ಇವಚ್ಛದಂ ಶಾಪಾನ್ಮಣಿ ಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನಶಿಷ್ಟಂ ನಿತ್ಯ ನಿರ್ಭೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯುಷ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಟ್ಯಿತಾನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ಬಾಧಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸ್ವರವೇ ಕಾಮಾಃ ಭವಂತೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಂತರ ಕಥಿತಂ ಭವತಾ ಸಮ್ಯಕ್ ದಾನ ಮಾತುರ ಕಾಲಿಕಂ. ಪ್ರಾಣ ಬಿಡುವ ಕಾಲಕ್ಕೆ ಯಾವ ಯಾವ ದಾನಗಳನ್ನು ಮಾಡಬೇಕು ಅಂತ ಹೇಳಿ ಆಯಿತು. ಈಗ ಪ್ರಾಣ ಹೋಗುವಾಗ ಏನು ಕರ್ತವ್ಯ ಅಂದರೆ ಹೇಗೆ ಮಾಡಬೇಕು ಏನು ಎಂಬುದನ್ನು ಚೆನ್ನಾಗಿ ತಿಳಿಸ್ಕೊಡಬೇಕು ಅಂತ ಗರುಡ ದೇವರು ಪ್ರಾರ್ಥನೆ ಮಾಡಿದ್ದಕ್ಕೆ ಭಗವಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವನ್ನು ನಾವು ಸ್ವಲ್ಪ ನೋಡಿದರೆ ಒಳ್ಳೆಯದೇನು. ಯಾವುದು ಅಂದರೆ ಈ ವಿಶೇಷವಾಗಿರತಕ್ಕಂಥ ಯಾವ ಯಾವ ಪಾಪಗಳಿಂದ ಯಾರು ಯಾರು ಎಲ್ಲೆಲ್ಲಿಗೆ ಹೋಗ್ತಾರೆ ಅಂತ ತುಂಬಾ ಹೇಳ್ತಾ ಬರ್ತಾರೆ ಇಲ್ಲಿ. ಅದರಲ್ಲಿ ಪ್ರಧಾನವಾಗಿ ಯಾವುದ್ಯಾವುದು ಅದನ್ನ ತಿಳಿಸ್ಬರ್ತಾರೆ. ಬ್ರಹ್ಮಹತ್ಯ ಮಾಡಿದವರು, ಸುರಾಪಾನ ಮಾಡಿದವರು, ಗೋಹತ್ಯ ಮಾಡಿದವರು, ಬಾಲಹತ್ಯ ಮಾಡಿದವರು ಮೊದಲಾದವರು. ಇಲ್ಲಿ ಬ್ರಹ್ಮಹತ್ಯ ಅಂತ ಹೇಳಿದಾಗ ವಾದಿರಾಜ ಗುರು ಸಾರ್ವಭೌಮರು ಹೇಳುತ್ತಾರೆ, ಬ್ರಹ್ಮನನ್ನೇ ಕೊಂದು ಬಿಡುವುದು ಬ್ರಹ್ಮಹತ್ಯ. ನಮಕ್ಕಿಂತ ಬೇರೆ ಒಬ್ಬ ಬ್ರಹ್ಮ ಅಂತಿರುವಾಗ ಅವನನ್ನೇ ಇಲ್ಲ ಅಂತ ನಾವು ಭಾವಿಸಿದರೆ ಅದು ಬ್ರಹ್ಮಹತ್ಯ ಅಂತ ಹೇಳ್ತಾರೆ. ಗೋಹತ್ಯ ಅಂದರೆ ವೇದಗಳಿಗೆ ಅಪಾರ್ಥ ಮಾಡೋದೇ ಗೋಹತ್ಯ. ಸುರಾಪಾನ ಅಂದರೆ ಯಾವುದು? ಶಾಸ್ತ್ರಕ್ಕೆ ಅಪಾರ್ಥ ಮಾಡಿಕೊಂಡು ಆ ಅಪಾರ್ಥ ಮಾಡಿದ್ದನ್ನೇ ಸರಿಯಾದ ಅರ್ಥ ಅಂತ ಮೆಲುಕು ಹಾಕುವುದೇ ಸುರಾಪಾನ. ಇನ್ನ ಬಾಲಘಾತಕರು ಯಾರು ಹೇಳ್ತಾ ಇದ್ದಾರೆ? ಯಾರು ಎದುರಿ ವ್ಯಕ್ತಿಯಲ್ಲಿ ಬರತಕ್ಕಂಥ ಆಗಾಗಲೇ ಒಳ್ಳೆ ದೇವರ ಚಿಂತನೆಗಳು ಮೊಳಕೆ ಒಡೆಯುತ್ತಾ ಇರುತ್ತೆ. ಇನ್ನೊಬ್ಬರು ನಿಮ್ಮನ್ನು ನೋಡಿದಾಗ ಅವರು ಬಹಳ ಚಿಕ್ಕ ಮಟ್ಟದಲ್ಲಿ ಇದ್ದಿರಬಹುದು. ಮೊನ್ನೆ ಮೊನ್ನೆ ಅವರು ಈ ಆಧ್ಯಾತ್ಮ ಪ್ರಪಂಚಕ್ಕೆ ಬಂದಿರಬಹುದು, ಅವರಲ್ಲಿ ಚೂರ್ಚೂರು ಏನೋ ದೇವರ ಚಿಂತನೆಗಳು ಬರ್ತಾ ಇರಬಹುದು. ಅವರು ಬರುವ ಕಾಲಕ್ಕೆ ಸುಮ್ಮನೆ ಇರದೆ ಇನ್ನೊಬ್ಬರು ಹೇಳಿಕೊಳ್ತಾರೆ. ಅಂತಹ ಕಾಲಕ್ಕೆ ಅಯ್ಯೋ ಏನಿದೆಲ್ಲ ಅಂತ ಅವರನ್ನ ಹೀಯಾಳಿಸಿ ಮಾತಾಡಿದರೆ ಅವರಲ್ಲಿ ಆಲೋಚನೆಗಳೇ ಬರದೇ ಹೋಗಿಬಿಡುತ್ತೆ, ಏಳಿಗೆ ಇಲ್ಲದೆ ಹೋಗ್ಬಿಡುತ್ತೆ. ಅದು ಬಾಲಘಾತಕತ್ವ. ಹುಡುಗರನ್ನ ಕೊಲ್ಲುವುದು ಅಂದ್ರೆ ಪ್ರತ್ಯಕ್ಷವಾಗಿ ಹುಡುಗರನ್ನ ಕೊಲ್ಲೋರು ಬಹಳ ಕಡಿಮೆ, ಯಾರೋ ಇರ್ತಾರೆ ಬಿಡಿ, ಇಲ್ಲ ಅಂದಿಲ್ಲ. ಇದು ನಂತರ ಸ್ತ್ರೀಘಾತಿ ಅಂದರು. ಸ್ತ್ರೀಯರನ್ನ ಕೊಲ್ಲೋದು ಅಂದ್ರೆ ಯಾರು ಹೇಳ್ತಾರೆ, ತಮ್ಮ ಮೇಲೆ ಯಾರು ಆಧಾರ ಪಟ್ಟಿರುತ್ತಾರೆ ಅವರಿಗೆ ಮಾನಸಿಕವಾಗಿ ನೋವು ಕೊಡೋದೇ ಸ್ತ್ರೀಘಾತಿ. ನಂತರ ಗರ್ಭಪಾತಿ. ಗರ್ಭಪಾತ ಮಾಡಿಸೋದು ಅಂದ್ರೆ ಇದು ಸರಿ ಮಾಮೂಲಾಗಿ ಹೊರಗೆ ಮಾಡಿಸ್ಕೊಳ್ತಾರೆ, ಹೌದು, ಅದರಲ್ಲೂ ಇರ್ತಾ ಇತ್ತಲ್ವಾ, ಹೆಣ್ಣು ಹುಡುಗಿ ಆದ್ರೆ ಬೇಡ, ಗಂಡು ಹುಡುಗ ಆದ್ರೆ ಬೇಕು ಅಂತ ನಾನಾ ಭೀಕರವಾಗಿ ಮಾಡುತ್ತಾ ಇದ್ರು ಹಿಂದೆ ಸ್ವಲ್ಪ. ಅದಕ್ಕಾಗಿಯೇ ಈಗ ಹೆಣ್ಣು ಹುಡುಗಿಯರೇ ಕಡಿಮೆ ಆಗ್ಬಿಟ್ಟಿದ್ದಾರೆ. ಎಲ್ಲಿ ನೋಡೋರು ಗಂಡು ಸಂತತಿ, ಹೌದ್ ತಾನೆ, ಅವ್ರ ಮದುವೆ ಆಗೋದಿಲ್ಲ, ಹುಡುಗಿ ಸಿಕ್ಕರು ಸಾಕು ಅಂತಾಗಿದೆ. ಅದರ ಕಾರಣ ಯಾರು? ನಮ್ಮವರೇ ತಾನೆ. ನಂತರ ಈ ಗರ್ಭಪಾತ ಅಂದ್ರೆ ಆಧ್ಯಾತ್ಮಿಕ ಅರ್ಥ ಇನ್ನೊಂದಿದೆ. ಏನದು ಅಂದ್ರೆ, ಇನ್ನೊಬ್ಬರು ವಿಶೇಷವಾಗಿ ಭಗವಂತನ ತತ್ವಜ್ಞಾನ ಏನು ಪಡೆಯಬೇಕು ಅಂತ ಇಟ್ಟುಕೊಂಡಿರ್ತಾರೆ, ಆ ತತ್ವಜ್ಞಾನವನ್ನು ತಿರಸ್ಕಾರ ಮಾಡಿ ನೀವು ಕಳೆದುಕೊಂಡದ್ದು ಸರಿಯಲ್ಲ ಅಂತ ಅಲ್ಲಗಳೆದು ಬಿಟ್ರೆ ಅವರ ಜನ್ಮವೇ ಹಾಳೆ ಆಗ್ಬಿಡುತ್ತೆ, ಗರ್ಭಪಾತ ಆದಂತೆ ಆಗುತ್ತೆ. ಇನ್ನ ಗುರುಗಳ ದ್ರವ್ಯ, ದೇವದ್ರವ್ಯ, ಬ್ರಾಹ್ಮಣರ ದ್ರವ್ಯ ಅಪಹಾರ ಮಾಡುವವರು ಅಂತ ಹೇಳ್ತಾ ಬಂದರು. ಅದು ಅಷ್ಟೇ, ಅದಕ್ಕೆ ತಂಟೆಗೆ ಹೋಗಬಾರದು ಅಂತ ಹೇಳ್ತಾ ಇದ್ದಾರೆ. ಇನ್ನ ಕೆಲವು ಹೇಳ್ತಾ ಬರ್ತಾ ಇದ್ದಾರೆ. ಯಾವುದು ಅಂದರೆ, ವಿಶೇಷವಾಗಿ ಯಾರಾದರೆ ತಂದೆ ತಾಯಿಗಳನ್ನ ವಿಶೇಷವಾಗಿ ಅವಮಾನ್ಯಂತೆ ಅವಮಾನ ಮಾಡುತ್ತಾರೋ, ಗುರುಗಳನ್ನ ಅವಮಾನ ಮಾಡುತ್ತಾರೋ, ಆಚಾರ್ಯರನ್ನ ಅವಮಾನ ಮಾಡುತ್ತಾರೋ, ಅವರೆಲ್ಲ ಇಲ್ಲಿಗೆ ಬರ್ತಾರೆ. ಇಷ್ಟಲ್ಲದೆ ಇನ್ನ ಏನು ಹೇಳ್ತಾ ಇದ್ದಾರೆ, ಸತಾಂ ಗುಣಸಹಸ್ರೇಶು ದೋಷಾನ್ ಆರೋಪಯಂತಿಯೇ ತೇಷು ಅವಜ್ಞಾಂ ಚ ಕುರುವಂತಿ ವೈತರಣ್ಯಾಂ ಪತಂತಿ ತೇ. ಸಜ್ಜನರಲ್ಲಿ ಸಾವಿರಾರು ಗುಣಗಳಿರುತ್ತೆ, ಇದ್ದಾಗ ಅವುಗಳ ಕಡೆ ನೋಡದೆ ದೋಷಗಳನ್ನು ಆರೋಪ ಮಾಡುವುದು, ಅವರ ಅವಮಾನ ಮಾಡತಕ್ಕಂಥವರು ಇವರೆಲ್ಲರೂ ಈ ವೈತರಣೆಯಲ್ಲಿ ಬೀರತ್ವ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಾಹ್ಮಣಾಯ ಪ್ರತಿಶ್ರುತ್ಯ ಯಥಾರ್ಥಂ ನದದಾತಿ ಯಹ ಆಹೂಯ ನಾಸ್ತಿಯೋ ಬ್ರೂಯಾತ್ ತಯೋರು ವಾಸಸ್ಯ ಸಂತತಂ. ಯಾರಾದರೆ ಬ್ರಾಹ್ಮಣರಿಗೆ ನಿಮಗೆ ಇಂಥ ದಾನ ಕೊಡ್ತೀನಿ ಅಂತ ಅವರಿಗೆ ಹೇಳೋದು, ಆದ್ಮೇಲೆ ಅವ್ರಿಗಾಗಲ್ಲ ಅಂತ ಹೇಳಿಬಿಡೋದು. ಆಹೂಯ ನಾಸ್ತಿಯೋ ಬ್ರೂಯಾತ್, ಕರೆದ ಮೇಲೆ ಮನೆಗೆ ಅವ್ರನ್ನ ಏ ಇಲ್ಲ ಕೊಡಲ್ಲ ಅದು ಅಂದ್ಕೊಂಡಿಲ್ಲ ಈಗ ಅಂತೇಳಿ ಯಾವುದೋ ಒಂದು ರೀತಿ ಹೇಳೋದು, ಇದು ಮಾತ್ರ ಮಾಡಬೇಡಿ ಅಂತ ಹೇಳ್ತಾರೆ. ಒಂದು ವೇಳೆ ಆಗಿಲ್ಲ ಕೊಡ್ಲಿಕ್ಕೆ ಹೋಗ್ಲೇಬೇಡಿ, ಕೊಡ್ಲಿಕ್ಕೆ ಹೋಗ್ಲೇಬೇಡಿ. ಆಯ್ತ, ಕೊಡ್ಲಿಕ್ಕಾಯ್ತ, ಆವಾಗ ಮಾತ್ರ ಬ್ರಾಹ್ಮಣರ ಮುಂದೆ ಸಂಕಲ್ಪ ಮಾಡಿ, ಅಯ್ಯ ನೀವು ಕೊಡಬೇಕು ಅನ್ಕೊಂಡಿದ್ದೇವೆ ಹೀಗೆ ಅಂತ ಹೇಳಿ, ಹೇಳಿದ ಮೇಲೆ ಆದಷ್ಟು ಬೇಗ ತೀರಿಸಬೇಕು, ಇಲ್ಲದಿದ್ದರೆ ಏನಾಗುತ್ತೆ ಅದು ಹೇಳ್ತಾರೆ. ಒಬ್ಬ ವೈಶ್ಯ ತುಂಬ ಒಳ್ಳೆಯವ, ತುಂಬ ಧನವಂತ ಎಲ್ಲ ಇರುತ್ತೆ. ತಾನು ಇದ್ದಾಗ ಒಂದು ಸಲ ಗೋದಾನ ಸಂಕಲ್ಪ ಮಾಡಿಕೊಳ್ತಾನೆ ಇಂಥ ಬ್ರಾಹ್ಮಣನಿಗೆ ಅಂದುಕೊಳ್ತಾನೆ. ಅದು ಕೊಡೋದಿಲ್ಲ, ಹೇಳಿರ್ತಾನೆ ಆ ಬ್ರಾಹ್ಮಣನು, ಸರಿ ಅಪ್ಪ ಆಯ್ತು ನೀನು ಇಷ್ಟ ಯಾವಾಗಾದ್ರೂ ಕೊಡು ಅಂತಾನೆ. ಈತ ಆದರೆ ಪಾಪ ಇದು ಕೊಡಬಾರದು ಅಂತ ಏನು ಇಲ್ಲ ಈತನಿಗೆ, ತಾನು ಹೊರಟೆ ಹೋಗ್ಬಿಡ್ತಾನೆ. ಹೊರಟು ಹೋದ್ಮೇಲೆ ಆತನ ಕಡೆಯವರು ಅವರು ಅದನ್ನ ಕೊಡಲ್ಲ, ಅವನಲ್ಲಿ ನರಕದಲ್ಲಿ ಹಿಡ್ಕೊಳ್ತಾರೆ. ಆ ಕಥೆ ಎಲ್ಲ ತುಂಬಾ ಬರುತ್ತೆ. ನಂತರ ವೈಶ್ಯ ತನ್ನವರ ಸ್ವಪ್ನದಲ್ಲಿ ದೇವರ ಪ್ರಾರ್ಥನೆ ಮಾಡಿದಾಗ ತವರಿಗೆ ಸೂಚನೆ ಆಗಿ, ಈಗ ಪಾಯಿತ ನರಕದಲ್ಲಿ ಬಿದ್ದಿದ್ದ ನೋಡಿ ನಿಮ್ಮ ನಿಮ್ಮ ವ್ಯಕ್ತಿ ಹೀಗಿದ್ದಾರೆ ಅಂತ ಹೇಳಿದಾಗ, ಅವರು ಆ ಬ್ರಾಹ್ಮಣನ ಕರೆದು ವಿಶೇಷವಾಗಿ ಗೋದಾನವನ್ನೆಲ್ಲ ಮಾಡಿದ ಮೇಲೆ ಆತನಿಗೆ ನರಕದಿಂದ ಉದ್ಧಾರ ಆಗುತ್ತೆ. ಇಂಥದ್ದೆಲ್ಲ ಇದೆ, ಇದು ನಾವು ಮಾಡಬಾರದು. ಇನ್ನ ಒಂದು ವಿಚಾರ ನಾನು ಹೇಳಬೇಕಾಗುತ್ತೆ, ಯಾಕಂದ್ರೆ ಸರಿಯಪ್ಪ ನಾವೇನು ನೀವೇನು ಹೇಳಿದ್ದೀರಾ, ನಮಗೆ ಈ ಭಗವಂತನು ಸದಾ ಸ್ಮರಣೆ ಮಾಡತಕ್ಕಂಥವರಿಗೆ ದಕ್ಷಿಣ ಮಾರ್ಗದ ಮೂಲಕ ಹೋಗೋದಿಲ್ಲ, ಯಮಭಟರ ದರ್ಶನವಿಲ್ಲ, ಯಮಧರ್ಮರಾಜರ ಭೀಕರ ರೂಪದ ದರ್ಶನವಿಲ್ಲ, ನಾವು ಆ ಮೂರು ಮಾರ್ಗದ ಮೂಲಕ ಹೋಗಬಹುದು ಅಂತ ಹೇಳ್ತೀರಲ್ವಾ ಅಂದ್ರೆ, ಹೌದು, ಯಾರಾದರೆ ಇಷ್ಟರ ಪರ್ಯಂತ ಮಾಡಿರ್ತಕ್ಕಂಥ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ ಸಕಲ ಪಾಪಗಳಿಗಾಗಿ ಪಶ್ಚಾತ್ತಾಪವನ್ನು ಪಟ್ಟು ಇಷ್ಟರ ಪರ್ಯಂತ ಭಗವಂತ ನಾಮಸ್ಮರಣೆ ಮಾಡ್ತಾ ಇದ್ದು ಇನ್ನ ಈಗ ಮಾಡಿದ ಪಾಪಗಳಿಗೆಲ್ಲ ಆ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ವಿಶೇಷವಾಗಿ ಭಗವಂತನ ನಾಮಸ್ಮರಣೆಯನ್ನ ಹಗಲು ರಾತ್ರಿ ಯಾರು ಮಾಡಲಿಕ್ಕೆ ಶುರು ಮಾಡುತ್ತಾರೋ, ಆ ಪಾಪದ ನಾಮಸ್ಮರಣೆಯಿಂದ ಎಲ್ಲ ಪಾಪಗಳು ಧ್ವಂಸ ಆಗ್ತಾ ಆಗ್ತಾ ಆಗಿ ಹೋಗಿ ಅವರು ವಿಶೇಷವಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯ ಖಂಡಿತ ಆಗುತ್ತೆ, ಎರಡು ಮಾತಿಲ್ಲ. ಭಗವಂತನ ನಾಮಸ್ಮರಣೆಯನ್ನ ಭಕ್ತಿಯಿಂದ ಮಾಡಿದವನಿಗೆ ದಕ್ಷಿಣ ಮಾರ್ಗದಲ್ಲಿ ಪ್ರವೇಶವೇ ಇಲ್ಲ, ಈ ಕಡೆ ಕಳಿಸ್ಬಿಡ್ತಾರೆ. ಆದರೆ ಅಲ್ಲಿ ಸಂಶಯ ಬರುತ್ತೆ ಏನಂತ, ಸರಿ ಆಯಿತು ಮತ್ತೆ ನಾವು ಮಾಡಿದ ಪಾಪಗಳಿಗೆಲ್ಲ ನಾವು ಒಂದು ಕಡೆ ದೇವಸ್ಮರಣೆಯೂ ಮಾಡ್ತಾ ಇದ್ದೀವಿ, ಇನ್ನೊಂದು ಕಡೆ ಪಾಪಗಳು ಆಗ್ತಾ ಇದೆಯಲ್ಲ, ಅಂಥ ಪಾಪಗಳಿಗೆ ಶಿಕ್ಷೆ ಉಂಟಾ ಇಲ್ಲ ನಮಗೆ, ಅದನ್ನ ಯಮಧರ್ಮರಾಜರ ಭಟರು ಕೇಳ್ತಾರೆ. ಯಮಧರ್ಮರಾಜರನ್ನು ಯಮಧರ್ಮರಾಜರು ಹೇಳುತ್ತಾರೆ, ಅಪ್ಪ ಹರಿನಾಮ ಸ್ಮರಣೆ ಮಾಡುವಂಥ ಹರಿನಾಮ ಸ್ಮರನ್ನರಂ, ಹರಿನಾಮ ಸ್ಮರಣೆ ಮಾಡತಕ್ಕಂಥ ನವನ್ನ ಮನುಷ್ಯನ ಕಡೆಗೆ ನೋಡಬೇಡಿ ನೀವು. ಸರಿ ಸ್ವಾಮಿ ನಾವು ಹೋಗಲ್ಲ, ಅಂಥವರು ಪಾಪ ಮಾಡ್ತಾರಲ್ವಾ, ದೇವರ ನಾಮಸ್ಮರಣೆ ಮಾಡ್ತಿರ್ತಾರೆ ಪಾಪಗಳು ಮಾಡ್ತಿರ್ತಾರಲ್ಲ, ಅವ್ರ ಶಿಕ್ಷೆ ಇಲ್ಲೇನು, ಅವರನ್ನ ಯಾರು ಕರ್ಕೊಂಡು ಬರಬೇಕು? ಅವಾಗ ಯಮಧರ್ಮರಾಜರು ಹೇಳ್ತಾರೆ, ಆ ತಂಟೆ ನಿಮಗೆ ಯಾಕೆ, ಅದಕ್ಕೆ ಬೇರೆ ಸೆಕ್ಷನ್ ಇದೆ, ಅದ್ಯಾವುದು ಅಂದ್ರೆ ಅವರನ್ನ ನಿಮ್ಮಂತೆ ನೀವು ಕರ್ಕೊಂಡು ಬರುವಂತ ಈ ಮಾರ್ಗದಲ್ಲಿ ಕರ್ಕೊಂಡು ಬರಲ್ಲ, ದಕ್ಷಿಣ ಮಾರ್ಗದಲ್ಲಿ ಕರ್ಕೊಂಡು ಬರಲ್ಲ, ಹರಿನಾಮ ಸ್ಮರಣೆ ಮಾಡ್ತಾ ಇದ್ದದಕ್ಕೆ ಅವ್ರನ್ನ ಒಳ್ಳೆ ಮಾರ್ಗದಲ್ಲೇ ಕರ್ಕೊಂಡು ಬರುತ್ತಾರೆ, ಅವ್ರು ಮಾಡಿದ ಭಗ ಒಳ್ಳೆ ಪುಣ್ಯ ಕಾರ್ಯಕ್ಕೆ ಎಲ್ಲರನ್ನು ಕೊಡ್ತಾರೆ, ಇಲ್ಲಿ ಕರ್ಕೊಂಡು ಬಂದ ಮೇಲೆ ಶಿಕ್ಷಾ ಕೊಡೋದು ಯಾರು ಅಂದ್ರೆ ಹೇಳ್ತಾರೆ, ನಾನು ಅಲ್ಲ ಅಂತಾರೆ ಯಮಧರ್ಮರಾಜರು. ಇನ್ಯಾರು ಅಂದ್ರೆ ರಾಮಚಂದ್ರ ಕೂತಿದ್ದಾನೆ ಇಲ್ಲಿ, ರಾಮಚಂದ್ರನೇ ಅಲ್ಲಿ ವಿಚಾರ ಮಾಡುತ್ತಾನೆ, ತನ್ನ ಭಕ್ತರು ತಾನೇ, ತನ್ನ ಭಕ್ತರನ್ನ ತಾನೇ ರಕ್ಷಣೆ ಮಾಡೋದು, ತಾನೇ ಶಿಕ್ಷಾ ಮಾಡೋದು ಭಗವಂತ. ಅದಕ್ಕೆ ರಾಮಚಂದ್ರ ಆ ವಿಶೇಷವಾಗಿರತಕ್ಕಂಥ ಯಮ ಪಟ್ಟಣಕ್ಕೆ ಹೋಗಿರತಕ್ಕಂಥ ಧರ್ಮರಾಜರ ಪಟ್ಟಣಕ್ಕೆ ಹೋಗಿರತಕ್ಕಂಥ ಇವರನ್ನು ನೋಡಿ ರಾಮದೇವರೇ ಹೇಳ್ತಾರಂತೆ, ಅವರಿಗೆಲ್ಲ ಸ್ವಾಗತ ಸತ್ಕಾರಗಳು ಮಿಕ್ಕವರೆಲ್ಲ ಮಾಡಿದ ಮೇಲೆ, ಅಪ್ಪ ನೀವೇನೋ ಸತ್ಕಾರಗಳು ಮಾಡಿದ್ದೀರಿ, ಎಲ್ಲ ಮಾಡಿದ್ದೀರಿ, ವಿಶೇಷವಾಗಿ ನನ್ನ ನಾಮಸ್ಮರಣೆ ಮಾಡಿದ್ದೀರಿ, ಇನ್ನು ಕೆಲವೊಂದು ಚೂರು ಈ ಥರ ಉಳಿದಿವೆ, ಆದ ಕಾರಣ ಆದಷ್ಟು ಬೇಗ ನಿಮಗೆ ಹೆಚ್ಚಿಗೆ ನೋವಿಲ್ಲದಂತೆ ಆಗಿಬಿಡುತ್ತೆ ಅಂತ ಕೆಲವು ಟ್ರೀಟ್ಮೆಂಟ್ ಕೊಟ್ಟೇ ಕೊಡ್ತಾರಂತೆ. ಸ್ವಲ್ಪ ನಾವು ಶುಡ್ ಬಿ ಅಲರ್ಟ್ ಫಾರ್ ದಟ್. ಆದರೆ ಆ ಟ್ರೀಟ್ಮೆಂಟ್ ಏನಿದೆಯಲ್ಲ ಅದನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದರಲ್ಲಿ ಆ ಸಬ್ಜೆಕ್ಟ್ ಇಲ್ಲೇ ಯಾವುದರಿಂದ ಅಂದರೆ ಇನ್ನ ಮೇಲೆ ವಿಶೇಷವಾಗಿ ಭಗವಂತನ ನಾಮಸ್ಮರಣೆ ಎಡಬಿಡದೆ ಆ ಪಾಪಕರ್ಮಗಳು ಹೋಗಬೇಕು ಅಂತ ಮಾಡಿಕೊಂಡರೆ ಆದಷ್ಟು ಬರೇ ಎಲ್ಲಿಗೆ ಆ ನರಕಕ್ಕೆ ಒಳಗೆ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾರೆ. ಜಸ್ಟ್ ಎಂಟ್ರ್ ಮಾಡಿ ಅಲ್ಲಿ ಪಡೋ ನೋವನ್ನು ಆ ನೋಡಿದ್ರೇ ಸಾಕಾಗ್ಬಿಡುತ್ತೆ, ಮೆಂಟಲ್ ಹಿಡಿದು ಬಿಡುತ್ತೆ, ಹುಚ್ಚು ಹಿಡಿದು ಬಿಡುತ್ತೆ. ಹಾಗೆ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಬಿಡ್ತಾರೆ ಅಂದ ನರಕದಲ್ಲಿ ಹೋಗಿ ನೋಡ್ರಿ 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 ನೋಡಿ ಒಂದ್ಸರಿ ನೋಡ್ರಪ್ಪ ಅಂತೇಳಿ ಆ ಥರ ಟ್ರೀಟ್ಮೆಂಟ್ ಕೊಡ್ತಾರಂತೆ. ಪಾಪ ಮಾಡಿಕೊಂಡಂಥ ಸಜ್ಜನರಿಗೆ ಪ್ರಾಯಶ್ಚಿತ್ತ ರೂಪವಾಗಿ ಪಶ್ಚಾತ್ತಾಪದಿಂದ ಭಗವಂತನ ನಾಮಸ್ಮರಣೆಯನ್ನ ವಿಶೇಷ ಮಾಡಿದವರಿಗೆ ಈ ರೀತಿ ಉಂಟು. ಯಾಕಂದ್ರೆ ರಾಮಚಂದ್ರನ ತಂದೆ ಯಾರು? ದಶರಥ ಮಹಾರಾಜ. ಆ ಮಹಾರಾಜನಿಗೇನೆ ಯಾವಾಗ ಎದುರಿಗೆ ರಾಮನನ್ನೇ ನೋಡತಾ ಸದಾ ರಾಮ ರಾಮ ಅಂತ ಕೊನೆ ಕಾಲದಲ್ಲಿ ರಾಮನನ್ನೇ ನೀತ ಪ್ರಾಣ ಬಿಟ್ಟಂತಹ ಮಹಾತ್ಮ ಮಹಾರಾಜ ಆತ. ಅಂಥ ರಾಜನನ್ನ ಪ್ರಾಣತ್ಯಾಗ ಆದ ಮೇಲೆ ದೇವತೆ ಆತ. ಅದಕ್ಕೆ ಹೇಳ್ತಾರೆ ದೇವತೆಗಳಿಗೆ ನರಕವಾಸವೇ ಇಲ್ಲ ಅಂತ. ಪಾಪಗಳೇನಾದ್ರು ಘಟನೆ ಆದರೆ ಅದಕ್ಕೆ ನರಕ ದರ್ಶನ ಆಗುತ್ತೆ ಅಂತ ಅದು ಹೇಳ್ತಾ ಇದ್ದಾರೆ. ಬ್ರಾಹ್ಮಣರಿಗೆ, ಗೋವುಗಳಿಗೆ, ವೇದಗಳಿಗೆ, ಭಗವಂತನಿಗೆ ಈ ಅಂದ್ರೆ ಗೋ ಬ್ರಾಹ್ಮಣ ದೇವ, ಗೋ ಬ್ರಾಹ್ಮಣ ದೇವ ಗುರು, ಇಷ್ಟು ಜನಕ್ಕೆ ನಾವು ತೊಂದರೆ ಕೊಡದಿದ್ದರೆ ಮಿಕ್ಕದೆಲ್ಲ ಅವೆಲ್ಲ ಹೊರಟೋಗುತ್ತೆ. ಈ ವಿಶೇಷವಾಗಿರ್ತಕ್ಕಂಥ ಗುರು, ದೇವ, ವೇದ, ಬ್ರಾಹ್ಮಣಾದಿ ಏನು ಅವರನ್ನ ವಿಶೇಷ ನಿಂದಾದಿಗಳು ಮಾಡಿದಾಗ್ಲಿ ನಮ್ಮಿಂದ ತೊಂದರೆ ಏನಾದರೂ ಆಗಿದ್ರೆ ಅದಕ್ಕೆ ನಾವು ಉಣಬೇಕಾಗಿರುತ್ತೆ. ಹಾ, ಅದು ಯಾವುದು ಅಂದ್ರೆ ಹೇಳ್ತಾ ಇದ್ದಾರೆ ಅವರನ್ನ ನರಕದ ಮೇಲೆ ಕರ್ಕೊಂಡು ಹೋಗ್ತಾರೆ. ಅವರು ಯಮಧರ್ಮರಾಜ ನಮ್ಮ ದಶರಥ ಮಹಾರಾಜರು ಕೇಳ್ತಾರೆ ಯಾಕೆ ನನ್ನ ಈ ಮಾರ್ಗದ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ನಾನೇನು ಪಾಪ ಮಾಡಿದೆ? ಅವಾಗ ದೇವದೂತರಕ್ಕೆ ಹೇಳ್ತಾರೆ ಏನೂ ಇಲ್ಲ, ನೀವು ವಿಶೇಷವಾಗಿ ಒಂದು ಸಲ ಸಾಯಂಕಾಲ ಸೂರ್ಯ ಮುಳುಗ್ತಾ ಇರ್ತಾನೆ, ಮುಳುಗೋದ್ರೊಳಗೆ ಅರ್ಘ್ಯ ಕೊಡಬೇಕು ಅಂತ ಅವಸರದಿಂದ ನೀವು ಸಂಧ್ಯಾ ವಂದನೆಗಾಗಿ ಸರಯೂ ನದಿ ತೀರದಲ್ಲಿ ರಥವನ್ನು ನಿಲ್ಲಿಸಿ ಓಡ್ತಾ ಬರ್ತಾ ಇರ್ತೀರಿ. ಆ ರಭಸದಿಂದ ಬರೋದರಿಂದ ಅಲ್ಲೊಂದು ಆಕಳು ನೀರಿಗೆ ಬಾಯಿ ಹಾಕಿತ್ತು, ಆಕಳಿಗೆ ತೊಂದರೆ ಆಯಿತು ನೀವು ಬರೋದರಿಂದ, ಹೆದರ್ಕೊಂಡು ಅದ್ರ ಪಕ್ಕಕ್ಕೆ ಹೋಗ್ಬಿಡ್ತು, ಆ ಪಾಪ ಇತ್ತು ಅದಕ್ಕೆ. ಅಲ್ಲ, ಎಂಥ ಪಾಪಗಳು ಹೋಗ್ಬಿಡುತ್ತೆ ಅಂತ ಹೇಳ್ತಾರಲ್ವಾ? ಹೌದು, ಎಂಥ ಪಾಪಗಳು ಹೋಗ್ಬಿಡುತ್ತೆ. ಆದರೆ ಅಲ್ಲಿ ಲಿಸ್ಟ್ ಕೊಡ್ತಾರೆ ಯಾವ ಪಾಪಗಳು, ಗೋವುಗಳಿಗೆ, ಬ್ರಾಹ್ಮಣರಿಗೆ, ಗುರುಗಳಿಗೆ, ವೇದಗಳಿಗೆ ಅಂದರೆ ಶಾಸ್ತ್ರಕ್ಕೆ ಅನ್ಯಾಯ ಮಾಡಿದರೆ, ಏನೇ ತಿನ್ ತೊಂದರೆ ಕೊಟ್ಟರು ನಾವು ಕೊಟ್ಟ ತೊಂದರೆಯ ಪ್ರಮಾಣ ಪ್ರಕಾರ ನಮಗೆ ಶಿಕ್ಷೆ. ಅದರಲ್ಲಿ ಮತ್ತು ನಾವು ಚಿಂತನೆ ಮಾಡಿ ಭಗವಂತ ನಾಮಸ್ಮರಣೆ ಮಾಡಿಕೊಂಡ್ರೆ ಅದಕ್ಕೆ ಕಂಪಲ್ಸರಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಚೂರು ಒಳಗೆ ಎಂಟ್ರಿ ಕೊಟ್ಟಂತೆ ಕೊಟ್ಟು ಕಳಿಸ್ಬಿಡ್ತಾರೆ. ಆದರೆ ಅದು ಬಹಳ ಆ ನರಕ ನೋಡೋದೇ ಘೋರವಾಗಿರುತ್ತೆ. ಅಲ್ಲಿ ಇನ್ನೇನು ಮತ್ತೊಂದು ಮತ್ತೊಂದು ಚೂರು ಚೂರು ಕಳಿಸ್ಬಿಡ್ತಾರೆ ಬಹಳ ಸ್ವಲ್ಪದಲ್ಲಿ. ಎಷ್ಟು ತಲೆ ಕತ್ತರಿಸಿ ಹೋಗಬೇಕಾಗಿದ್ದು ಸೂರ್ಯ ಚುಚ್ಚಿದ್ರಲ್ಲಿ ಹೋಗುವಂತೆ ದೇವ ಮಾಡಿಸಿ ಕಳಿಸ್ಬಿಡ್ತಾನೆ. ನಾವು ಸದಾ ಭಗವಂತನ ಚಿಂತನೆ ಮಾಡ್ತಾ ಬಂದರೆ ಆದರೆ ಈ ಕೆಲವು ತಪ್ಪಿದ್ದಲ್ಲ, ಇನ್ನು ಮಿಕ್ಕ ಪಾಪಗಳೇನಿವೆ? ಹಾ, ಆ ಪಾಪಗಳೆಲ್ಲ ಧ್ವಂಸ 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 ಆಗಿಬಿಡುತ್ತೆ, ಎಲ್ಲ ನಾಶ ಆಗಿಬಿಡುತ್ತೆ. ಇದು ನಾವು ಚೆನ್ನಾಗಿ ತಿಳ್ಕೋಬೇಕು. ಇಲ್ಲದಿದ್ದರೆ ನಾವು ಮಾಡಿದ್ದೆಲ್ಲ ಹೋಗ್ಬಿಡುತ್ತೆ, ಖುಷಿಯಲ್ಲಿ ಮಾಡೋಣ ಅಂತಲ್ಲ. ಮಾಡಿದ ಪಾಪಗಳಿಗೆಲ್ಲ ಪುನಃ ಪುನಃ ಸಂತೋಷದಿಂದ ಮಾಡೋದರಿಂದ ಆಗೋದಿಲ್ಲ. ವಿಶೇಷವಾಗಿ ಪಶ್ಚಾತ್ತಾಪ ಇರಬೇಕು, ಪ್ರಾಯಶ್ಚಿತ್ತ ಭಗವಂತನ ನಾಮಸ್ಮರಣೆ ಮಾಡಬೇಕು. ನಾಮಸ್ಮರಣೆ ಮಾಡುವಾಗ ವಿಶೇಷವಾಗಿ ತಾನು ದೇವರ ನೆನಪಿರಬೇಕು. ಇನ್ನ ಅಲ್ಲಿ ಮತ್ತು ಹೇಳ್ತಾ ಬರ್ತಾರೆ, ಸ್ವಯಂ ದತ್ತಾಪಹರ್ತಾಚ ದಾನಂ ದತ್ವ ಅನುತಾಪಕ. ಸ್ವಯಂ ತಾನು ಕೊಟ್ಟದ್ದನ್ನ ಅಯ್ಯೋ ಕೊಟ್ಟನಲ್ಲ ಅಂತ ತಾನು ತಗೊಂಬಿಡುವವ, ಕೊಟ್ಟ ಮೇಲೆ ಅಯ್ಯೋ ಅಂತ ಬಾಧೆ ಪಡುವವರು ಅಂತ ಇವರ ಕುರಿತು ಸ್ವಲ್ಪ ಹೇಳ್ತಾ ಬರ್ತಾ ಇದ್ದಾರೆ. ಕೊಡಬೇಕೇ ಒಂದು ಸಂಕಲ್ಪ ಆಗಿರುತ್ತೆ, ಆ ಕೊಡೋ ಕಾಲಕ್ಕೆ ಮತ್ತು ಹಿಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡ್ತಾ 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 ಅನುತಾಪ ಮಾಡತಕ್ಕಂಥವರು ಇವರಿಗೆಲ್ಲ ಸ್ವಲ್ಪ ಈ ಯಾವುದು ನದಿಯಲ್ಲಿ ವಾಸ ತುಂಬಾ ಕಾಲ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ದಾನ ಕೊಡ್ಲಿಕ್ಕೆ ಹೋದ್ರೆ ಬೇಡ ಅಂತ ಹೇಳೋರು, ಯಜ್ಞ ವಿಧ್ವಂಸ ಮಾಡುವವರು, ಹಾಗೆ ವಿಶೇಷವಾಗಿರತಕ್ಕಂಥ ಪುರಾಣಾದಿಗಳ ಧ್ವಂಸ ಮಾಡತಕ್ಕಂಥವ್ರು, ಭಂಗ ಮಾಡುವಂಥವರು, ಇನ್ನೊಬ್ಬರ ಭೂಮಿಯನ್ನ ಗೋವುಗಳನ್ನ ಕದ್ದುಕೊಂಡು ಹೋಗುವವರು, ಬ್ರಾಹ್ಮಣ ರಸವಿಕ್ರೇತನಾದರೆ, ಇವೆಲ್ಲ ಅನೇಕ ಪಾಪಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಇಷ್ಟಂತೂ ಸತ್ಯ. ಎಷ್ಟೋ ಸಲ ನಾವು ಗರುಡ ಪುರಾಣ ಕೇಳಿದ್ದಾಯ್ತು, ಇರಲಿ, ಅದಕ್ಕೆ ಪರಿಣಾಮವಾಗಿ ಏನು ಬೇಕಾಗಿದೆ ನಮ್ಮ ಮೇಲೆ ಅಂದರೆ ಪಾಪಗಳ ಪಟ್ಟಿ, ಅದಕ್ಕೆ ಅನುಭವಿಸಬೇಕಾದ ದುಃಖಗಳನ್ನು ಕುರಿತು ಕೇಳಿದಾಗ ನಮ್ಮಲ್ಲಿ ಯಪ್ಪಾದ ದುಃಖ ಬಂದು ಇನ್ನು ಗರುಡ ಪುರಾಣವೇ ಕೇಳಬಾರದೆಂಬ ನಿಶ್ಚಯ ಬರೋ ತಪ್ಪು. ಅದಕ್ಕೆ ಪರಿಹಾರ ಮಾರ್ಗವನ್ನು ಸರಿಯಾಗಿ ಭಗವಂತನ ನಾಮಸ್ಮರಣಾದಿಗಳನ್ನು ಮಾಡಿಕೊಳ್ತಾ ಹೋಗಬೇಕು, ಹೆದರದೇ ಇರಬೇಕು, ಭಗವಂತನ ಚಿಂತನೆ ಮಾಡಬೇಕು. ನಂತರ ವಿಶೇಷವಾಗಿರತಕ್ಕಂಥ ಕೊನೆಯ ಕಾಲದಲ್ಲಿ ಮಾಡಬೇಕಾಗಿರತಕ್ಕಂಥ ಆಮುಷ್ಮಿಕಿ ಕ್ರಿಯಾ, ಏನು ಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಮನೆಯಲ್ಲಿ ತುಳಸಿ ಸದಾ ಇರಬೇಕು, ತುಳಸಿ ಛಾಯ, ಆ ಛಾಯೆಯಲ್ಲಿ ದರ್ಭೆಗಳನ್ನು ಹಾಸಿ ಗೋಮಯದಿಂದ ಮಂಡಲವನ್ನು ಮಾಡಬೇಕು, ಅಲ್ಲಿ ದರ್ಭೆಗಳನ್ನು ಹಾಕಬೇಕು, ಎಳ್ಳು ಹಾಕಬೇಕು. ಅದಕ್ಕೆ ಮನೆಯಲ್ಲಿ ಸದಾ ಕಾಲ ಎಳ್ಳಿರಬೇಕು, ದರ್ಭೆಗಳಿರಬೇಕು. ಬಹಳ ಜನ ತಪ್ಪು ಕಲ್ಪನೆ ಇರುತ್ತೆ, ಮನೆಯಲ್ಲಿ ಎಳ್ಳು ಇರಲೇಬಾರದು ಅಂತ ಕೆಲವರು, ದರ್ಭೆ ಇರಲೇಬಾರದು, ಮುಟ್ಟಬಾರದು ಅಂತ ತಪ್ಪು ತಪ್ಪು ಕಲ್ಪನೆಗಳ ಪರಾಕಾಷ್ಠೆ ಇದೆ. ಅದು ಸತ್ತಾಗ ಮಾತ್ರ ಬಳಸೋದಲ್ಲ, ಎಳ್ಳು ಯಾವಾಗಲೂ ಪವಿತ್ರ. ಮೂರು ರೀತಿಯಾದ ಎಳ್ಳು, ಕಪ್ಪು, ಬಿಳಿ, ಕೆಂಪು ಅಂತ, ತಿಲಾಹ, ಕೃಷ್ಣಾಹ, ಶ್ವೇತಾಹ, ಪಿಂಗಲಾಹ, ಪಿಂಗಲವರ್ಣ, ನಂತರ ವಿಶೇಷವಾಗಿರತಕ್ಕಂಥ ಶ್ವೇತವರ್ಣ, ಕೃಷ್ಣವರ್ಣ ಅಂತ ಬರ್ತಾ ಇದೆ. ಆ ರೀತಿಯಾಗಿ ಆ ಎಳ್ಳನ್ನು ಮುಟ್ಟಿದರೆ ಸಾಕು, ಅದು ವರಾಹದೇವರ ದೇಹದಿಂದ ಬಂದಿರತಕ್ಕಂಥದ್ದು. ದರ್ಭೆಗಳು ಅಷ್ಟೆ, ಮನೆಯಲ್ಲಿರಬೇಕು. ನಂತರ ವಿಶೇಷವಾಗಿ ಈ ಗೋಮಯದಿಂದ ನಾವು ಎಲ್ಲಾದರೆ ಮಂಡಲ ಮಾಡಿದರೆ ಅಲ್ಲಿ ಯಾವ ದೇವತೆಗಳೆಲ್ಲ ಬರ್ತಾರೆ, ಅಲ್ಲಿಗೆ ಯಾವ ದೈತ್ಯರು ಅಲ್ಲಿಗೆ ಒಳಗೆ ಪ್ರವೇಶ ಮಾಡುವುದಿಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಆ ಹೋಗುವಂಥ ಬ್ರಾಹ್ಮಣನಲ್ಲಿ ವಿಶೇಷವಾಗಿ ಸುವರ್ಣ ಅಥವಾ ರತ್ನವನ್ನ ಮುಖದಲ್ಲಿ ಇಡಬೇಕು, ವಿಷ್ಣುವಿನ ಪಾದೋದಕವನ್ನ ವಿಶೇಷವಾಗಿ ಬಾಯಲ್ಲಿ ಕೊಡಬೇಕು. ನಂತರ ಹೇಳ್ತಾರೆ, ಸಾಲಗ್ರಾಮ ಶಿಲಾತೋಯಂ ವ್ಯಪ್ರಿಭೇದ್ ಬಿಂದು ಮಾತ್ರಕಂ ಸರ್ವ ಪಾಪ ವಿನಿರಮುಕ್ತ ವೈಕುಂಠ ಭವನಂ ರಜೇತ್. ಒಂದು ತೊಟ್ಟು ಬಾಯಲ್ಲಿ, ಸಾಯುವ ಕಾಲಕ್ಕೆ ಮಾತ್ರ ಅಲ್ಲ, ಬದುಕಿದಷ್ಟು ಕಾಲ ದೇವರ ಪಾದೋದಕ ಕುಡಿದಿರಬೇಕು, ಆ ಕೊನೆಯ ಕಾಲಕ್ಕೆ ಹಾಕಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ಗಂಗಾ ಜಲವನ್ನು ಕೊಡಬೇಕು ಹೇಳ್ತಾ ಇದ್ದಾರೆ. ಗಂಗೆಯ ಒಂದು ತೊಟ್ಟು ಕೊಟ್ಟು ಕೊಡಿದರೆ ಹೇಗಿರುತ್ತೆ ಹೇಳ್ತಾ ಇದ್ದಾರೆ. ಅಂದ್ರೆ ಚಾಂದ್ರಾಯಣಂ ಚರೇದ್ಯಸ್ತು ಸಹಸ್ರಂ ಕಾಯಶೋಧನಂ, 1000 ಸಲ ಚಾಂದ್ರಾಯಣ ವ್ರತವನ್ನು ಮಾಡಿದರೆ ಎಷ್ಟು ಸಲ ಎಷ್ಟು ಪುಣ್ಯ ಬರುತ್ತೋ. ವಿವೇದ್ಯಸ್ತೈವ ಗಂಗಾಂಬಃ, ಗಂಗೆಯ ಒಂದು ತೊಟ್ಟು ನೀರು ಕೊಡಿದರೆ ಇಬ್ಬರಿಗೂ ಅಷ್ಟೇ ಫಲ ಅಂದರು. ಎಂಥತ್ತು ಗಂಗಾ, ಅದಕ್ಕೆ ಮನೆಯಲ್ಲಿ ಗಂಗೆ ಇರಬೇಕು, ಗಂಗೆಯ ಒಂದು ತೊಟ್ಟು ಪ್ರಾಶನ ಮಾಡಬೇಕು. ಅಗ್ನಿಯನ್ನು ಸೇರಿ ಅಂದರೆ ಎಷ್ಟೇ ಈ ಹತ್ತಿಯ ರಾಶಿ ಬೆಟ್ಟ ಬೆಟ್ಟದಷ್ಟಿದ್ರು ಅಗ್ನಿ ಚೂರು ಸ್ಪರ್ಶ ಆಗಿಬಿಟ್ರೆ ಅದೆಲ್ಲ ನಾಶ ಆಗಿಬಿಡುತ್ತೋ. ಆ ಥರ ಗಂಗಾಜಲ ಪಾನ ಮಾಡಿದರೆ ನಮ್ಮೆಲ್ಲ ಪಾಪಗಳು ನಾಶ ಆಗಿಬಿಡುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಪ್ರಾಣಾಪಾಯ ಸಮಯದಲ್ಲಿ ವಿಶೇಷವಾಗಿ ಗಂಗೆ ನಮಸ್ಕಾರ ಮಾಡಬೇಕು, ಭಾಗವತವನ್ನು ಕೇಳಬೇಕಂತೆ. ಶ್ಲೋಕವೋ ಶ್ಲೋಕಾರ್ಧವೋ ಶ್ಲೋಕಪಾದವೋ ದಿನಾಗ್ಲೂ ಭಾಗವತವನ್ನು ಕೇಳಬೇಕಂತೆ ಮನೆಯಲ್ಲಿ. ಅದಕ್ಕೆ ನೀವೆಲ್ಲ ಒಳ್ಳೆ ಸಾಧಕರಲ್ವಾ, ನಿಮಗೊಂದು ಸಣ್ಣ ಉಪಾಯ ಹೇಳಿಕೊಡ್ತೇನೆ, ಸಣ್ಣ ಉಪಾಯ ಹೇಳಿಕೊಡ್ತೇನೆ. ಸಾಧಕರು ಹೌದು, ನೀವೆಲ್ಲ ಕಾರ್ಯಸಾಧಕರು ಹೌದು. ಕಾರ್ಯಸಾಧಕರು ಅಂದರೆ ನಿಮ್ಮ ನಿಮ್ಮ ಹೆಂಡತಿಯೋ ಗಂಡನೋ ಯಾರಿರ್ತಾರೋ ಅವರ ಹಿಂದೆ ಬಿದ್ದು ನಿಮ್ಮ ಮನಸ್ಸಿನಲ್ಲಿರೋದು ಹೇಳಿ 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 ಅದನ್ನು ಅವರು ಮಾಡೋ ಪರ್ಯಂತ ಬಿಡದೆ ಅವ್ರ ಸರಿ ಮಾಡಿಸುವಂಥ ಒಳ್ಳೆ ಅದು ಯಾವುದೋ ಕಾರ್ಯ ಇರ್ಬೋದು, ಮಾರ್ಕೆಟ್ಗೆ ಹೋಗಿ ತರೋದಿರ್ಬೋದು, ಯಾವುದು ಬಂಗಾರ ಸರ ಇರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೇ ಆಗಲಿ ಅದನ್ನು ಅವರಿಂದ ಮಾಡಿಸೋ ಸಾಮರ್ಥ್ಯ ನಿಮ್ಮಲ್ಲಿ ತುಂಬ ಇರುತ್ತಲ್ವಾ, ಅದಕ್ಕೆ ಅದನ್ನು ನೀವು ಬಳಸ್ಕೊಳ್ಳಿಲ್ಲ. ಏನು ಮಾಡಬೇಕು? ಇಷ್ಟು ಮಾಡಿ ದಿನಾಗ್ಲೂ ನಿಮಗೆ ರಂಗೋಲಿ ಹಾಕ್ಲಿಕ್ಕೆ ಬರುತ್ತಲ್ಲಪ್ಪ, ಒಂದು ಎರಡು ಕಡ್ಡಿ ರಂಗೋಲಿ ಹಾಕಿ, ಅಲ್ಲಿ ವ್ಯಾಸಪೀಠ ತಗೊಳ್ಳಿ, ಒಂದು 100 ರೂಪಾಯಿ ಕೊಟ್ಟರೆ ಸಿಗುತ್ತೆ ವ್ಯಾಸಪೀಠ ಅಂತ ಸಿಗುತ್ತೆ. ಭಾಗವತ ಪುಸ್ತಕ ತಗೊಳ್ಳಿ, ಕನ್ನಡದ್ದೇ ಸಿಗುತ್ತಪ್ಪ, ಇಲ್ಲ ತಮಿಳಲ್ಲಿ ಸಿಗುತ್ತೆ ತಮಿಳಲ್ಲಿ ಸಿಕ್ಕೊಳ್ಳಿ, ಯಾವುದು ನಿಮ್ಗೆ ಯಾವ ಭಾಷೆ ಬರುತ್ತೋ ಆ ಭಾಷೆದು ಆ ಭಾಗವತ ಪುಸ್ತಕ ತಗೊಳ್ಳ್ರಿ. ಅದರ ಮೇಲೆ ಇಡಿ ಒಂದು ಗಂಟೆ ಮಂತ್ರಾಕ್ಷತೆ, ಒಂದು ಆರತಿ ಇಡಿ, ಇದ್ರೆ ಒಂದು ಹೂವು ತಗೊಳ್ರಿ ಮಾರ್ಕೆಟಲ್ಲಿ ಸಿಗುತ್ತಲ್ಲಪ್ಪ ನಿಮಗೆ, ಮನೇಲಿ ಬಿಟ್ರೆ ಇನ್ನ ವಿಶೇಷ. ಆ ಒಬ್ಬ ವ್ಯಕ್ತಿ ಮನೇಲಿ ಇರ್ತಾರ, ಗಂಡ ಅಥವಾ ಮಗ ಯಾರೋ ಇರ್ತಾರಲ್ಲ, ಒಂದು ಜನಿವಾರ ಹಾಕೊಂಡಿರ್ತಕ್ಕಂಥವ್ರು ಇರ್ತಾರಲ್ಲ, ಅವ್ರನ್ನ ಬಂದು ಸೆಳಕೊಂದು ಕೂಡಿಸ್ರಿ ಅಲ್ಲಿ. ಇವತ್ತು ನೀವು ಹೇಳದಿದ್ರೆ ಅದು ಊಟ ಹಾಕಲ್ಲ ಅಂತ, ಇವತ್ತು ಊಟ ಹಾಕಲ್ಲ, ಸಂಜೆ ಹೊತ್ತು 2 ನಿಮಿಷ ಹೆಚ್ಚೊತ್ತು ಕಾಟ ಕೊಡಬೇಡ್ರಿ ಅವರಿಗೆ, ಕೂಡ್ರಪ್ಪ. ಕೂತೇನು ಮಾಡ್ಬೇಕು? ಒಂದು ಆರತಿ ಮಾಡಿ, ಆರತಿ ಮಾಡಿದ ಮೇಲೆ ಮುಂದೇನು ಮಾಡ್ಬೇಕು? ತೆಗೀರಿ ಒಂದು ಪುಟ ತೆಗೀರಿ, ಅಲ್ಲೊಂದು ಶ್ಲೋಕ ಇರುತ್ತೆ ಕನ್ನಡದಲ್ಲೋ ತಮಿಳಲ್ಲೋ ಯಾವುದರಲ್ಲೋ, ಅವ್ರು ಸುಲಭವಾಗಿ ಯಾವ ಭಾಷೆ ಬರುತ್ತೋ ಆ ಭಾಷೆಯಲ್ಲಿ ಆ ಭಾಗವತ ಇರುತ್ತೆ, ಒಂದು ಶ್ಲೋಕ ಓದ್ರಿ ಅಂತ ಹೇಳ್ರಿ ಅವ್ರನ್ನ. ಅಲ್ಲ ತಪ್ಪು ತಪ್ಪಾಗುತ್ತೆ, ಅಡ್ಡಿ ಇಲ್ಲ, ಎಷ್ಟು ತಪ್ಪು ಓದಿದ್ರು ಅಡ್ಡಿ ಇಲ್ಲ, ಒಂದು ಭಾಗವತ ಶ್ಲೋಕ ಓದ್ಲಿಕ್ಕೆ ಹೇಳ್ರಿ, ಓದ್ಲಿ ಅವರು. ಇನ್ನ ಶ್ರದ್ಧ ಇತ್ತ ಆ ಶ್ಲೋಕದ ಅರ್ಥ ಅಲ್ಲೇ ಚಿಕ್ಕದು ಕೊಟ್ಟಿರ್ತಾರೆ, ಯಾಕೆ ನಮ್ಮ ಶಕ್ತಿ ಬಹಳ ಕಮ್ಮಿ ಅಂತ ಅವ್ರಿಗೆ ಗೊತ್ತಿರುತ್ತೆ, ಶಾರ್ಟ್ ಕಟ್ ಅಲ್ಲೇ ಕೊಟ್ಟಿರ್ತಾರೆ ಅವರು, ಪ್ರಿಂಟಿಂಗ್ ಸ್ವಲ್ಪ ಕಮ್ಮಿ ಆಗ್ಬೇಕಾದ್ದರಿಂದ ಚಿಕ್ಕ ಪುಸ್ತಕ ಮಾಡ್ತಾರೆ ಅವರು, ಅದರಿಂದ ಸ್ವಲ್ಪನೇ ಕೊಟ್ಟಿರ್ತಾರೆ. ಅಷ್ಟು ಮುಗಿಸ್ಲಿ, ಎಷ್ಟೊತ್ತಾಗತ್ತೆ? 2 ನಿಮಿಷ ಅಷ್ಟೇ, 2-3 ನಿಮಿಷ ಪಟ್ ಅಂತ ಮುಚ್ಚೆ ಬೀಳಿ, ಮತ್ತೆ ಹಚ್ಚು, 2ನೇ ಶ್ಲೋಕಕ್ಕೆ ಹೋಗೋದು ಬೇಡ, ನೀವು ಕೇಳಬೇಡಿ, ಯಾಕೆ ನಿಮ್ಗೆ ಇನ್ನೂ ಬ್ಯುಸಿ ಆಗಿರ್ತೀರಲ್ವಾ. ಒಂದು ಶ್ಲೋಕ ಭಾಗವತ ಕೇಳಿದ್ರಿ ಇವತ್ತಿಗೆ, ಮುಚ್ಚಿಬಿಡ್ರಿ, 2ನೇ ಮಂಗಳಾರತಿ ಆ ಮಂತ್ರಾಕ್ಷತೆ ಅವರು ತಲೆ ಮೇಲೆ ಹಾಕೊಳ್ಳಿ, ನಿಮಗೂ ಕೊಡ್ಲಿ, ಸಾಕಿಷ್ಟು. ಇಷ್ಟು ಮಾಡ್ಲಿಕ್ಕಾಗುತ್ತಾ? ಆಗಲ್ಲ. ಅಯ್ಯೋ ಆಗತ್ತಲ್ರಿ, ಹೇಳ್ರಪ್ಪ ನೀವೆಲ್ಲರೂ ವಿಶೇಷವಾಗಿ ಮಾಡ್ಲಿಕ್ಕಾಗತ್ತಲ್ಲ, ಇದು ಮಾಡಿಕೊಳ್ಳಿ. ಇವತ್ತಿಂದ ದೀಕ್ಷಾ ಹಿಡಿದ್ರಿ, ಇವತ್ತಿಂದ ವಿಶೇಷವಾಗಿ ನಾವು ಈ ಥರ ಮಾಡ್ತೀವಿ. ಹಾ, ಒಂದು ಭಾಗವತ, 2ನೇದು ಯಾವುದು ಮಾಡೋಣ ಅಂದರೆ ನಿತ್ಯ ಬೆಳಿಗ್ಗೆದ್ದು ಅಥವಾ ರಾತ್ರಿ ಎರಡೂ ಸಲ ಬೆಳಿಗ್ಗೆದ್ದು ಇದನ್ನ ಹೇಳೋಣ. ಏನಂತ, ದೋಷ ವಿದೂರ ಗೋವಿಂದ, ಶುಭ ಗುಣ ಪೂರ್ಣ ಗೋವಿಂದ. ಎರಡೂ ಜೋಡಿ, ಅದು ಆಚಾರ ಹೇಳಿಕೊಟ್ಟದ್ದು, ನಂದಲ್ಲ, ನನ್ನ ಕಪೋಲದಿಂದ ಬಂದದಲ್ಲ. ದೋಷ ವಿದೂರ ಗೋವಿಂದ, ಶುಭ ಗುಣ ಪೂರ್ಣ ಗೋವಿಂದ. ಬೆಳಿಗ್ಗೆ ಒಂದು 108 ಸಲ ಎದ್ದುಕೊಳ್ಳಿ ಹೇಳ್ಬಿಡಿ, ನೋ ಮಡಿ ನಥಿಂಗ್, ಯಾವ್ದು ಬೇಡ ಹೇಳ್ಬಿಡಿ. ಅವನ ಸ್ಮರಣೆ ಅವನ ತಲೆಯಲ್ಲಿ ಅವನಿರ್ಲಿ, ಬೇರೆದು ಬೇಡ. ರಾತ್ರಿ ಮಲಗುವಾಗ 108, ಇದು ದೊಡ್ಡದು, ದೊಡ್ಡ ಸಾಧನೆ. ಎಷ್ಟೋದ್ರೆ ನಿಮ್ಗೆ ನಿತ್ಯ ಮಾಡೋದ್ರ ನೋಡಿ, ಬಹಳ ದೊಡ್ಡ ಸಾಧನೆ. ಇನ್ನು ಇನ್ನು ಮಿಕ್ಕದೆಲ್ಲ ಬೋನಸ್. ಎಷ್ಟು ನೀವು ಗುರುಮಂತ್ರ ಮಾಡ್ತಿರೋ, ಏನು ಪಾತ್ರಗಳು ತರ್ತಿರೋ, ಇಡೀ ಗಾಂಧಿ ಬಜಾರ್ ಎಲ್ಲ ತಂದು ನೀವು ದಾನ ಮಾಡಿಬಿಡ್ತಿರೋ, ನಿಮ್ಮ ಇಷ್ಟ. ಯಾರು ಬೇಡ ಅಂತಾರೆ ಬ್ರಾಹ್ಮಣರೆಲ್ಲ, ಪಾಪ ಅವ್ರಿಗೂ ಉಪಕಾರ ಆಗುತ್ತೆ. ನೀವೆಲ್ಲ ದಾನ ಮಾಡೋದು ಧರ್ಮ ಮಾಡೋದ್ರಿಂದ ನಾ ಯಾವುದಕ್ಕೂ ಬೇಡ ಅಂಬಲ್ಲ. ಇದು ಮಿನಿಮಮ್ ಮಾಡಿ, ಮಿನಿಮಮ್ ಒಂದು ಭಾಗವತ ಶ್ಲೋಕ ಮನೆಯಲ್ಲಿ ನೀವು ನಿಮ್ಮ, ಯಾಕಂದ್ರೆ ಬಹಳ ಜನ ಕೊರಗಿರುತ್ತೆ. ಏನಂತ, ಅಯ್ಯೋ ನಾನು ಮಾತ್ರ ಸಾಧನೆ ಮಾಡ್ಕೊಳ್ತಾ ಇದ್ದೀನಿ, ನಮ್ಮವ್ರು ಆಗ್ತಾ ಇಲ್ಲ ಅಂತ ಹೇಳಿ ಅವ್ರನ್ನ ಸೆಳೆದು ಕೂಡ್ಸ್ರಿ. ಒಂದು ಅಲ್ಲ, ನೀವು ಹೇಳಿದ್ದಕ್ಕೆಲ್ಲ ಅವರು ಬಲವಂತ ಯಾವ್ದೋ ಮಾಡ್ತಿರ್ತಾರಲ್ಲ, ಈ ಒಂದು ಕೆಲಸ ಮಾಡಿಸ್ರಿ. ಹಾಗೆ ಕೆಲವರು ವಿಶೇಷವಾಗಿ ಗಂಡಸರು ಚೆನ್ನಾಗಿರ್ತಾರೆ, ಹೆಂಗಸರು ಅಯ್ಯೋ ರಾಮ ಅಂತ ಇರುತ್ತೆ. ಅವರನ್ನು ಕೂಡ ಚೂರು ಹೇಗೋ ಒಂದಾಗಿ, ಅವ್ರು ಬೇಕಾಗಿದ್ದು ನೆಕ್ಲೆಸ್ ಮಾಡಿಸ್ತೀವೋ ಇನ್ನೊಂದು ಮತ್ತೊಂದು ಯಾವುದೋ ಒಂದು ಇರುತ್ತೆ, ಅವೆಲ್ಲ ನೆಪ ಇಟ್ಟುಕೊಂಡು ನೀವು ಬಂದು ಕೂಡತೇ ಇಲ್ಲ. ನೀವು ಕೂತ್ರೆ ನಂಗೆ ಕೊಡ್ತೇನೆ, ಏನೋ ಒಂದು ಕನೆಕ್ಷನ್ ಇಡಬೇಕು. ಅವ್ರು ಬೈಕೋತ ಬಂದು ಕೂಡ್ತಾರೆ, ಏನಾದ್ರು ಈ ಪಾರಬ್ಧಪ್ಪ ಈ ಭಾಗವತ ಒಂದು ಕೂಡ್ಬೇಕಂತೆ, ದಿನಾಗೂ ಬಂದು ಒಂದು ಸ್ವಲ್ಪ ಕೇಳಿ ಹೋಗ್ಬೇಕು, ಆಮೇಲೆ ನಿಮ್ಮ ಎಷ್ಟ ಎಲ್ಲಿ ಬೇಕಾದ್ರೂ ಹೋಗ್ಲಿ ಅಂತ ಹೇಳಿ ಈ ಥರ ಕಂಡೀಷನ್ ಇಟ್ಕೊಂಡ್ರ ಬಹಳ ಚೆನ್ನಾಗಿರುತ್ತೆ. ನಮ್ಮ ಗುರುಗಳಿಗೊತ್ತ ಆರಾಧನೆ. ವಿದ್ಯಾ ಪಯೋನಿತೀರ್ಥರು ಮಹಾನುಭಾವರು, ಅವ್ರು ಹೇಳ್ತಿದ್ರು. ಅವ್ರು ಚಿಕ್ಕ ಹುಡುಗರಿದ್ದಾಗ ನಮ್ಮ ವಿದ್ಯಾವಾಚಸ್ಪತಿಗಳು, ಅವರು ಇಬ್ಬರು ಚಿಕ್ಕ ಹುಡುಗರು, ಅವರನ್ನು ಅಟ್ಟದ ಚಿಕ್ಕಮ್ಮೆ ಅಟ್ಟ ಇದ್ರೆ ಅದನ್ನು ಕೂಡಿಸಿ ಅವರ ತಂದೆಯವರು ಕೆಳಗೆ ಕೋಡುಬಳಿ ಎಲ್ಲ ಮಾಡ್ತಿದ್ರಂತೆ. ಅದು ಕರೀತಾ ಇದ್ರೆ ಹುಡುಗರಲ್ವಾ, ಬೇಕು ಅಂತ ನೋಡ್ತಾ ಇದ್ರೆ ಭಾಗವತ ಕಲಿ ಒಂದು ಶ್ಲೋಕ ಒಪ್ಸು ನಿಂಗೆ ಕೊಡ್ತೇನೆ ಅಂತ ಹೇಳಿ ಹಾಗೆ ಕಲಿಸ್ತಾ ಇದ್ರಂತೆ ಅವ್ರಿಗೆ. ನಮಗೂ ವಯಸ್ಸಾಗಿದೆ, ನಾವು ಹುಡುಗರೆ, ಬುದ್ಧಿ ಬೆಳೆದಿಲ್ಲ, ಯಾವುದು ಬೇಕು ಅಂತ ಗೊತ್ತಿಲ್ಲ. ಇನ್ನ ಹಾಗೆ ಸಾಯೋ ವಯಸ್ಸು ಬರೋ ಪರ್ಯಂತ ಹೀಗೇ ಕಾಲ ಕಳೀತೀವಿ ನಾವು. ಆದ್ದರಿಂದ ಇನ್ನ ಆದರೂ ಮಾಡೋಣ. ಇನ್ನ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಪ್ರಾಣ ಪ್ರಯಾಣ ಸಮಯ ಕುರಿಯಾತ್ ಅನಶನಂ ಖಗ ಅಂತಾರೆ. ಪ್ರಾಣತ್ಯಾಗ ಆಗುವಾಗ ವಿಶೇಷವಾಗಿ ಈ ಅನಶನ ವ್ರತ ಉಪವಾಸದಿಂದ ಪ್ರಾಣತ್ಯಾಗ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾರಾದರೂ ಬ್ರಾಹ್ಮಣರು ಅವರು ಆಸಕ್ತರಾಗಿದ್ದರೆ ಆತುರ ಕಾಲಕ್ಕೆ ಸನ್ಯಾಸವನ್ನು ಕೊಡಬಹುದು ಅಂತ ಅವರ ಕುರಿತು ಚೆನ್ನಾಗಿ ತಿಳಿಸಿಕೊಡ್ತಾರೆ. ನಂತರ ಮತ್ತು ಬರತಕ್ಕಂತಹದ್ದು ಶರೀರ ದಹನ ಮಾಡುವ ಕ್ರಮ, ಅಸ್ಥಿ ಸಂಚಯನ ಮಾಡುವ ಕ್ರಮ, ಆ ಎರಡನ್ನ ನಿರೂಪಣೆ ಮಾಡುತ್ತಾರೆ. ಯಾಕಂದ್ರೆ ಇದು ಅಲ್ಲಿ ಏನು ಮಂತ್ರಗಳಿವೆ ಇವೆಲ್ಲ ಏನಿವೆ ಇವೆಲ್ಲವೂ ಕೂಡ ಪುರೋಹಿತರು ಆದಮೇಲೆ ಈ ಕರ್ಮ ಮಾಡತಕ್ಕಂತಹ ವ್ಯಕ್ತಿಗಳು ಅವರು ಚೆನ್ನಾಗಿ ತಿಳಿಯತಕ್ಕಂಥದ್ದು, ಗಂಡಸರು ಚೆನ್ನಾಗಿ ತಿಳ್ಕೋಬೇಕು, ಇದು ಪಾಠ ಆಗಬೇಕು. ಆಕ್ಚುಲಿ ಗರುಡ ಪುರಾಣ ಗಂಡಸರಿಗೆ ಪಾಠ ಆಗಬೇಕು. ಹಾಗಾದರೆ ಹೊರತು ಅಲ್ಲಿ ಮಾಡತಕ್ಕಂತಹ ಕರ್ಮಗಳು ನಮ್ಗೆ ಗೊತ್ತಾಗಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಾಣತ್ಯಾಗ ಆದ ಮೇಲೆ ಈ ಮಗನಾದವ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ತಂದೆ ತಾಯಿಗಳ ಈ ಅಂತ್ಯಷ್ಟಿ ಕರ್ಮವನ್ನು ಮಾಡಿದರೆ ಅಗ್ನಿಷ್ಠೋಮ ಯಾಗ ಮಾಡಿದ ಪುಣ್ಯ ಬರುತ್ತೆ, ಮಿಕ್ಕ ದಾನ ಧರ್ಮಗಳು ಮಾಡಿದರೆ ಏನು ಫಲ, ತಂದೆ ತಾಯಿಗಳಿಗೆ ಮಾಡಬೇಕು. ಆವಾಗ ಶೋಕವನ್ನು ಬಿಟ್ಟು ಮಗನಾದವ ಶಿರೋ ಮುಂಡನವನ್ನು ಮಾಡಿಸ್ಕೋಬೇಕಂತೆ. ಹೇಳ್ತಾರೆ, ಮಾತಾಪಿತೃವರ ಮೃತವು ಏನ ಕಾರಿತಂ ಮುಂಡನಂ ನಹಿ, ಆತ್ಮಜಸ್ಸ ಕಥಂ ಜ್ಞೇಯಃ ಸಂಸಾರಾರಣವ ತಾರಕಃ. ತಂದೆ ತಾಯಿಗಳು ಸತ್ತು ಹೋದಾಗ ತನ್ನ ಕೂದಲನ್ನು ತೆಗೆಸಿಕೊಳ್ಳದಾಗಿದ್ದರೆ, ಮುಂಡನ ಮಾಡಿಸಿಕೊಳ್ಳದೇ ಇದ್ದರೆ, ಕೆಲವರಿರ್ತಾರೆ ಏ ಚೂರು ಕಟ್ ಮಾಡಿ ಸಾಕು ಅಂತ, ಪ್ರಾರಬ್ಧ ಅಂತ ಹೇಳ್ತಾರೆ, ಅಧರ್ ಮಗ ಅಂತ ಕರಿಬೇಕು ಅಂತ. ನಂತರ ವಿಶೇಷವಾಗಿರತಕ್ಕಂಥ ಸ್ನಾನ ಮಾಡಿ ಅದು ಶವ ಅಂತ ತಿಳ್ಕೊಳ್ಬೇಕು. ಹೇಗೆ ಅಂದರೆ, ಆ ಜೀವಿ ಅಷ್ಟು ವರ್ಷಗಳ ಕಾಲ ಆ ಜೀವಿ ಜೊತೆಗೆ ಭಗವಂತ ಇದ್ದು, ಆ ಜೀವಿಯ ಮೂಲಕ ತತ್ವಾಭಿಮಾನಿ ದೇವತೆಗಳಿಂದ ಮಾಡಿಸಿದ ಯಜ್ಞ, ಆ ಬದುಕೇ ಯಜ್ಞ. ಆ ಯಜ್ಞದಲ್ಲಿ ಕೊನೆಗೆ ಉಳಿದದ್ದೇ ಯಜ್ಞ ಶೇಷ, ಯಾವುದು ಆ ಶರೀರ. ಆ ಶರೀರವನ್ನು ರುದ್ರದೇವರಂತರ್ಯಾಮಿ ಭಗವಂತನಿಗೆ ಕೊಡತಾ ಇದ್ದೇನೆ ಅಂತ ಅನುಸಂಧಾನ ಆ ಕೊಡುವಂತ ಮಗನಿಗಿರಬೇಕು. ಯಾಕೆ ಆ ಶರೀರ ಸ್ವಾಮಿಗರ್ಪಿತ ಅಂತ ಕೊಡಬೇಕು, ಅನುಸಂಧಾನ ಯಾವುದು ಇರಲ್ಲ ಅಲ್ಲವೇ. ನಮ್ಮ ವಿಜಯದಾಸರ ಮಕ್ಕಳು ವಿಜಯದಾಸರ ಅಂತ್ಯಕಾಲದಲ್ಲಿ ಶರೀರತ್ಯಾಗ ಮಾಡಿದ ಮೇಲೆ ದಹನ ಮಾಡುವಾಗ, ಸ್ವಾಮಿ ಇಂಥ ಒಂದು ಶೇಷ ಸಿಕ್ಕಿರಲ್ಲ, ಅದ್ಭುತವಾದ್ದಯ್ಯ ಅಂತ ಆ ಅಗ್ನಿ ಸಂಸ್ಕಾರ ಮಾಡುವಾಗ ಭಗವಂತನಿಗೆ ಅರ್ಪಣೆ ಮಾಡುವ ಕ್ರಮವನ್ನು ಒಂದು ಪದ ಬರೆದಿದ್ದಾರೆ. ಅದೇ ಥರ ನಾವು ಕೂಡ ಯಾರ್ಯಾರು ಹೋಗ್ತಾರೋ ಎಲ್ಲರೂ ಹೋಗಬೇಕಾಗಿದೆ, ಅವರ ಶರೀರವನ್ನು ಅಗ್ನಿಯಂತರ್ಗತ ಅಲ್ಲಿ ರುದ್ರಾಂತರ್ಗತ ಸ್ವಾಮಿ ಭಗವಂತ ಇದ್ದಾನೆ, ಅವನಿಗದು ಆಹುತಿ ಅಂತ ಕೊಡಬೇಕು. ಬಹಳ ಪವಿತ್ರವಾದ ಕಾರ್ಯ ಹೆಣ ಅಂತ ಹೇಳಿ ಅದನ್ನು ದೂರದಲ್ಲಿ ನೋಡ್ತಾ ಅಸಹ್ಯ ಪಡಬಾರದು ಅಂತ ಹೇಳ್ತಾರೆ. ಅಲ್ಲಿ ಪ್ರಾಣ ಹೋದ ಮೇಲೂ ಇನ್ನೂ ವಿಶೇಷವಾಗಿರತಕ್ಕಂಥ ಭಗವಂತನ ಸನ್ನಿಧಾನ ಇರುತ್ತೆ, ದೇವತೆಗಳಿನ್ನೂ ನಿಂತಿರ್ತಾರಲ್ಲಿ, ರಕ್ಷಕರಾಗಿ ನಿಂತಿರ್ತಾರೆ. ಅದು ಅಗ್ನಿಗೆ ಆಹುತಿ ಆಗಬೇಕು. ಆಹುತಿ ಅಂದರೆ ಎಂಥ ಪವಿತ್ರವಾದ ಪದಾರ್ಥ. ಅಷ್ಟೇ ಅಲ್ಲ, ವಿಶೇಷವಾಗಿರತಕ್ಕಂಥ ಆ ಯಜ್ಞದ ಶೇಷ ಆದ್ದರಿಂದ ಆ ಶೇಷವನ್ನು ನೀರಲ್ಲಿ ತೊಯಿಸಿ ಅಂದರೆ ಸ್ನಾನ ಮಾಡಿಸಿ, ನಂತರ ಹೊಸ ವಸ್ತ್ರದಿಂದ ಹೊದ್ದಿಸಿ, ಹೊಸ ವಸ್ತ್ರದಿಂದ ಹೊದ್ದಿಸಿ ಒಳ್ಳೆ ವಿಶೇಷವಾಗಿರತಕ್ಕಂಥ ಗೋಪಿಚಂದನಾದಿಗಳನ್ನು ಹಚ್ಚಿ ಅಲ್ಲಿ ಹೇಳ್ತಾ ಇದ್ದಾರೆ, ಪುಷ್ಪಾದಿಗಳ ಅಲಂಕಾರ ಮಾಡಬೇಕು. ಅಲ್ರಿ, ಪ್ರಾಣ ಇರಲ್ಲ, ಯಾಕೆ ಅಲಂಕಾರ? ಯಾರಿಗೆ ಅಲಂಕಾರ? ಹೆಣಕ್ಕ್ಯಾಕೆ ಅಲಂಕಾರ? ಹೆಣಕ್ಕ್ಯಾಕೆ ಸ್ನಾನ ಅಂದರೆ, ಅಲ್ಲ, ಹೆಣಕ್ಕಲ್ಲ ಅದು, ಅಲ್ಲಿನೂ ಭಗವಂತ ಆಕಾರದಲ್ಲಿ ಇರ್ತಾನೆ, ವಿರಾಟ ರೂಪಿ ಭಗವಂತ ಆ ರೂಪದಲ್ಲಿ ಇರ್ತಾನೆ, ಇಲ್ಲದ್ರೆ ಆ ಶರೀರವೇ ಇರಲ್ಲ ಅವನಿಗೆ. ಅದು ಸ್ವಾಮಿ, ಇಷ್ಟು ಕಾಲ ಈ ಜೀವಿಯನ್ನು ಒಳಗಿಟ್ಟು ನೀನೇ ಹೊತ್ತು ಹೊತ್ತು ನಡೆಸಿದ್ದಯ್ಯ, ಇದರ ಆಕಾರದಲ್ಲಿ ನೀನೇ ನಿಂತಿದ್ದೀಯ, ನಿನಗೆ ಅಭಿಷೇಕ ಅಂತ ಮಾಡಬೇಕು, ವಿಶೇಷ ಅಲಂಕಾರ ಮಾಡಬೇಕು, ಸ್ವಾಮಿನ ಸ್ಮರಣೆ ಮಾಡಿ ನೀನೇ ನಮ್ಮ ಮೂಲಕ ಈ ಆಹುತಿಯನ್ನು ಕೊಡಿಸ್ತಾ ಇದ್ದೀಯಾ ಅಂತ ಕೊಡಬೇಕು. ಈ ಅನುಸಂಧಾನ ಪ್ರಧಾನ, ಇಲ್ಲದಿದ್ದರೆ ನಿಮ್ಮ ಕರ್ಮ ಕಟ್ಟಿಕೊಂಡು ಏನು ಮಾಡಲಿಕ್ಕೆ? ವ್ಯರ್ಥ, ತಿಪ್ಪೇಲಿ ಹೋಗಿಬೇಕು, ಬರೇ ಕರ್ಮ. ಏನು ಮಾಡಬೇಕು? ಅನುಸಂಧಾನ ಬಹಳ ಪ್ರಧಾನವಾದ. ಆದ್ದರಿಂದ ವಿಶೇಷವಾಗಿ ಆ ಸ್ನಾನಾದಿಗಳನ್ನು ಮಾಡಿಸಿ ನಂತರ ಕರ್ಕೊಂಡು ಹೋಗುವಾಗ ಅಲ್ಲಿ ಹೇಳ್ತಾ ಬರ್ತಾರೆ, ಇದು ಪುರೋಹಿತರು ಮಾಡಿಸ್ತಕ್ಕಂತಹ ಕಾರ್ಯ. ಅದರಲ್ಲಿ ಏನು ಅಂದರೆ, ಇಲ್ಲಿ ವ್ಯತ್ಯಾಸಗಳು ಬರ್ತಾ ಇರುತ್ತೆ. ಏನು, ಬೆಂಗಳೂರು ಮೊದಲಾದಂಥ ಈ ಪ್ರದೇಶಗಳಲ್ಲಿ ಅಥವಾ ಎಲ್ಲಿ ಆ ಊರುಗಳಲ್ಲಿ ಅವರವರ ಕ್ರಮಗಳು ಪಾಠಗಳು ಆ ಪ್ರಕಾರ ನಡೆದವು. ಕ್ರೀಡೆಯಲ್ಲಿ ಒಮ್ಮೆಲೆ ಚೂರು ಅಕ್ಕಿ ಎಳ್ಳು ಹಾಕಿಸಿ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಪಿಂಡ ಪ್ರದಾನಗಳೆಲ್ಲ ಮಾಡಿಸೋದು ಮಾಡಿಸ್ತಾ ಇರ್ತಾರೆ. ಅದರ ಕ್ರಮ ಹೇಗೆ ಸಾಮಾನ್ಯವಾಗಿ ಅಂದರೆ, ಎಲ್ಲಿ ಅವ ಹೆಣವನ್ನು ಇಟ್ಟಿರ್ತಾರೆ ಅಲ್ಲಿ ಒಂದು ಪಿಂಡವನ್ನು ಕೊಡಬೇಕು. ನಂತರ ವಿಷಯ ಅದರಿಂದ ಹೇಳ್ತಾರೆ, ಮೃತ್ಯುಸ್ಥಾನೇ ಶವೋ ನಾಮ ತಸ್ಯ ನಾಮ್ನ ಪ್ರದಾಪಯೇತ್. ಶವ ಅಂತ ಹೆಸರು. ಅಲ್ಲಿ ವಿಶೇಷವಾಗಿ ಒಂದು ಪಿಂಡ ಪ್ರದಾನ ಮಾಡಬೇಕು, ದ್ವಾರ ದೇಶದಲ್ಲಿ ಒಂದು ಪಿಂಡ ಪ್ರದಾನ ಮಾಡಬೇಕು. ನಂತರ ವಿಶೇಷವಾಗಿರತಕ್ಕಂಥ ಮಾರ್ಗ ಮಧ್ಯದಲ್ಲಿ ಪಿಂಡ ಪ್ರದಾನ 3 ಪಿಂಡಗಳಲ್ಲಿ ಮಾಡಬೇಕು. ನಂತರ ಸ್ಮಶಾನದಲ್ಲಿ 2 ಪಿಂಡಗಳನ್ನು ಕೊಡಬೇಕು ಅಂತ ಈ ರೀತಿ ಹೇಳ್ತಾ ಇದ್ದಾರೆ. ನಂತರ ಮೊದಲು ಮಗನಾದವ ಹೆಗಲು ಕೊಟ್ಟು, ನಂತರ ಮಿಕ್ಕವರಿಗೆ ಕೊಟ್ಟು ಆಜ್ಞೆಯನ್ನು ಹಿಡಿದು ಮುಂದಕ್ಕೆ ಹೋಗಬೇಕು. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಈ ವಿಶೇಷವಾಗಿರತಕ್ಕಂಥ ಸ್ಮಶಾನಕ್ಕೆ ಹೋದ ಮೇಲೆ ಸ್ವಲ್ಪ ನಾವು ನೋಡಿಕೊಳ್ಬೇಕು. ನಮ್ಮ ದೇಶದಲ್ಲಾಗ್ಲಿ ಎಲ್ಲೇ ಆಗ್ಲಿ ಚೂ ದುಡ್ಡು ಕೊಟ್ಟರೆ ಎಲ್ಲ ನಡೆಯುತ್ತೆ, ಹೋಗ್ತಾನೆ. ದಹನ ಮಾಡಲಿಕ್ಕೆ ಆ ಸ್ಥಳ ಶುದ್ಧ ಆಗಿರಬೇಕು. ಮೊದಲೇ ಇನ್ನೊಂದು ಹೆಣ ಸುಟ್ಟಿದ್ರೆ ಅದ ಮೇಲೆ ಹಾಗೇ ಸುಡಬಾರದು. ಅದಕ್ಕೆ ಏನು ಮಾಡಬೇಕು, ನಮ್ಮ ಕೈಯಲ್ಲಿ ಇರಲ್ಲಲ್ಲ ಅಂದರೆ ನಮ್ಮ ಕೈಯಲ್ಲಿ ದುಡ್ಡಿರುತ್ತೆ, ಅಲ್ಲಿದ್ದವರು ಚೂರು ಕೊಟ್ಟರೆ ಅವ್ರು ನಮಗೆ ತಕ್ಕಂತೆ ವ್ಯವಸ್ಥೆ ಮಾಡಲಿಕ್ಕೆ ಇರುತ್ತೆ ಅಲ್ಲಿ. ಅವರೆಲ್ಲ ಆ ಏನು ಒಂದು ಚೂರು ಚೌಕ ಜಾಗ ಇರುತ್ತೆ ನಮಗಾಗಿ ಕೊಡ್ತಾರೆ. ಆ ಪ್ಲಾಟ್ಫಾರ್ಮು ಅದು ಇನ್ನೊಂದೋ ಮತ್ತೊಂದೋ ಏನೋ ಇರುತ್ತೆ, ಅಲ್ಲಿ ಅವ್ರು ನೀರಿಂದ ಶುದ್ಧ ಮಾಡಿ ನಾವು ಹೇಳಿದರೆ ಮಣ್ಣು ನಮ್ಮವ್ರಿಗೆ ಯಾರಿಗಾದರೂ ಹೇಳಿ ವ್ಯವಸ್ಥೆ ಮಾಡಿಕೊಂಡ್ರೆ, ಅದು ಇಲ್ಲಿ ನಮ್ಮ ಗೊತ್ತಿದ್ದವರೇ ಆ ಥರ ವ್ಯವಸ್ಥೆ ಮಾಡಿಕೊಂಡ್ರು. ಅವ್ರು ಬದುಕಿರೋ ಕಾಲಕ್ಕೆ ಸ್ಮಶಾನಕ್ಕೆ ಹೋಗಿ ಅಲ್ಲಿ ನೋಡಿಕೊಂಡು ನಂತರ ಮಕ್ಕಳಿಗೆ ಹೇಳಿ ಕೇಕ್ ಕೊಟ್ಟರು ಅಂತ ಇದ್ದರು. ವಿಶೇಷವಾಗಿ ಅವ್ರ ಮಕ್ಕಳಿಗೆ ಹೇಳಿ ಹೀಗಾಗಬೇಕಪ್ಪ ಶುದ್ಧ ಆಗಬೇಕು ಅಂತ ಹೇಳಿದರೆ ಅವರು ತಕ್ಕಂತೆ ಮಾಡಿದರೆ ಸರಿಯಾಗಿ. ಇಲ್ಲಿ ಬೆಂಗಳೂರಲ್ಲಿ ದುಡ್ಡಿದ್ರೆ ಎಲ್ಲವೂ ಸಿಗುತ್ತೆ, ದೇವರೊಂದು ಬಿಟ್ಟು ಎಲ್ಲ ಸಿಗುತ್ತೆ ಅಲ್ಲಿ, ಅಂಥ ವ್ಯವಸ್ಥೆ ಇದೆ. ಸರಿಯಾದ ಕ್ಷಣಗಳಲ್ಲಿ ಅಲ್ಲಿ ಚೆನ್ನಾಗಿ ಗೋಮಯದಿಂದ ಚೆನ್ನಾಗಿ ಶುದ್ಧ ಆಗಿ ಒಳ್ಳೆ ಮಣ್ಣು ತುಂಬಿ ಅಲ್ಲಿ ಕಟ್ಟಿಗಳು ಚೆನ್ನಾಗಿಟ್ಟು ಫಸ್ಟ್ ಕ್ಲಾಸಾಗಿ ಬಾಡಿಗೆನೇ ಮಾಡೋರು. ಆ ರೀತಿಯಾಗಿ ಒಳ್ಳೆ ಶುದ್ಧವಾಗಿರತಕ್ಕಂಥ ಅಲ್ಲಿ ಸ್ಥಾಪನೆ ಮಾಡಬೇಕು. ನಂತರ ವಿಶೇಷವಾಗಿರತಕ್ಕಂಥ ಹೋಮಾದಿಗಳಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲ ವಿಶೇಷವಾಗಿ ಹೇಗೆ ಒಂದು ಯಜ್ಞದಲ್ಲಿ ಹೋಮ ನಡೆಯುತ್ತೋ ಆ ಥರ ಸೃಕ್ಕು ಸೃವಗಳಿಂದ ಅಲ್ಲಿ ಆಹುತಿಗಳನ್ನು ಕೊಡಬೇಕು. ಪ್ರಧಾನ ಅಲ್ಲಿ ಏನು ಗೊತ್ತಾ, ಪ್ರಧಾನ ಏನು ಅಂದರೆ ಮಾಡುವವರು ಮಾಡಿಸುವವರು, ಆದರೆ ಮಾಡಿಸುವವರು ಪಾಪ ಅವ್ರು ಮಾಡಕ್ಕೆ ಹೋಗ್ತಾ ಇರ್ತಾರೆ, ಮಾಡುವವರಿಗೆ ಆ ಟೈಮಲ್ಲಿ ನಾಲೆಡ್ಜ್ ಬರಬೇಕು ಅಂತ ಎಲ್ಲಿಂದ ಬರುತ್ತೆ? ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತ ಆವಾಗವಾಗಿ ನಾಲೆಡ್ಜ್ ಎಲ್ಲಿಂದ ಬರುತ್ತೆ, ಅನುಸಂಧಾನ ಎಲ್ಲಿಂದ ಬರುತ್ತೆ? ಮಾಡೋ ಪರ್ಪಸ್ಸೇ ಗೊತ್ತಿರಲ್ಲ ಏನು, ಅವ್ರ ದುಃಖ ಇರುತ್ತೆ ಹೌದು, ಆದರೆ ಮಕ್ಕಳಿಗೆ ಮೊದಲೇ ತಿಳಿಸಬೇಕು ತಂದೆ ತಾಯಿಗಳು. ಅಪ್ಪ ಎಂದಾದ್ರೂ ನಾವು ಹೋಗಲೇಬೇಕು, ನಾವು ಇಟ್ಸ್ ರಿಯಲ್ ಫ್ಯಾಕ್ಟ್, ಇಟ್ ಶುಡ್ ಬಿ ಅಕ್ಸೆಪ್ಟೆಡ್, ನಾವು ಹೋಗ್ತೀವಿ. ಅದಕ್ಕೆ ಮೊದಲೇ ನೀನು ಅದರಲ್ಲಿ ಆ ಕಾನ್ಸೆಪ್ಟ್ ಬೆಳೆಸ್ಕೊ, ಯಾರೊಬ್ಬರ ಆಚಾರ ಮೂಲಕ ಇಲ್ಲಿ ಏನೇನಿದೆ ಏನೇನು ಮಾಡುತ್ತಾರೆ, ಅಲ್ಲಿ ಹೋಗಿ ಇಟ್ಟಾಗ ಏನು ಆ ಶವವನ್ನು ಹೇಗಿಡುತ್ತಾರೆ, ಅಲ್ಲಿ ಯಾವ್ಯಾವ ದೇವತೆಗಳು ಬರುತ್ತಾರೆ, ಏನು ಮಾಡ್ತಾರೆ, ಕಾನ್ಸೆಪ್ಟ್ ಏನ್ರಿ, ದೊಡ್ಡ ದೊಡ್ಡ ಪುಸ್ತಕಗಳೆಲ್ಲ ರಿಸರ್ಚ್ಗಳೆಲ್ಲ ಮಾಡಿ PhDಗಳು ಪಡ್ಕೊಂಡಿರ್ತಕ್ಕಂಥ ಮಹಾತ್ಮರೆಲ್ಲ ನೀವೆಲ್ಲ, ಒಂದು ಚಿಕ್ಕ ಪುಸ್ತಕ ಅವೃದ್ಧ ದೈಹಿಕ ವಿಧಿ ಅಂತಿರುತ್ತೆ, ಸತ್ತಾಗ ಮಾಡಬೇಕಾದ ಕ್ರಿಯೆಗಳು ಅಂತ, ಅದನ್ನು ತಿರುಗಾಕಿದರೆ ಅದರಲ್ಲಿ ಡಿಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಅಲ್ಲಿ ನೀವು ಕಲ್ತ್ಕೊಂಡು ಪೌರೋಹಿತ್ಯ ಮಾಡಬೇಕಾಗಿಲ್ಲ, ಅಲ್ಲಿ ಏನು ನಡೀತಾ ಇದೆ, ಯಾವ ದೇವತೆಗಳನ್ನ ಕರೀತಾರೆ, ಹೇಗೆ ಅನುಸಂಧಾನ ಮಾಡಬೇಕು, ಇದು ಮಿನಿಮಮ್ ಗೊತ್ತಿಲ್ಲದೆ ಹೋದರೆ ಆವಾಗ ಆ ತಂದೆ ತಾಯಿಗಳದ್ದು ದೋಷ, ಮಗನದ್ದು ದೋಷ. ಮಗನಿಗೆ ಹೇಳಬೇಕು ತಂದೆ ತಾಯಿಗಳಾದವರು, ನೋಡಪ್ಪ ನಾವು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ನೀನು ಮಿನಿಮಮ್ ದೇವರ ಪೂಜೆಯಂತೆ ಈ ಅನುಸಂಧಾನಗಳನ್ನು ಕಲ್ತ್ಕೋಬೇಕು, ಕಂಪಲ್ಸರಿ ಶ್ರಾದ್ದ ಕಾಲಕ್ಕೆ ಇಂಥ ಅನುಸಂಧಾನ ಇರಬೇಕು, ಸತ್ತಾಗ ನೀ ಇಂಥದ್ದು ಮಾಡಬೇಕಯ್ಯ ನಮಗೆ ಅಂತ ಅವರಿಗೆ ಫ್ಯಾಕ್ಟನ್ನು ಸತ್ಯವಾಗಿ ಹೆದರಿಕೆ ಬಾರದಂತೆ ತಿಳಿಸುವ ರೀತಿಯಲ್ಲಿ ತಿಳಿಸಿದರೆ ಮಕ್ಕಳೆಲ್ಲ ತಿಳ್ಕೊಂಡು ಚೆನ್ನಾಗಿ ಮಾಡ್ತಾರೆ. ಯಾರಿಗಾಗಿ, ಸಾಯೋದು ನಾವೇ ತಾನೇ, ನಾವು ಸತ್ತಾಗ ಮಾಡಲಿಕ್ಕೆ ಇಲ್ಲ ಅವ್ರಿಗೆ ಹೇಳ್ಕೊಡ್ತಾ ಇರೋದು, ದಾಕ್ಷಿಣ್ಯ ಪಟ್ಟರೆ ಯಾರಿಗೆ ಲಾಸು ನಮಗೆ, ಹೌದು ತಾನೆ. ಅವರೆಲ್ಲೋ ನೋಡ್ತಾ ಇರ್ತಾರೆ ಈ ಆಚಾರ ಏನೋ ಹೇಳ್ತಿರ್ತಾರೆ, ಎಳ್ಳು ಹಾಕು ಅಂದರೆ ಅದು ಆಚಾರ ಮೇಲೆ ಹಾಕ್ಬೇಕಾ, ಪಕ್ಕದವ್ರ ಮೇಲೆ ಹಾಕ್ಬೇಕೋ, ಅಲ್ಲಿ ಹಾಕ್ಬೇಕೋ, ಎಲ್ಲಿ ಹಾಕ್ಬೇಕೋ ಗೊತ್ತಿಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ. ಈ ಒಂದು ಸ್ಥಿತಿ ನಿಜವಾಗಿ ಕ್ರಿಯೆಗಳು ನಡೀತಾ ಇವೆ, ಅಷ್ಟುವರೆಗೂ ಸಂತೋಷ. ಸರಿಯಾಗಿ ಆಗ್ತಾ ಇವೆಯಾ? ಈಗ ಆಗ್ತಾ ಇವೆಯಾ? ಸರಿ ಮಾಡಬೇಕಲ್ವ? ನಾವು ನಾನಾ ಪ್ರಶ್ನೆಗಳು ಹೊತ್ಕೊಂಡು ಬರ್ತೀವಿ. ಏನು ಈ ಶ್ರಾದ್ದಗಳಿಗಾಗಲಿ ಈ ಕ್ರಿಯೆಗಳಿಗಾಗಲಿ ಇಂಥ ಪ್ರಶ್ನೆಗಳಿವೆ, ಇಂಥ ಪ್ರಶ್ನೆಗಳಿವೆ ಅಂತ. ಹೌದು, ಬಹಳ ಒಳ್ಳೆಯದು. ಪ್ರಶ್ನೆಗಳು ಮಾಡಿ ಮಿನಿಮಮ್ ನಾಲೆಡ್ಜ್. ಎಷ್ಟು ಆಚಾರಗಳಿಲ್ವಾ ನಿಮ್ಮ ಹತ್ರ? ಅವರೆಲ್ಲರ ಹತ್ರ ಹೋಗಿ ಎಷ್ಟು ಸಲ ಕೇಳಿದ್ದೀರಿ ನೀವು? ಏನೇನು ತಿಳ್ಕೋಬೇಕು ಅಂತ ಎಷ್ಟು ಸಲ ಕೂತ್ಕೊಂಡು ಕೇಳಿದ್ದೀರಿ? ಕೇಳಲೇ ಇಲ್ಲಲ್ಲ. ನಮ್ಗೆ ಯಾರು ಹೇಳಲ್ಲ ಅಂತ ಎರಡೂ ಕೈ ಆಕಾಶಕ್ಕೆ ತಿರುಗಿಸಿದ್ರೆ ಯಾರ ತಪ್ಪು? ಆಚಾರ ತಪ್ಪ? ಅವ್ರ ಪಾಡಿಗೆ ಕೂತಿರ್ತಾರೆ. ನೀವು ಹೋಗಿ ಕೇಳಬೇಕು, ಇದು ನಿಮ್ಮ ಪರ್ಪಸ್. ಹೌದ್ ತಾನೆ, ನೀವು ಕಲಿಬೇಕು. ಯಾರು ಬೈತಾ ಇಲ್ರಿ, ನಿಜವಾಗಿ ಹೇಳ್ತಾ ಇದ್ದೇನೆ. ನಾನಾದ್ರೂ ಸರಿ, ನೀವಾದ್ರೂ ಸರಿ, ಯಾರು ಮಾಡಬೇಕಾಗಿತ್ತಾನೆ? ಹಾ ಸರಿ, ಅಲ್ಲಿ ಹೇಳ್ತಾರೆ ಯಜ್ಞದಲ್ಲಿ ಹೇಗೆ ರೇಖೆಗಳನ್ನು ಬರೆದು ಅಲ್ಲಿ ದೇವತೆಗಳ ಆವಾಹನೆ ಮಾಡುತ್ತಾರೋ ಅಲ್ಲಿ ವಿಶೇಷವಾಗಿರತಕ್ಕಂಥ ಅಲ್ಲೂ ಭೂಮಿಯನ್ನು ಪ್ರೋಕ್ಷಣೆ ಮಾಡಿ ರೇಖೆಗಳನ್ನು ಬರೆದು ಅಲ್ಲಿ ದೇವತೆಗಳನ್ನು ಆವಾಹನೆ ಮಾಡಿ ಅಲ್ಲಿ ವಿಶೇಷವಾಗಿರತಕ್ಕಂಥ ಹೋಮಾದಿಗಳನ್ನು ಮಾಡಿ ದೇಹವನ್ನು ಕೊಟ್ಟು ಇದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ನಂತರ ಹೇಳ್ತಾ ಇದ್ದಾರೆ ಈ ಪಂಚಕ ಅಂತ ಬರ್ತಾ ಇರುತ್ತೆ. ವಿಶೇಷವಾಗಿರತಕ್ಕಂಥ ಧನಿಷ್ಠ ಪಂಚಕ, ಅದರಲ್ಲಿ ಧನಿಷ್ಠ, ಶತಭಿಷ, ಪೂರ್ವಾಭಾರ್ಧ, ಉತ್ತರಾಭಾದ್ರ, ರೇವತಿ, ಇವುಗಳಲ್ಲಿ ಮೃತರಾದರೆ ಅದು ಹೇಳ್ತಾ ಇದ್ದಾರೆ. ಒಂದು ವೇಳೆ ಸರಿಯಾದ ಕ್ರಮದಲ್ಲಿ ಆವದು ಆಗದಿದ್ದರೆ ಇನ್ನೊಂದು ವಿಶೇಷವಾಗಿರತಕ್ಕಂಥ ಮರಣ ಆಗುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ದಾಹಸ್ತತ್ರ ನ ಕರ್ತವ್ಯ ಕೃತೆ ಅನ್ಯ ಮರಣಂ ಭವೇತ್ ಅಂತ ಹೆದರಬೇಕಾಗಿಲ್ಲ. ಅದಕ್ಕೆ ತಕ್ಕಂಥ ಎಲ್ಲ ಹೇಳಿದ್ದಾರಲ್ಲಿ ಆ ಕ್ರಮಗಳನ್ನು ಆಚಾರಕ್ಕೆ ಹೇಳಿಸಿ ಅಲ್ಲಿ ದಹನವನ್ನು ಮಾಡಿಸಬೇಕು. ಚೆನ್ನಾಗಿ ದಹನ ಕಾಲಕ್ಕೆ ಆ ನಕ್ಷತ್ರಗಳ ಆಕಾರದಲ್ಲಿ ಗೊಂಬೆ ಥರ ಮಾಡಿಸಿ ಅಲ್ಲಿ ಆವಾಹನಾದಿಗಳನ್ನು ಮಾಡಿ ದಹನ ಮಾಡಬೇಕು. ಕೊನೆಗೆ ಶಾಂತಿಯನ್ನು ಮಾಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಒಂದು ವೇಳೆ ಆ ದಹನ ಸರಿಯಾಗಿ ಮಾಡದಿದ್ದರೆ ನಶುಭಂ ಭವೇದು, ಶುಭ ಆಗಲ್ಲ ಅವರಿಗೆ. ಸಪಿಂಡನ ದಿನ ವಿಶೇಷವಾಗಿ ಸಪಿಂಡನ ದಿನೇ ಕುರಿಯಾತ್ತ ಶಾಂತಿ ವಿಧಿಂ ಸುತಃ, ವಿಶೇಷವಾಗಿರತಕ್ಕಂಥ ಸಪಿಂಡನ ದಿನಕ್ಕೆ ಆ ಶಾಂತಿಯನ್ನು ಮಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಇನ್ನ ಇಲ್ಲಿ ಕೆಲವೆಲ್ಲ ಬರ್ತಾ ಇದೆ. ಯಾವುದು? ಗಂಡಸರು ಹೋದಾಗ ಹೆಂಗಸರು ಅಂದರೆ ಆ ಕಾಲದಲ್ಲಿ ಸತಿ ಸಹಗಮನಾದಿಗಳು ಅಂತ, ಅದು ಅನವಸರ. ಈಗ ಅನವಸರವಾದ ವಿಚಾರಗಳಾದ್ದರಿಂದ ನಾನು ಹೇಳುತ್ತಾ ಇಲ್ಲ. ಅಲ್ಲ, ಹೇಳಬೇಕಲ್ಲ ಅಂದರೆ ಅದು ಹೇಳಿದರೆ ಹೆದರಿಕೆ ಆಗೋದೊಂದು, ಬೇಡದ್ದೊಂದು, ತಲೆ ನೋವೊಂದು. ಇವಾಗ ಯಾರೂ ಮಾಡ್ತಾ ಇಲ್ಲ, ಹೌದಲ್ವೋ? ಗೌರ್ಮೆಂಟ್ ನಿಷೇಧ ಮಾಡಿದೆ, ಇನ್ನೊಂದು ಇಲ್ಲ, ಅನವಸರವಾದ್ದು ಹೇಳಬ. ಯಾಕೋ ಮೊನ್ನೆ ಕೇಳಿದ್ರು ಒಬ್ಬರು, ಇದು ಹೇಳಿ ಚೆನ್ನಾಗಿರುತ್ತಲ್ಲ, ಯಾಕಪ್ಪ ಬೇಡದ್ದೆಲ್ಲ ಕಟ್ಕೊಂಡ್ಯಾಕೆ? ನಾವು ಸಾಧನೆ ಮಾಡಬೇಕಾಗಿ ತುಂಬ ಇರುವಾಗ ಇವೆಲ್ಲ ಯಾಕೆ ಮಾಡ್ಕೋಬೇಕು? ಅದನ್ನು ಬೇಕಾಗಿಲ್ಲ. ನಂತರ ಅಲ್ಲ, ವಿಶೇಷವಾಗಿ ದ್ವಾಪರ ಯುಗದಲ್ಲೇ ಜವಾಬ್ದಾರಿ ಇದ್ದ ಹೆಣ್ಣಿಗೆ, ಜವಾಬ್ದಾರಿ ಇರುವಂತಹ ಹೆಣ್ಣಿಗೆ ಅದು ನಿಷಿದ್ಧ ಅಂತ ಹೇಳ್ತಾ ಇದ್ದಾರಲ್ಲಿ. ಸಗರ ಮಹಾರಾಜ ಹೊಟ್ಟೆಯಲ್ಲಿ ಇದ್ದದ್ದಕ್ಕೆ ಅವರ ತಾಯಿ ತನ್ನ ಗಂಡ ಸುತ್ತಾಗ ಚಿತಿಯನ್ನು ಏರ್ಲಿಕ್ಕೆ ಹೋದರೆ ಅವರು ಋಷಿಗಳು ನಿಲ್ಲಿಸ್ತಾರೆ ತಡೆದು. ಏ ನಿಲ್ಲಮ್ಮ, ನಿನ್ನ ಹೊಟ್ಟೆಯಲ್ಲಿ ಕೂಸಿದೆ, ನೀ ಸಾಯ್ಲಿಕ್ಕಿಲ್ಲ ಅಂತ ಆಕೆಯನ್ನು ಬದುಕಿಸ್ತಾರೆ. ಹಾಗೆ ಕುಂತಿದೇವಿ ಇದ್ದಿಲ್ವೇನು? ಇದ್ಲು. ಆದರೆ ಅದಕ್ಕೆ ತಕ್ಕಂಥ ವಿಧಿವಿಧಾನಗಳು, ಆ ಧರ್ಮಾಚರಣೆಗಳು ಮಾಡಿಕೊಂಡ್ರೆ ಭಗವಂತ ವಿಶೇಷವಾಗಿರತಕ್ಕಂಥ ಅನುಗ್ರಹ ಮಾಡುತ್ತಾನೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಅದಕ್ಕೆ ತಕ್ಕಂತೆ ನಾವು ನಮ್ಮ ಬುದ್ಧಿಯನ್ನು ಒಗ್ಗಿಸಿಕೋಬೇಕು, ಅದಕ್ಕೆ ಸರಿ ಹೋಗುತ್ತೆ. ನಂತರ ಮತ್ತು ವಿಶೇಷವಾಗಿರತಕ್ಕಂಥ ಈ ಅಸ್ಥಿ ಸಂಚಯನಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಜಲ ಆದ ಮೇಲೆ ಕ್ಷೀರದಿಂದ ಚೆನ್ನಾಗಿ ವಿಶೇಷವಾಗಿರತಕ್ಕಂಥ ಅಸ್ಥಿಗಳನ್ನು ತೊಳೆದು ಅದನ್ನು ಮೃಣ್ಮಯ ಪಾತ್ರ ಮಣ್ಣಿನ ಗಡಿಕೆಯಲ್ಲಿ ಇಟ್ಟು ಅದನ್ನು ವಿಶ್ರಾದ್ದಗಳನ್ನು ಮಾಡಬೇಕು ಅಂತ ಚೆನ್ನಾಗಿ ಆ ಕ್ರಮಗಳನ್ನೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಅವತ್ತಿನ ದಿನವೇ ಗಂಗಾ ಮಧ್ಯದಲ್ಲಿ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರಾದರೆ 10 ದಿನದೊಳಗೆ ಗಂಗಾ ಮಧ್ಯದಲ್ಲಿ ಬಿಡ್ತಾರೋ ಅವರಿಗೆ ವಿಶೇಷವಾಗಿರತಕ್ಕ ಅಂತರ್ದಶಾಹಂ ಅಂತ ಪ್ರಮಾಣ ಹೇಳ್ತಾರೆ. 10 ದಿನದ ಒಳಗೇನೆ ಅವರು ಬ್ರಹ್ಮಲೋಕಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸದ್ಗತಿಯಾಗುತ್ತೆ ಅಂತ ಅರ್ಥ. ನಂತರ ವಿಶೇಷವಾಗಿ ಯಾವ ಮನುಷ್ಯರ ಅಸ್ಥಿ ಎಷ್ಟು ಕಾಲ ಗಂಗಾ ಜಲದಲ್ಲಿರುತ್ತೋ ಅಷ್ಟರ ಪರ್ಯಂತ 8,000 ವರ್ಷಗಳ ಕಾಲ ಅವರು ಸ್ವರ್ಗಲೋಕದಲ್ಲಿರ್ತಾರೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ಅಸ್ಥಿ ಸಂಚಯನವನ್ನು ಇದು ಹೇಳುತ್ತಾರೆ. ಅವಾಗ ಮಾಡಲಿಕ್ಕಾಗಲಿಲ್ಲ, ಏನು ಮಾಡಬೇಕು, 1 ವರ್ಷದ ಒಳಗೆ ಮಾಡಿದರೆ ಉತ್ತಮ. ನಂತರ ಆದರೂ ಯಾವಾಗಾದರೂ ಒಂದು ಭಾಗ ಅಲ್ಲಿ ಹತ್ತಿರ ಇರತಕ್ಕಂಥ ತೀರ್ಥಗಳಲ್ಲಿ ಅಥವಾ ಎಲ್ಲಾದರೂ ನದಿ ಇದರಲ್ಲಿ ಮಾಡಿ ಇನ್ನು ಸ್ವಲ್ಪ ಭಾಗ ಭೂಮಿಯಲ್ಲಿ ಇಟ್ಟು ಅದನ್ನು ವಿಶೇಷವಾಗಿ ಗಂಗೆಯಲ್ಲಿ ಬಿಡಬಹುದು. ಇವಾಗ ಒಂದು ವ್ಯವಸ್ಥೆ ಮಾಡಿದ್ದಾರೆ ಪಾಪ ನಮ್ಮ ಟೊಣಪೆ ಆಚಾರ್ಯ ಕಾಶಿಯಲ್ಲಿ. ಅವರು ಯಾರಾದರೆ ಅವರ ಅಡ್ರೆಸ್ಸಿಗೆ ಆ ಒಂದು ಅಸ್ಥಿ ಚಿಕ್ಕ ಚೂರನ್ನು ಪಾರ್ಸಲಲ್ಲಿ ಕಳಿಸಿಕೊಟ್ರೆ ಅವರು ಅದನ್ನು ಸ್ನಾನ ಮಾಡಿ ವಿಸರ್ಜನೆ ಮಾಡುತ್ತಾರೆ. ಅವ್ರ ಹೆಸರು ಗೋತ್ರ ಎಲ್ಲ ಹೇಳಿ ನಂತರ ಪ್ರಸಾದ ಕಳಿಸ್ತಾರೆ. ಇವರು ಪಾಪ ಅವರಿಗೆ ಏನು ಚೂರು ದಕ್ಷಿಣೆಯನ್ನು ಅವರಿಗೆ ಅಕೌಂಟಿಗೆ ಹಾಕಬಹುದು. ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ, ಬಹಳ ಚೆನ್ನಾಗಾಗಿತ್ತು. ಮೊನ್ನೆ ಒಬ್ಬರು ನಮ್ಮ ಅಕ್ಕ ಅವರದ್ದೇ ಆದ ಕಾಲಕ್ಕೆ ಆ ಥರ ಕಳಿಸಿಲ್ಲ, ಮಾಡಿಸಿದವರು, ಭಾಳ ಚೆನ್ನಾಗಿ ಆಯಿತು. ಆ ಥರ ಮಾಡ್ಕೋಬಹುದು, ಯಾಕಂದ್ರೆ ಎಲ್ಲರಿಗೂ ಅಲ್ಲಿಗೆ ಹೋಗ್ಲಿಕ್ಕೆ ಆ 10 ದಿನದೊಳಗೆ ಗಂಗೆಗೆ ಹೋಗ್ಲಿಕ್ಕೆ ಆಗಲ್ಲ. ಒಟ್ಟಾರೆ ಅಸ್ಥಿ ಅಂತೂ ಗಂಗೆಗೆ 10 ದಿನ ಒಳಗೆ ಬೀಳೋದು ಸಾಧ್ಯ ಆಗುತ್ತೆ. ಬೇಕಾದವರು ಅದನ್ನು ಬಳಸಿಕೊಳ್ಳಬಹುದು. ನಂತರ ವಿಶೇಷವಾಗಿರತಕ್ಕಂಥ ಮತ್ತು ಪ್ರಶ್ನೆ ಬರ್ತಾ ಇದೆ, ಅಯ್ಯ ಮುಂದಿನ ಈ ಪಿಂಡ ಪ್ರದಾನಗಳು ಹೇಗೆ ಅಂದರೆ ಇವೆಲ್ಲವನ್ನ ಹೇಳ್ತಾ ಬರ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಪಿಂಡ ಪ್ರದಾನಾದಿಗಳು ಒಂದೊಂದು ದಿನಕ್ಕೆ ಒಂದು ಪಿಂಡ ಪ್ರಕಾರ ಕೊಡ್ತಾ ಬರ್ತಾರೆ. ನಂತರ ಏಕೋದಿಷ್ಟ, ನಂತರ ವಿಶೇಷವಾಗಿರತಕ್ಕಂಥ ಅಲ್ಲಿ ವೃಷೋತ್ಸರ್ಜನಾದಿಗಳು ಎಲ್ಲವನ್ನು ಹೇಳ್ತಾ ಬರ್ತಾ ಇದ್ದಾರೆ. ನಂತರ ಮಾಸಿಕ ಶ್ರಾದ್ದಾದಿಗಳು, ಆ ಶ್ರಾದ್ದಾದಿಗಳ ಕಾಲಕ್ಕೆ ಏನು ವಿಶೇಷವಾಗಿರತಕ್ಕಂಥ ದಾನಗಳು ಕೊಡಬೇಕು ಆ ದಾನಗಳನ್ನೆಲ್ಲವನ್ನು ಕೂಡ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಈ ದಾನಗಳಲ್ಲಿ ಪ್ರಧಾನವಾಗಿ ಬರತಕ್ಕಂಥದ್ದು ಯಾವುದು ಅಂದ್ರೆ ಹೇಳ್ತಾ ಇದ್ದಾರೆ, ಶಯ್ಯಾದಾನ. ನಂತರ ಮುಂದೆ ಹೇಳ್ತಾರೆ, ತ್ರಯೋದಶ ಪದಾನಿ ಅಂತ 13 ದಾನಗಳು ಬೇಕು. ಒಂದು ಏನು, ಛತ್ರಿ, ಚಪ್ಪಲಿ, ಉಂಗರ, ವಸ್ತ್ರ, ನಂತರ ತಂಬಿಗೆ, ಪಂಚಪಾತ್ರೆ, ಚಾಪೆ, ದಂಡ, ತಾಮ್ರಪಾತ್ರ, ನಂತರ ವಿಶೇಷವಾಗಿರತಕ್ಕಂಥ ಯಜ್ಞೋಪವೀತ, ಇವೆಲ್ಲ 13 ಪದದಾನಗಳು ಅಂತ ಇದು ಹೋದವರಿಗೆ ಸಂತೋಷವನ್ನು ಕೊಡತಕ್ಕಂಥದ್ದು. ನಂತರ ಬೆಳ್ಳಿ, ಬಂಗಾರ, ಭೂಮಿ ಮೊದಲಾದ ಈ ದಾನಗಳು ತುಂಬ ತುಂಬ ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ ಇಲ್ಲಿ. ಅದರಲ್ಲಿ ಎಳ್ಳು ಮೊದಲಾದಂಥ ಸಪ್ತ ಧಾನ್ಯಗಳು ಏನು ಆತುರ ಕಾಲಕ್ಕೆ ದಾನ ಕೊಟ್ಟಿರ್ತಾರೆ 8 ದಾನಗಳು, ಆ ದಾನಗಳನ್ನು ಇಲ್ಲಿ ಮತ್ತು ಅಲ್ಲಿ ಕೊಡಿಸ್ತಾರೆ. ಆ ರೀತಿಯಾಗಿರತಕ್ಕಂಥ ವಿಶೇಷವಾಗಿ ದಾನಗಳನ್ನು ಅವಾಗ ಕೊಡಬೇಕು. ನಂತರ ಆ ದಾನಗಳು ಕೊಡುವಾಗ ತಗೊಳ್ಳುವಾಗ ಅಲ್ಲಿ ಶಾಠ್ಯಂ ನಕಾರ ಎದುರಿತ ಶಾಠ್ಯವನ್ನು ಮಾಡಬಾರದು. ಅಂದರೆ ದುಡ್ಡು ತುಂಬಾ ಸಾಲ ಮಾಡಿಕೊಂಡು ಸಾಲಗಾರರಿಗೆ ನಾವು ಭಾರವಾಗುವಂತೆ ಆಗಬಾರದು. ದುಡ್ಡಿದ್ದಾಗ ಕಮ್ಮಿ ಮಾಡಿ ಮಾಡಬಾರದು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಹೇಳ್ತಾ ಇದ್ದಾರೆ, ಈ ಒಂದು 12 ತಿಂಗಳ ಕಾಲ ಪಿಂಡ ಪ್ರದಾನವನ್ನು ಮಾಡಬೇಕು. ಪಿಂಡ ಪ್ರದಾನವನ್ನು ಮಾಡಬೇಕು, ಪಿಂಡ ಪ್ರದಾನ ಪೂರ್ವಕವಾಗಿಯೇ ಶ್ರಾದ್ದಗಳನ್ನು ಮಾಡಬೇಕು. ನಂತರ ವಿಶೇಷವಾಗಿ ಈ 12 ತಿಂಗಳ ಕಾಲ ಯಾವ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಈ ಶ್ರಾದ್ದಗಳನ್ನು ಮಾಡಬಾರದು. ತೀರ್ಥ ಸ್ನಾನಗಳಿಗೆ ಇವರಿಗೆ ಅಧಿಕಾರವಿರಲ್ಲ, ಇನ್ನು ಅಬ್ಧ ವಿಮೋಖ ಆಗಿರಲ್ಲ ಅವರಿಗೆ, ಆದ್ದರಿಂದ ಯಾರೂ ಹೋಗಬಾರದು. ವರ್ಷದ ಶ್ರಾದ್ದ ಅಂದರೆ ವಿಶೇಷವಾಗಿರತಕ್ಕಂಥ ಆಬ್ದೀಕ ಮುಗಿದ ಮೇಲೆ ವಿಶೇಷವಾಗಿ ಅಲ್ಲಿ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾರೆ, ಇವಂ ಸಂವತ್ಸರೇ ಪೂರ್ಣೇ ವಾರ್ಷಿಕಂ ಶ್ರಾದ್ದಮಾಚರೇತ್. ವರ್ಷ ಪೂರ್ಣ ಆದ ಮೇಲೆ ವಾರ್ಷಿಕ ಶ್ರಾದ್ದ ಮಾಡಬೇಕು ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಕುರಿಯಾತ್ ಸಂವತ್ಸರ ದೂರ್ಧ್ವಂ ಶ್ರಾದ್ದೇ ಪಿಂಡತ್ರಯಂ ಸದಾ. ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ವರ್ಷವಾದ ಮೇಲೆ ವಿಶೇಷವಾಗಿ ಅಂದರೆ ಯಾವಾಗಲೂ ಸರಿ ಪಿಂಡ ಪ್ರದಾನ ಅಂತ ಮಾಡಬೇಕಾದರೆ, ಅಲ್ಲಿ ಹಿಂದೆ ಏನಾಗ್ತಿತ್ತು, ಸಪಿಂಡೀಕರಣ ಕೊನೆಗೆ ಮಾಡಿದಾಗ ಒಂದೊಂದೇ ಪಿಂಡ ಮಾಡ್ತಾ ಇದ್ರು, ಇದು ಸಪಿಂಡೀಕರಣ ಮೊದಲೇ ಮಾಡಿಬಿಡ್ತಾರಾದ್ದರಿಂದ 13 ದಿನದ ಒಳಗೆ ಆಗಿಬಿಡುತ್ತೆ. ಆದ್ದರಿಂದ ಪ್ರತಿ ಒಂದು ತಿಂಗಳು ಮೂರು ಮೂರು ಪಿಂಡಗಳೇ ಹಾಕಬೇಕು. ನಂತರ ಜನ್ಮ ಇಡೀ ಯಾವಾಗ ಯಾವಾಗ ಪಿಂಡ ಪ್ರದಾನ ಅಂದ್ರೆ ಮೂರು ಮೂರು ಹಾಕಬೇಕು, ಇಲ್ಲದಿದ್ದರೆ ಪಿತೃಘಾತಕನಾಗ್ತಾನೆ, ಏಕೋದ್ದಿಷ್ಟ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ನಂತರ ಮತ್ತೆ ನೋಡಿ ಸ್ಪಷ್ಟ ಹೇಳ್ತಾರೆ, ತೀರ್ಥಶ್ರಾದ್ದಂ ಗಯಾಶ್ರಾದ್ದಂ ಗಜಚ್ಛಾಯಂ ಪೈತೃಕಂ ಅಬ್ಧಮಧ್ಯೆ ನಕುರ್ವೀತ ಗ್ರಹಣೇ ನಯುಗಾದಿಷು. ಹೇಳ್ತಾ ಇದ್ದಾರೆ ವಿಶೇಷವಾಗಿ ಮೊದಲ ವರ್ಷ ಪೂರ್ಣ ಆಗುವ ಪರ್ಯಂತ ತೀರ್ಥಶ್ರಾದ್ದ ಗಯಾಶ್ರಾದ್ದ ಗಜಚ್ಛಾಯ ಶ್ರಾದ್ದ ಗ್ರಹಣ ಕಾಲದಲ್ಲಿ ಶ್ರಾದ್ದ ಯುಗಾದಿ ಯುಗದಲ್ಲಿ ಮಾಡತಕ್ಕಂಥ ಕಾರ್ಯಗಳನ್ನು ಮಾಡಬಾರದು ಹೇಳ್ತಾರೆ. ಯಾವಾಗಾದರೆ ಈ ಗಯಾಶ್ರಾದ್ದಾದಿಗಳನ್ನು ತೀರ್ಥಶ್ರಾದ್ದಗಳು ಮಾಡಬೇಕು ಅಂತೀರಾ, ಸಂವತ್ಸರ ದೂರ್ಧ್ವಂ ಕರ್ತವ್ಯಂ, ಸಂವತ್ಸರ ನಂತರ ಮಾಡಬೇಕಷ್ಟೇ, ಮೊದಲೇ ಮಾಡಬಾರದು ಅಂತ ಚೆನ್ನಾಗಿ ವಿಶೇಷವಾಗಿ ಆ ದೇವರ ಪಾದಕ್ಕೆ ಹೋಗಿ ತುಳಸಿ ಮಂಜರಿಯಿಂದ ದೇವರ ಪಾದವನ್ನು ಪೂಜೆ ಮಾಡಿ ಆ ಪಾದದ ಮೇಲೆ ಪಿಂಡ ಪ್ರದಾನವನ್ನು ಮಾಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಯಾರಾದರೆ ವಿಶೇಷವಾಗಿ ಹೀಗೆ ಮಾಡಿ ವರ್ಷೇ 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 ಶ್ರಾದ್ದಾದಿಗಳನ್ನು ಮಾಡ್ತಾ ಬರ್ತಾರೋ, ಅಲ್ಲಿ ಕೆಲವರು ಇದು ಮಾಡ್ತಾ ಬರ್ತಾ ಇದ್ದಾರದು ಹೀಗೆ. ಒಮ್ಮೆ ಬದ್ರಿಗೆ ಹೋದರೆ ಗಯಾಕ್ಕೆ ಹೋದರೆ ಸಾಕಿನ್ನ ಮತ್ತು ತಿಂಗಳು ತಿಂಗಳು ಮಾಡಬೇಕಾಗಿಲ್ಲ ಅಂತ ಅಭಿಪ್ರಾಯಗಳಿವೆ ಅದರಲ್ಲಿ ನೋಡಿ. ಅದರಲ್ಲಿ ಕ್ಷೇತ್ರ ಮಹಾತ್ಮ್ಯದಲ್ಲಿ ಹೇಳ್ತಾರೆ, ಈ ಒಂದು ಯಾತ್ರೆಯ ಸರ್ಕಲ್ ಅಂತ ಹೊರಟಿರುತ್ತೆ, ಇಲ್ಲಿಂದ ಹೊರಟು ಹೀಗೆ ಬರ್ತಾ ಇದ್ದೀವಿ. ಆ ಒಂದು ಯಾತ್ರೆಯಲ್ಲಿ ಮೊದಲೇ ಬದರಿಕಾಶ್ರಮಕ್ಕೆ ಹೋಗಿಬಿಟ್ಟಿದ್ರೆ ಅಲ್ಲಿ ಪಿಂಡ ಪ್ರದಾನ ಮಾಡಿದರೆ ಮಿಕ್ಕ ಕಡೆ ಮಾಡಬೇಕಾಗಿಲ್ಲ. ಆದರೆ ಆ ಬದರಿ ಒಂದು ಕ್ಷೇತ್ರ ಮಹಾತ್ಮ್ಯದಲ್ಲೇ ಹೇಳ್ತಾರೆ, ಬದರಿಗೆ ಪ್ರತಿ ಸಲ ಬಂದಾಗೆಲ್ಲ ಇಲ್ಲಿ ಮಾಡಬೇಕಯ್ಯ ಪಿಂಡ ಪ್ರದಾನ. ಹಾಗೆ ಗಯಾದಲ್ಲಿ ಹೇಳ್ತಾರೆ, ಎಷ್ಟು ಸಲ ಮಾಡಬೇಕು ಅಂದ್ರೆ ಇಷ್ಟು ಸಲ ಬಂದಾಗೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಗಯಾದಲ್ಲಿ 45 ಕಡೆ ಮಾಡಬೇಕು. ಆದ ಕಾರಣ ಈ ತೀರ್ಥಯಾತ್ರೆ ಹೋಗುವಾಗ ಎಲ್ಲೆಲ್ಲಿ ಮಾಡಿಕೊಂಡು ಹೋದ್ರೆ ಆಗುತ್ತೋ ಅಂತ ಎಲ್ಲ ಮಾಡಿಕೊಂಡು ಹೋಗಬೇಕು. ಅದು ಅಲ್ಲಿ ವಿಶೇಷ ಹೇಳಿದ್ದಾರಷ್ಟೇ ಹೊರತು ಇನ್ನೊಂದಲ್ಲ. ಚೆನ್ನಾಗಿ ಶ್ರಾದ್ದಾದಿಗಳನ್ನು ಮಾಡಬೇಕು, ಬ್ರಾಹ್ಮಣ ಭೋಜನ ಮಾಡಿಸ್ಬೇಕು, ಪಿತೃಗಳ ಪ್ರೀತ್ಯರ್ಥವಾಗಿ ಮಾಡಬೇಕು ಅಂತ ಈ ಒಂದು ಶ್ರಾದ್ದಾದಿಗಳ ಕುರಿತು ಹೇಳ್ತಾ ಅದರಲ್ಲಿ ಹರಿವಂಶದಲ್ಲಿ ಬರತಕ್ಕಂಥ ವಿಚಾರ ಏನು, ನಮಗೆ ಸಂಬಂಧಪಟ್ಟ ಪಿತೃಗಳೆಲ್ಲ ಇದ್ದಾರೆ, ಆ ಪಿತೃದೇವತೆಗಳು ಅಂತಿದ್ದಾರೆ. ಆ ಪಿತೃದೇವತೆಗಳೇ ಆ ಶ್ರಾದ್ದ ಕಾಲದಲ್ಲಿ ಬರ್ತಾರಷ್ಟೇ ಹೊರತು ನಮ್ಮ ಹೋದಂಥವರೇ ಬರಲ್ಲ, ಅದು ಸ್ಪಷ್ಟವಾಗಿ ತಿಳಿಯುದು. ಕೆಲವರು ಏನ್ ತಿಳ್ಕೊಂಡಿರ್ತಾರೆ ಅಂದರೆ, ಇಲ್ಲ ಆ ಒಂದು ವಿಶೇಷವಾಗಿರತಕ್ಕಂಥ ದರ್ಭೆಗಳು ಏನು ಕೊಡಿಸ್ತಾರಲ್ಲ ಅಲ್ಲಿ ಪಿತೃದೇವತೆಗಳು ಬರ್ತಾರೆ, ಪಿಂಡ ಇಡುತ್ತಾರಲ್ವಾ ಆ ಪಿಂಡ ಸ್ಥಾನದಲ್ಲಿ ನಮ್ಮವರೇ ಒಂದು ರೂಪದಿಂದ ಬಂದ್ಬಿಡ್ತಾರೆ ಸೂಕ್ಷ್ಮ ರೂಪದಿಂದ ಅಂತ. ಅದು ಯಾವುದು ಇಲ್ಲ, ಭೀಷ್ಮಾಚಾರ್ಯರು ಅಂದರೆ ಹರಿವಂಶದಲ್ಲಿ ಬರತಕ್ಕಂಥ ಕಥಾ ಭೀಷ್ಮಾಚಾರ್ಯರು ಅವರು ಧರ್ಮರಾಜನಿಗೆ ಹೇಳತಕ್ಕಂಥ ಮಾತುಗಳೆಲ್ಲ, ಅಯ್ಯ ನಾನು ನನ್ನ ತಂದೆ ಶ್ರಾದ್ದ ಮಾಡಲಿಕ್ಕೆ ಕೂತಿದ್ದೆ, ನನ್ನ ತಂದೆ ಕೈ ಭೂಮಿಯಿಂದ ಮೇಲಕ್ಕೆ ಬಂತು ಕೊಡಯ್ಯ ಅಂತ ಪಿಂಡ ಕೊಡುವ ಕಾಲಕ್ಕೆ, ನಾನು ಈ ಯುಗದ ಧರ್ಮ ಅಲ್ಲ ಇದು, ಅದು ತ್ರೇತಾಯುಗದ ಧರ್ಮ, ಯುಗದ ಧರ್ಮ ಅಲ್ಲ ಅಂತ ನಾನು ಕೆಳಗೆ ದರ್ಭೆ ಮೇಲಿಟ್ಟೆ, ಅದಕ್ಕೆ ನನ್ನ ತಂದೆಗೆ ಸಂತೋಷ ಆಯಿತು. ಹೇಳ್ತಾರೆ ನನ್ನ ತಂದೆ, ನಿನ್ನ ಪರೀಕ್ಷೆ ಮಾಡಬೇಕು ಅಂತ ಬಂದಿದ್ನಯ್ಯ ಈ ಸಲ. ಆದ ಕಾರಣ ಅದಕ್ಕೆ ಹೇಳ್ತಾರೆ, ನನಗೆ ಪಿತೃಗಳ ಕುರಿತು ಹೇಳಿ ಅಂತ ಅವರು ವರ ಕೊಟ್ಟಾಗ ಅವ್ರು ಹೇಳ್ತಾರೆ, ಪಿತೃಗಳು ಬರ್ತಾರಯ್ಯ ಇಲ್ಲಿ ನೀವು ಮಾಡಿದ ಪಿಂಡ ಪ್ರದಾನದಿಂದ. ಅಸ್ಮಾನ್ ಆಪ್ಯಾಯಿಷ್ಯಂತಿ ಸ್ವರ್ಗಸ್ಥಾನಮಿ ಭಾರತ, ನಾವು ಸ್ವರ್ಗಾದಿ ಲೋಕಗಳಲ್ಲಿ ಇರ್ತೀವಲ್ಲ, ನೀವು ಮಾಡಿದ ಪಿಂಡ ಪ್ರದಾನದಿಂದ ಪಿತೃದೇವತೆಗಳು ನೀವು ಕೊಟ್ಟದನ್ನು ತಗೊಂಡು ನಮಗೆ ಅಲ್ಲಿ ಸಂತೋಷ ಕೊಡ್ತಾರಯ್ಯ, ನಾವು ಇಲ್ಲಿದ್ರೆ ಅಲ್ಲಿ ಕೊಡ್ತಾರೆ. ಒಂದು ವೇಳೆ ಆ ಹೋದವರೇ ಇಲ್ಲಿ ಒಂದು ಸೂಕ್ಷ್ಮ ರೂಪದಿಂದ ಬಂದು ಎಲ್ಲ ತಿನ್ನೋದಾದ್ರೆ ಮತ್ತಿನ್ನು ಇವರು ಬಂದು ತಗೊಂಡು ಹೋಗಿ ಪಾರ್ಸಲ್ ಮತ್ತು ಕೊಡೋದು ಯಾಕೆ, ಯಾವುದು ಇಲ್ಲ. ಆದ್ದರಿಂದ ವಿಶೇಷವಾಗಿರತಕ್ಕಂಥ ನಮ್ಮ ನಮ್ಮ ಪಿತೃಗಳು ಎಲ್ಲೋ ಇರ್ತಾರೆ, ಅವರಿಗೆ ಪಿತೃದೇವತೆಗಳು ಬಂದು ಕೊಡ್ತಾರೆ ಎಂಬುದು ಕನ್ಫರ್ಮ್, ತಲೆಯಲ್ಲಿ ಮತ್ತು ಸಂಶಯಗಳು ಬೇಡ. ಇನ್ನ ಆ ಪಿತೃದೇವತೆಗಳು ಬಂದಾಗ ಅಲ್ಲಿ ನೋಡಿ, ಗಂಡ ಮಾಡಿರ್ತಾನೆ ಹೆಂಡತಿ ಶ್ರಾದ್ದ ಅಂದುಕೊಳ್ಳಿ, ಇಲ್ಲ ಯಾರೋ ದೊಡ್ಡವರು ಚಿಕ್ಕವರ ಶ್ರಾದ್ದ ಮಾಡಿದರು, ನಮಸ್ಕಾರ ಮಾಡಲ್ಲ ಯಾಕೆ, ನನಗಿನ್ ಚಿಕ್ಕವರವರು ಪ್ರಸಾದ ತಗೊಳ್ಳಲ್ಲ ಯಾಕೆ, ನಮಗಿನ್ ಚಿಕ್ಕವರು ಅಲ್ಲ, ಅವರು ಬಂದೇ ಇಲ್ಲ, ಅವರೆಲ್ಲೋ ಕೂತಿದ್ದಾರೆ, ಬಂದದ್ದೇ ಪಿತೃದೇವತೆಗಳು. ಆದ್ದರಿಂದ ಅಲ್ಲಿ ಮಿಕ್ಕ ದೇವತೆಗಳ ಸ್ಥಾನಕ್ಕೆ ನಮಸ್ಕಾರ ಮಾಡಬಹುದು, ಪ್ರಸಾದ ಪಿತೃಗಳು ತಗೋಬಹುದು, ಯಾಕೆ ಬಂತೋ ಇದು ಅರ್ಥವೇ ಆಗಲ್ಲ. ಇಲ್ಲದ್ದೆಲ್ಲ ಹುಟ್ಟುಕೊಂಡು ಬಂದಿವೆ ನಮ್ಮಲ್ಲಿ, ಅಲ್ಲಿ ಪಿತೃದೇವತೆಗಳು ಬರುತ್ತಾರೆ, ನಮ್ಮವರು ಸೂಕ್ಷ್ಮ ರೂಪದಲ್ಲಿ ಬರುವುದಿಲ್ಲ, ಸರಿಯಾಗಿ ತಿಳ್ಕೊಳ್ಳೇದು. ನಂತರ ವಿಶೇಷವಾಗಿ ಈ ದೇವತೆಗಳು ಬರುತ್ತಾರೆ, ಪಿತೃದೇವತೆಗಳು ಬರುತ್ತಾರೆ, ಅಗ್ನಿಶ್ವಾತ್ತರು, ಬರಿಷ್ಯತರು, ಆಜ್ಯಪರು, ಸೋಮಪರು, ಸುಕಾರರು, ಸುಸ್ವತರು, ವೈಭ್ರಾಜರು ಅಂತ. ನಮಗೆ ಸುಕಾರ ನಾಮಕ ವಿಶೇಷವಾಗಿರತಕ್ಕಂಥ ದೇವತೆಗಳು ಬರ್ತಾರೆ, ವಿಶ್ವ ದೇವತೆಗಳು ಬರ್ತಾರೆ, ಅವರೆಲ್ಲರೂ ಬಂದಾಗ ನಾವಲ್ಲಿ ವಿಶೇಷವಾಗಿರತಕ್ಕಂಥ ಅವರು ಬಂದಿದ್ದಾರೆ ಎಂಬ ಚಿಂತನೆ ಮಾಡಬೇಕು. ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಅವರು ಕಣ್ಣಿಗೆ ಕಾಣಿಸಲ್ಲ ಅಂದಷ್ಟು ಮಾತ್ರಕ್ಕೆ ಬಂದಿಲ್ಲ ಅಂತಲ್ಲ. ಅಲ್ಲೂ ಮತ್ತು ಪ್ರಶ್ನೆ, ನಾವೆಲ್ಲ ಸರ್ವ ಸಾಮಾನ್ಯ ಜನ, ನಾರ್ಮಲ್ ನ್ಯಾಚುರಲ್ ಕ್ಯಾಶುವಲ್ ಪೀಪಲ್ ನಾವೆಲ್ಲ, ನಮಗೂ ಪಿತೃದೇವತೆಗಳು ಬರ್ತಾರೇನು ಅಂತ ಕೇಳ್ತಾರೆ. ನಮಗಾಗೆ ಬರ್ತಾರೆ, ದೇವರ ಆಜ್ಞೆಯಿಂದ ಬರ್ತಾರೆ, ಅವರು ದೇವರ ಆಜ್ಞೆಯಿಂದ ಬರ್ತಾರೆ, ನಮ್ಗೆ ಕಾಣಿಸಲ್ಲ ಅಷ್ಟೇ. ಅದಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಕೊಡ್ತಾರೆ, ನಾವು ಕೂಡಿಸಿದ ಬ್ರಾಹ್ಮಣರಿದ್ರೆ ಅವರಲ್ಲಿ ಕೊಡ್ತಾರೆ, ಇಲ್ಲ ಅಂತ ಹೇಳಿದರೆ ವಿಶೇಷವಾಗಿ ದರ್ಭಗಳಲ್ಲಿ ಬರ್ತಾರೆ. ನಮಗೆ ಕಾನ್ಸೆಪ್ಟ್ಗೊಂದು ಗೊತ್ತಿರಬೇಕಲ್ಲ, ಇವ್ರು ಬರ್ತಾರೆ ಅಂಥೇಳಿ. ಆದ್ದರಿಂದ ಶ್ರಾದ್ದದ ಕುರಿತು ಚೆನ್ನಾಗಿ ತಿಳ್ಕೊಳ್ಳಿ, ಫಸ್ಟು ಯಾರ್ಯಾರು ಬರ್ತಾರೆ, ಅವ್ರಿಗೆ ಏನು ಮಾಡಬೇಕು, ಹೇಗೆ ಅವ್ರಿಗೆ ತಲುಪುತ್ತದು. ನಾವು ಹಾಕಿದ ಎಳ್ಳು ಅಲ್ಲೇ ಕೂತಿರುತ್ತೆ, ದರ್ಭೆಗಳು ಅಲ್ಲೇ ಕೂತಿರುತ್ತೆ, ಅನ್ನ ಅಲ್ಲೇ ಕೂತಿರುತ್ತೆ, ಮತ್ತೇನು ತಗೊಂಡ್ರು ಅಂದರೆ ಹೇಳ್ತಾ ಇದ್ದಾರೆ, ಆ ಅನ್ನದಲ್ಲಿ, ಪದಾರ್ಥಗಳಲ್ಲಿ, ದರ್ಭೆಯಲ್ಲಿ, ಎಳ್ಳಲ್ಲಿ, ಅಕ್ಕಿಯಲ್ಲಿ, ಅನ್ನ ಮೊಸರಲ್ಲಿ, ತುಪ್ಪದಲ್ಲಿ, ಜೇನುತುಪ್ಪದಲ್ಲಿ, ಏನೇನು ಬಿಡುತ್ತೀರ ಎಲ್ಲದರಲ್ಲೂ. ಕೊನೆಗೆ ನಾವು ಹೇಳುವ ಏನು ಬ್ರಾಹ್ಮಣರು ಹೇಳುವ ಮಂತ್ರಗಳಲ್ಲಿ, ನಾವು ಮಾಡುವ ತಂತ್ರ, ಅದು ಹೀಗೆ ಹಾಕು ಹಾಗೆ ಹಾಕು ಅಂತ ಮಾಡಿಸ್ತಾರ ತಂತ್ರ, ಎಲ್ಲ ಕಡೆ ದೇವರ ರೂಪಗಳು ಹೊರಬರ್ತಾ ಇರುತ್ತೆ. ಭಗವದ್ ರೂಪಗಳನ್ನ, ಆ ಹೊರಬಂದ ಭಗವತ್ ಪದಾರ್ಥಗತ ಭಗವದ್ ರೂಪಗಳನ್ನ, ಮತ್ತು ವಿಶೇಷವಾಗಿರತಕ್ಕಂಥ ಕ್ರಿಯೆಗಳಲ್ಲಿ ಭಗವದ್ ರೂಪಗಳನ್ನ, ಮಂತ್ರಗಳಲ್ಲಿ ಭಗವದ್ ರೂಪಗಳನ್ನ, ಏನೇನು ಆಲೋಚನೆ ಓಡ್ತಾ ಇರುತ್ತೋ ಆ ಎಲ್ಲ ಆಲೋಚನೆಗಳಲ್ಲಿ ಭಗವದ್ ರೂಪಗಳನ್ನ, ವಿಶೇಷವಾಗಿ ಆ ಬಂದಿರತಕ್ಕಂಥ ಪಿತೃದೇವತೆಗಳ ಅಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಅವರವರ ಬಿಂಬಮೂರ್ತಿ ಭಗವಂತಿರ್ತಾನೆ. ಯಾರು? ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷ್ಣ ವಾಸುದೇವ ನಾರಾಯಣಾತ್ಮಕ ಸ್ವಾಮಿ ಬಂದಿರ್ತಾನೆ, ಅವನಿಗರ್ಪಿತ ಅಂತ ನಾವು ಐಕ್ಯ ಅನುಸಂಧಾನ ಮಾಡಬೇಕು. ಸರಿಯಾಗಿ ತಿಳಿದುಕೊಳ್ಳಿ, ಜನ್ಮ ಇಡೀ ಗರುಡ ಪುರಾಣ ಕೇಳಿದ್ರು ಏನು ಪ್ರಯೋಜನವಿಲ್ಲ. ಅಲ್ಲಿ ಮಾಡಬೇಕಾದ ಕಾರ್ಯದಲ್ಲಿ ಮಾಡಬೇಕಾದ ಅನುಸಂಧಾನ ಪ್ರಧಾನ, ಅದಿಲ್ಲದೆ ಸುಮ್ಮನೆ ನಡೆದೋಗ್ಬಿಟ್ರೆ ಏನಾ ಕಾರ್ಯ. ಅದಕ್ಕೆ ಹೇಳ್ತಾರೆ, ಹಾಗಾದ್ರೆ ಆ ಕಾಲಕ್ಕೇನು ಮಾಡಬೇಕು ನಾವು ಅಂದರೆ, ಈ ಕಾಲಕ್ಕೆ ತಿಳ್ಕೊಳ್ಳಿ, ನಾವು ಸತ್ತಾಗ ನಡೆಯಬೇಕಾದ ಕಾರ್ಯಗಳೆಲ್ಲ ಈಗಲೇ ಚಿಂತನೆ ಮಾಡಿ ಅನುಸಂಧಾನ ಮಾಡಿ ಕೃಷ್ಣಾರ್ಪಣ ಅಂದ್ಬಿಡಿ. ಆ ಕಾಲಕ್ಕೆ ಅವರಿಗೆ ನೀವು ಸದ್ಯಕ್ಕಂತೂ ಯಾರಿಗೂ ಟ್ರೈನಿಂಗ್ ಕೊಡ್ಲಿಕ್ಕಾಗಲ್ಲ, ಆಚಾರ್ಯ ಗನ್ನಿಟ್ಟು ನೀವು ಅನುಸಂಧಾನ ಹೇಳ್ಕೊಳ್ಳಿ ಅಂತ ಹೇಳ್ಕೊಳ್ಲಿಕ್ಕಾಗಲ್ಲ. ಆ ಮಗ ಅವನಿಗೂ ಗನ್ನಿಟ್ಟು ಏನು ಅನುಸಂಧಾನ ಮಾಡ್ತೀಯ ಇಲ್ಲ ಅಂತ ಹೇಳಿಕ್ಕಾಗುತ್ತಾ? ಆ ತಲೆಯಲ್ಲಿ ಕೂತಿರುತ್ತೋ, ಮಾಡ್ತಿರ್ತಾರೆ, ಮೆಕ್ಯಾನಿಕಲ್ ಪ್ರಾಸೆಸ್ ನಡೆದು ಹೋಗ್ತಾ ಇರುತ್ತೆ. ದೆನ್ ಅನ್ನಾಗೇನು ಮಾಡಬೇಕು? ಅದಕ್ಕೆ ನಾವಿದ್ದ ಕಾಲಕ್ಕೇನೆ ನಾವು ಸತ್ತಾಗ ನಡೆಯುವಂಥ ಕಾರ್ಯಕ್ರಮವನ್ನೆಲ್ಲ ಚಿಂತನೆ ಮಾಡಿ ಕೃಷ್ಣಾರ್ಪಣ ಅಂದ್ಬಿಟ್ರೆ ನಾನ್ ಸ್ಟಾಪ್ ಆಗಿ ನಡೆದು ಹೋಗುತ್ತೆ. ಇದು ನಮ್ಮ ಅರಣ್ಯಕಾಚಾರ ಹೇಳಿಕೊಟ್ಟಂತಹ ದತ್ತು, ನಾವು ಸಾಯುವ ಕಾಲಕ್ಕೆ ಹೆದರಿಕೆ ಇಲ್ಲ. ಸಂತೋಷವಾಗಿ ಸಾಯ್ತೀವಿ. ನಮ್ಮ ವಿಶೇಷವಾಗಿರತಕ್ಕಂಥ ಈ ರೀತಿಯಾಗಿ ಆ ಶ್ರಾದ್ದ ಕಾಲದಲ್ಲಿ ಚಿಂತನೆ ಮಾಡಬೇಕು. ಅದಕ್ಕೆ ದಾಸರಾಯರು ತುಂಬ ಸುಂದರವಾಗಿ ಹೇಳಿಕೊಟ್ಟಿದ್ದಾರೆ. ಷಣ್ಣವತಿನ ಮಗ ಭಗವಂತನ ಚಿಂತನೆ ಮಾಡಬೇಕು, 96 ರೂಪಗಳನ್ನು ಚಿಂತನೆ ಮಾಡಬೇಕು. ವಸು ರುದ್ರ ಆದಿತ್ಯ ಅಂತರ್ಗತ ವಸುಗಳಲ್ಲಿ ಅಷ್ಟ ವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು. ಅಷ್ಟ ವಸುಗಳಲ್ಲಿ ಒಬ್ಬೊಬ್ಬರಲ್ಲಿ ಅಹಂಕಾರ ತ್ರಯ, ವೈಕಾರಿಕ ತೈಜಸ ತಾಮಸ. ನಮ್ಮ ಶರೀರದಲ್ಲಿ ಇರುವಂಥ ಇಂದ್ರಿಯಗಳು ಎಲ್ಲವೂ ಸೇರಿದರೆ 3 ಅಹಂಕಾರಗಳಿಂದ ತಯಾರಾದದ್ದು. ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ. ಆಗ ಆ ರೀತಿಯಲ್ಲಿ ಒಬ್ಬೊಬ್ಬ ವಸುವಿನಲ್ಲಿ ಎಷ್ಟು 3 ಅಹಂಕಾರದ ಎಲ್ಲ ಪಾರ್ಟ್ಸ್ ಪ್ರಕಾರ ಎಷ್ಟು ಜನ ಇದ್ದಾರೆ? 8. 8 ಇಂಟು 3 ಅಂದ್ರೆ ಎಷ್ಟಾಯ್ತು? 24. ಹಾಗೆ ಏಕಾದಶ ರುದ್ರರಲ್ಲಿ 3 ಅಹಂಕಾರಗಳ ಪ್ರಕಾರ ಭಗವದ್ ರೂಪಗಳು ಎಷ್ಟು ಬಂತು ಅಂದರೆ ಎಷ್ಟು? 33. ದ್ವಾದಶಾದಿತ್ಯರಲ್ಲಿ 36. ಒಟ್ಟು ಎಷ್ಟಾಯಿತು? 93 ಆಯಿತು. ಇನ್ನು 3 ಎಲ್ಲಿವೆ? ಕರ್ತೃ ಕರ್ಮ ಕ್ರಿಯೆಗಳಲ್ಲಿ, ಕರ್ತೃ ಕರ್ಮ ಕ್ರಿಯ ಅಲ್ಲಿ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ವಸು ರುದ್ರ ಆದಿತ್ಯರಲ್ಲಿ ನಾವು ಚಿಂತನೆ ಮಾಡ್ತೀವಲ್ಲ, ಅಲ್ಲಿ ವಸುಗಳಲ್ಲಿ ಯಾರು? ಪ್ರದ್ಯುಮ್ನ, ರುದ್ರರ ಸಂಕರ್ಷಣ, ಆದಿತ್ಯರಲ್ಲಿ ವಾಸುದೇವ. ಹೌದಾ? ಕರ್ತೃ ಕರ್ಮ ಕ್ರಿಯೆಗಳಲ್ಲಿ ಅನಿರುದ್ಧನ ಚಿಂತನೆ ಮಾಡಬೇಕು. ಹೌದಲ್ಲೋ? ಮಾಡುವಂತ ಕರ್ತೃ ತಾನು ಚಿಂತನೆ ಮಾಡಬೇಕು, ನನ್ನೊಳಗೆ ಅನಿರುದ್ಧ ಇದ್ದಾನೆ, ಮಾಡಿಸ್ತಾ ಇದ್ದಾನೆ ಅಂತ. ಹಾಗೆ ವಿಶೇಷವಾಗಿರತಕ್ಕಂಥ ಯಾರು ಮನೆಯಲ್ಲಿ ಇರ್ತಾರೆ ಅವರು ಆ ಶ್ರಾದ್ದ ಮಾಡುವವರಲ್ಲಿ ಅನಿರುದ್ಧ ನಾಮಕನ ಸ್ಮರಣೆ ಮಾಡಬೇಕು. ವಸುಗಳಲ್ಲಿ, ರುದ್ರರಲ್ಲಿ, ಆದಿತ್ಯರಲ್ಲಿ ಹೀಗೆ ಚಿಂತನೆ ಮಾಡಿ ಮತ್ತೆ ನಾರಾಯಣಲ್ಲಿ ಹೋದ, ಸರ್ವತ್ರ ನಾರಾಯಣ ಭಗವಂತ ಇರುತ್ತಾನೆ. ಅಷ್ಟಲ್ಲದೆ ಆ ಏನು ಶ್ರಾದ್ದಕ್ಕೆ ಬಡಿಸಿರ್ತಾರಲ್ಲ ಭೋಜ್ಯ ಪದಾರ್ಥಗಳಲ್ಲಿ, ಭೋಜ್ಯ ಪದಾರ್ಥಗಳಲ್ಲಿ ಭೋಕ್ತೃಗಳಲ್ಲಿ ಯಾವ ಯಾವ ರೂಪಗಳು ಭಗವಂತನದ್ದಿರುತ್ತೆ ಚಿಂತನೆ ಮಾಡಬೇಕು. ಪ್ರದ್ಯುಮ್ನ ಸಂಕರ್ಷಣ ರೂಪಗಳಿಂದ ಭೋಕ್ತೃಗಳಲ್ಲಿದ್ದು ಭೋಜನ ಮಾಡುತ್ತಾನೆ. ಅನಿರುದ್ಧ ನಾರಾಯಣ ರೂಪಗಳಿಂದ ಭೋಜ್ಯ ಪದಾರ್ಥದಲ್ಲಿರ್ತಾನೆ. ಅನಿರುದ್ಧ ನಾರಾಯಣ ರೂಪಗಳಿಂದ ಭೋಜ್ಯ ಪದಾರ್ಥದಲ್ಲಿರ್ತಾನೆ. ಭೋಕ್ತೃಗಳಲ್ಲಿ ವಿಶೇಷವಾಗಿ, ಇದು ಇಲ್ಲಿ ಮಾತ್ರ ಅಲ್ಲ, ಮನೆಯಲ್ಲಿ ನಡೆಯುವ ಶ್ರಾದ್ದದಲ್ಲಿ ಮಾತ್ರ ಅಲ್ಲ, ವಿಶೇಷವಾಗಿ ಆ ಸ್ಮಶಾನದಲ್ಲೂ ಮಾಡಬೇಕು. ಅಲ್ಲೂ ಆ ರೂಪಗಳು ಬರುತ್ತಲ್ಲಿ ಅಲ್ಲೂ ಚಿಂತನೆ ಮಾಡಬೇಕು. ಅದಕ್ಕೆ ಅನುಸಂಧಾನಕ್ಕೆ ಪ್ರಾಧಾನ್ಯ ಅಲ್ಲಿ. ಅದಕ್ಕೆ ಭೋಕ್ತೃಗಳಲ್ಲಿ ಪ್ರದ್ಯುಮ್ನ ಸಂಕರ್ಷಣ, ಭೋಜ್ಯ ಪದಾರ್ಥಗಳಲ್ಲಿ ಅನಿರುದ್ಧ ನಾರಾಯಣ, ಮಧ್ಯೆ ಅವಕಾಶಪ್ರದ ವಾಸುದೇವ ಅಂತ ಇಷ್ಟು ಚಿಂತನೆ ಮಾಡಿ ಎಲ್ಲವನ್ನ ಐಕ್ಯ ಚಿಂತನೆ ಮಾಡಿದರೆ ಅದು ನಿಜವಾದ ಶ್ರಾದ್ದ. ಆ ಐಕ್ಯ ಚಿಂತನೆಯೇ ಭಗವದ್ ರೂಪಗಳ ಐಕ್ಯ ಚಿಂತನೆ ಮಾಡಿಲ್ಲ ಪಿತೃಗಳಂತರ್ಯಾಮಿ ಭಗವಂತನಿಗೆ, ಅದು ಪೂರಾ ಕಡಿಮೆ ಶ್ರಾದ್ದ ಮಾಡಬೇಕು. ಅಲ್ಲ ರೀ, ಆ ಟೈಮಲ್ಲಿ ಆ ಶ್ರಾದ್ದ ಕಾಲದಲ್ಲಿ ಇದೆಲ್ಲ ನೆನಪು ಯಾಕೆ ಆಗತ್ರಿ? ಹೇಗಾಗತ್ರಿ? ಸುಮ್ಮನೆ ಎಲ್ಲ ಪ್ರವಚನಗಳು ಮಾಡ್ತೀರಾ? ಹೇಳೋದಿಷ್ಟೇ, ಪ್ರವಚನ ಮಾಡೋದಲ್ಲ, ನಾವು ಶ್ರಾದ್ದ ಮಾಡ್ತೀವಿ, ನಾವು ಮಾಡ್ತೀವಿ, ನಮ್ಗೆ ನೆನಪಿರುತ್ತೆ. ಯಾಕಿರುತ್ತೆ? ನಾವು ತುಂಬ ಸಲ ಹೇಳಿದ್ದಕ್ಕಲ್ಲ, ನಮಗೆ ಬೇಕಾದರೆ ನೆನಪಿರುತ್ತೆ, ನನಗೆ ಪಿತೃಗಳು ಬೇಕು, ಅನುಸಂಧಾನ ಇದ್ರೆ ಅವರು ತಲುಪುತ್ತೆ ಅಂತ ನಂಗೆ ಗೊತ್ತು. ವೆನ್ ದೇರ್ ಇಸ್ ದ ನೆಸೆಸಿಟಿ ದೇರ್ ಇಸ್ ದ ವೇ, ವೆನ್ ದೇರ್ ಇಸ್ ನೋ ನೆಸೆಸಿಟಿ ಆಲ್ವೇಸ್ ಆಬ್ಲಿಗೇಷನ್ಸ್. ಹೌ ಹೌ ವೈ ವೈ ಹೌದಲ್ವ, ಎಲ್ಲ ಕ್ವಶನ್ಸ್ ಬರುತ್ತೆ. ಹಿಂಗೆ ಅನುಸಂಧಾನ ಹೇಗೆ, ಅದು ಹೆಂಗೆ ಮಾಡ್ತೀರಿ, ಅವಾಗ ಹೆಂಗೆ ನೆನಪಿರುತ್ತೆ? ಆಚಾರ ಓಡಿಸ್ತಾ ಇರ್ತಾರೆ, ಯಾರೇ ಓಡಲಿ ಯಾರೇ ಓಡಿಸ್ತಾ ಇರಲಿ, ನಮ್ಮ ಅನುಸಂಧಾನ ನಾವು ಮಾಡಲೇಬೇಕು. ಶುಡ್, ಯಾರೇ ಓಡಿಸಲಿ ಯಾರೇ ಓಡಿಸ್ತಾ ಇರಲಿ, ನಮ್ಮ ಉಸಿರಾಟ ನಾವು ಬಿಡ್ತಾ ಇದ್ದೀವ, 1 ಗಂಟೆ ಪಕ್ಕಕ್ಕೆ ಇಡ್ತಾ ಇದ್ದೀವ, ಇಲ್ಲಲ್ಲ, ವಿ ಶುಡ್ ಡೂ ಇಟ್ ಅಲ್ವಾ? ಎಸ್, ನಾವು ಅನುಸಂಧಾನ ಮಾಡಬೇಕು. ಅದಕ್ಕಾಗಿ ವಿ ಶುಡ್ ಪ್ರಾಕ್ಟೀಸ್ ನಿತ್ಯ. ಏನು ಎಷ್ಟಪ್ಪ, ಎಷ್ಟು ರೂಪಗಳಿವೆ? 96 ರೂಪಗಳು. ಚಿಂತನೆ ಮಾಡ್ಲಿಕ್ಕೆ ಆಗಲ್ವಾ? ಎಳ್ಳಿನಲ್ಲಿ ಎಲ್ಲ ಕಡೆ ಶ್ರಾದ್ದ ಶುರು ಆಗ್ಲಿಕ್ಕೆ ಮುಂಚೆ ಎಲ್ಲ ಕಡೆ ಚಿಂತನೆ ಮಾಡಿಕೊಂಡು, ಸ್ವಾಮಿ ನಿನಗೆ ಅರ್ಪಿತ ಅಂತ ಅಲ್ಲಿಕ್ಕೆ ಅಲ್ಲ ಆಗಲ್ವ, ಅನುಸಂಧಾನ ಮಾಡ್ಲಿಕ್ಕೆ ಆಗಲ್ವ, ಅಷ್ಟು ಬ್ಯುಸಿಯ. ಸೋಮಾರಿತನಕ್ಕೆ ಎಲ್ಲ ಕ್ವಶನ್ಸ್ ಹಾಕೊಂಡು ಕೂತರೆ ನೋಬಡಿ ಕ್ಯಾನ್ ಹೆಲ್ಪ್. ಹೌದಲ್ವೋ? ನಾವು ಈ ಥರ ನಮ್ಮ ಸೋಮಾರಿತನಕ್ಕೆ ನಾನಾ ಪ್ರಶ್ನೆಗಳು ಹಾಕ್ಕೊಂಡು ಆ ಥರ ಅಲ್ಲಿ ಶ್ರಾದ್ದದಲ್ಲಿ ಲೋಪ ಮಾಡಿದರೆ ಬರೋದು ಡಬಲ್ ಬೂಮ್ ರ್ಯಾಂಕ್ ಥರ ನಮಗೆ ಬಡ್ಕೊಳ್ಳುತ್ತೆ. ನಮ್ಮಂಥವರನ್ನು ಯಾರಿಗೆ ಗೊತ್ತಾ, ಶ್ರಾದ್ದಕ್ಕೆ ಒಳ್ಳೆ ಜನ್ಮ ಕೊಟ್ಟು, ಮಾಧ್ವ ಜನ್ಮ ಕೊಟ್ಟು, ಚೆನ್ನಾಗಿ ಅಧ್ಯಯನ ಮಾಡಲಿಕ್ಕೆ, ಗುರುಗಳ ಹತ್ರ ಹೋಗಿ ಭಿಕ್ಷ ಬೇಡಿ ಅರ್ಥ ತಿಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾಗಲೂ ಕೂಡ ಬ್ಯುಸಿಯಾಗಿದ್ದೇನೆ ಅಂತ ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳುತ್ತಾ, ಆತ್ಮ ವಂಚನೆ ಮಾಡಿಕೊಂಡು ಶ್ರಾದ್ದ ಕಾಲಕ್ಕೆ ಪಿತೃಗಳಿಗೆ ವಂಚನೆ ಮಾಡುತ್ತಾ ಇರ್ತೀವಲ್ಲ, ನಮ್ಮಂಥವರನ್ನ ನರಕದಿಂದ ಎಲ್ಲೂ ಬಿಡಿಸಲ್ಲ. ನೀವು ಎಷ್ಟು ಸಲ ನಾಮಸ್ಮರಣೆ ಮಾಡಿದರೂ ಕೂಡ ದೇವರು ಬಿಡಿಸಲ್ಲ, ನರಕದಲ್ಲಿ ಹೂತಾಗ್ಬಿಡ್ತಾರೆ ಪರ್ಮನೆಂಟ್ ಆಗಿ. ತಿಳ್ಕೊಳ್ಳಿಯಪ್ಪ, ಇನ್ಯಾವಾಗ ಬುದ್ಧಿ ಬರಬೇಕು? ಇನ್ನು ಸಾಯೋ ಕಾಲಕ್ಕೆ ಶ್ರಾದ್ದ ಪುಸ್ತಕ ತೆಗೆದು ಓದ್ತೀರಾ? ಹೌದಲ್ಲವೇ? ಇನ್ಯಾವಾಗ ಮಾಡಬೇಕು? ಇನ್ನಾದರೂ ಆ ಹೆಂಡತಿ ಯಾರ್ಯಾರು ಇದ್ರು ಆ ಗಂಡದ್ರ ಹಿಂದೆ ಬೀಳಲಿ, ಅವ್ರು ಏನು ನಾನಾ ರೀತಿಯಾಗಿ ಅಪ್ಪ ನೀವು ಸಾಫ್ಟ್ವೇರು ಹಾರ್ಡ್ವೇರು ಅದು ಓದಿ ಇದು ಓದ್ರಿಂದ ಹಿಂದೆ ಬೀಳ್ತಿರಲ್ಲ, ಮಕ್ಕಳು ಹಿಂದೆ ಬೀಳ್ತಿರಲ್ಲ. ಹಾಂ, ಎಸ್, ಹೌದಲ್ವೋ? ಆ ಗಂಡಂದ್ರ ಹಿಂದೆ, ಆ ಮಕ್ಕಳ ಹಿಂದೆ ತಿಳ್ಕೊಳ್ರಪ್ಪ, ನೀವು ಸತ್ತಾಗ ನಾವು ಸತ್ತಾಗ ಸ್ವಲ್ಪ ಅನುಸಂಧಾನ ಬರಲಿ ಅಂತ ಆ ಮಕ್ಕಳಿಗೆ ಎಲ್ಲ ಅನುಸಂಧಾನದ ಪ್ರಜ್ಞೆ ತಂದುಕೊಡ್ರಿ. ಇನ್ಯಾವಾಗ ಬರಬೇಕು? ಸತ್ತ ಮೇಲೆ ಬರಬೇಕಾ? ಒಂದು ದೇವರ ಪೂಜಾ ಕಾಲಕ್ಕೆ ಅನುಸಂಧಾನ ಇರಲ್ಲ, ಒಂದು ಸಂಧ್ಯಾವಂದನ ಕಾಲಕ್ಕೆ ಅನುಸಂಧಾನ ಇರಲ್ಲ, ಅನುಸಂಧಾನ ಶಬ್ದವೇ ಇಲ್ಲ. ಭಗವದ್ ರೂಪಗಳಲ್ಲಿ ಚಿಂತನೆ ಆಗ್ತಾ ಇದೆ, ಏನೂ ಇರಲ್ಲ, ಏನೂ ಇರಲ್ಲ. ಬರೀ ಕರ್ಮ ನಡೆದದ್ದೇ ನಡೆದದ್ದೇ ಜೋರ್ದಾರ ನಡೆದಿರುತ್ತೆ. 20 ಭಕ್ಷ ಹೊಟ್ಟೆ ತುಂಬ ತಿಂದದ್ದು ಹೋಗಿದ್ದೆ, ಯಾರಿಲ್ಲ ಅಂದ್ರೆ ಮಾಡ್ರಿ, ಆದರೆ ಚುರ ಆದ್ರೂ ಬೇಕಲ್ಲಪ್ಪ. ಇನ್ನು ಅಲ್ಲಿ ಕೆಲವೊಂದಿದೆ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದ್ದೀನಿ, ಇವತ್ತು ಪೂರ್ಣಗೊಳಿಸ್ಬೇಕು ಅಂತ. ಈ ಪ್ರಶ್ನೆಗಳೆಲ್ಲ ಹೌದು ತಾನೆ, ತುಂಬಾ ಪ್ರಶ್ನೆಗಳಿವೆ ನಮಗೆ ಈ ಶ್ರಾದ್ದಗಳ ಬಗ್ಗೆ. ಅಲ್ಲಿ ನಾವೊಂದು ಹೇಳೋದಿಷ್ಟೇ, ಮಾಡೋ ಕೆಲಸದ ಪರ್ಪಸ್ ಏನು ಅಂತ ಅಲ್ವೇ? ಮಾಡೋ ಕೆಲಸದ ಪರ್ಪಸ್ ಏನು? ಪಿತೃಗಳಿಗೆ ಪ್ರೀತಿಯ, ಸತ್ತಂತ ನಮ್ಮವರಿಗೆ ಸಂತೋಷ ಆಗಬೇಕು, ದೇ ಶುಡ್ ಫೀಲ್ ಹ್ಯಾಪಿ. ಹೌದಲ್ವ? ಯಾವುದನ್ನ ಮಾಡಿದರೆ ಹೋದವರಿಗೆ ಸಂತೋಷ ಆಗುತ್ತೆ ಅಂತ ಅಲ್ಲಿ ಪ್ರಶ್ನೆ. ಹೌದಾನೆ? ಅದು ಡಿಸೈಡ್ ಮಾಡಿ ಹೇಳೋದು ಯಾರು ಅಂತ ಮತ್ತೊ ಅಲ್ಲಿ ಕ್ವಶ್ಚನ್. ಆ ಹೋದಂಥವರಿಗೆ ಏನು ಮಾಡಿದರೆ ಸಂತೋಷ ಆಗುತ್ತೆ ಅಂತ, ಅದು ಮಾಡಿದ್ದೇ ಭಗವಂತ. ಯಾಕೆ? ಕಣ್ಣಿಗೆ ಕಾಣಿಸದೇ ಇರುವಂತಹ ವ್ಯಕ್ತಿಗಳು ಅವರಿಗೆ ಸಂತೋಷ ಆಗುವ ವಿಧಾನ ಇವೆಲ್ಲ ದೇವರು ಹೇಳಬೇಕಷ್ಟೇ ಹೊರತು ನಮಗೆಲ್ಲ ಗೊತ್ತಾಗಲ್ಲ. ನಮ್ಮ ತರ್ಕದಿಂದ ಹೀಗೆ ಮಾಡಿದ್ರೆ ಹಾಗಿರುತ್ತ, ಹಾಗೆ ಮಾಡಿದ್ರೆ ಹೀಗಿರುತ್ತ, ನಾನಾ ರೀತಿಯಾಗಿ ಸೆಳೆದು ಚರ್ಚೆಗಳು ಮಾಡೋದ್ರಿಂದ ಬರಲ್ಲ. ಯಾರು ಹೇಳಬೇಕು? ದೇವರು ಹೇಳಬೇಕು. ಹೇಳಿದ್ದಾನೆ, ಶಾಸ್ತ್ರದಲ್ಲಿ ಹೇಳಿದ್ದಾನೆ, ನೋಡಯ್ಯ ಈ ಶ್ರಾದ್ದಗಳು ಮಾಡಬೇಕಾದರೆ ಯುವರ್ ಮಿನಿಮಮ್ ಕ್ವಾಲಿಫಿಕೇಶನ್ಸ್ ಆರ್ ಲೈಕ್ ದಿಸ್, ಇಫ್ ಯು ಆರ್ ಲೈಕ್ ದಟ್ ಪ್ಲೀಸ್ ಡೂ ಇಟ್ ಆರ್ ಗೆಟ್ ಲಾಸ್ಟ್ ಅಂತ ಹೇಳಿಬಿಟ್ಟಿದ್ದಾರೆ. ನೋ, ಐ ವಿಲ್ ಡೂ ವಾಟ್ ಎವರ್ ಐ ಆಮ್, ಐ ಮೇ ಬಿ ಇನ್ ವಾಟ್ ಎವರ್ ವೇ ಐ ವಾಂಟ್. ನಾನು ಯಾವ ರೀತಿಯಲ್ಲೇ ಇರ್ಬೋದು, ನಾನು ಏನು ಬೇಕಾದ್ರೂ ಆಗಿರ್ಬೋದು, ಐ ಹ್ಯಾವ್ ದ ಅಥಾರಿಟಿ, ಐ ವಿಲ್ ಡೂ. ಹೂ ಅವಾಯ್ಡ್ಸ್? ಯಾರು ಬೇಡ ಅಂತಾರೆ? ಮಾಡಿ, ಬಟ್ ನೆವರ್ ಎಕ್ಸ್ಪೆಕ್ಟ್ ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಯುವರ್ ಎಲ್ಡರ್ಸ್. ನಿಮ್ಮ ಸತ್ತಂಥವರಿಗೆ ತೃಪ್ತಿ ಆಗಲಿ ಎಂಬ ಕ್ವಶ್ಚನ್ ಒಂದು ಬಿಟ್ಟು ನೀವೇ ಎಲ್ಲ ಮಾಡಿದ್ದೀವಿ ಎಂಬ ತೃಪ್ತಿ ಮಾತ್ರ ನಿಮಗೆ ಸಾಕು ಅಂತಿತ್ತ, ಶ್ರಾದ್ದಾದಿ ಕರ್ಮಗಳು ನಿಮ್ಮ ಖುಷಿ ಬಂದಂತೆ ಮಾಡಿಕೊಳ್ಳಿ. ನೋ ಬಡಿ ವಿಲ್ ಅಬ್ಜೆಕ್ಟ್. ಇಟ್ ಈಸ್ ಶ್ರಾದ್ದ ಮಾಡಿದ್ದಕ್ಕೆ ಎರಡೇ ಪರ್ಪಸ್, ಒಂದು ನಿಮಗೆ ತೃಪ್ತಿ, ಇನ್ನೊಂದು ಹೋದವರಿಗೂ ತೃಪ್ತಿ. ನಿಮಗೆ ಮಾತ್ರ ತೃಪ್ತಿ ಆಗ್ಬೇಕಂತೀರಾ? ನೀವು ಯಾರನ್ನ ಕೇಳಬೇಕಾಗಿಲ್ಲ, ನಿಮ್ಮ ಖುಷಿ ಬಂದಂತೆ ಎಲ್ಲ ಶ್ರಾದ್ದಗಳು ಮಾಡ್ಕೋಬಹುದು. ಹೋದವರಿಗೆ ತೃಪ್ತಿ ಆಗ್ಬೇಕು ಅಂತ ಪರ್ಪಸ್ ಇಟ್ಕೊಳ್ತೀರಾ? then keep mum and bow the head to the Shastra. ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಆ ಪ್ರಕಾರ ಮಾಡಿದರೆ ನಮ್ಮವರಿಗೆ ತೃಪ್ತಿ ಆಗುತ್ತೆ. ಯಾಕೆ? ಅದೆಲ್ಲ ಕಂಟ್ರೋಲ್ ದೇವರ ಕೈಯಲ್ಲಿದೆ, ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಯಲ್ಲಿದ್ರೆ ಇನ್ನೂ ಬೇಕಾಗ್ತಿತ್ತು, ಹೌದಲ್ವೋ? ಸೊ ಆ ಶಾಸ್ತ್ರದಲ್ಲಿ ಏನೇನು ಹೇಳಿದ್ದಾರೆ ಇದೆಲ್ಲವೂ ಕೂಡ ಆ ಪ್ರಕಾರ ಮಾಡಿಕೊಂಡು ಹೋಗೋದು. ಮಾಡಿದರೆ ಹೋದವರಿಗೆ ಸಂತೋಷ ಆಗುತ್ತೆ. ಇಲ್ಲಿ ಯಾವುದು ಹೋದವರಿಗೆ ಸಂತೋಷ ಆಗೋದು ಮುಖ್ಯವಾ, ಮಾಡುವವರಿಗೆ ತೃಪ್ತಿ ಆಗೋದು ಮುಖ್ಯವಾ? ನೀವೇ ಆಲೋಚನೆ ಮಾಡಿಕೊಳ್ಳಿ. ಇವಟ ನಾನು ಮಾಡಿದ್ದೀನಿ ಎಂಬುದು ನನಗೆ ಸಂತೋಷ ಕೊಡಬೇಕು ಎಂಬುದು ನಿಮಗೆ ಬಂದರೆ ನೋಬಡಿ ಕ್ಯಾನ್ ಹೆಲ್ಪ್. ಯಸ್, ಯು ಕ್ಯಾನ್ ಡೂ. ಆಸ್ ಪರ್ ಲಾ ಯು ಆರ್ ದಿ ಪರ್ಸನ್, ಯು ಆರ್ ದಿ, ಯು ಹ್ಯಾವ್ ದ ಅಥಾರಿಟಿ ಟು ಡೂ. ಯಸ್, ಡೂ ಇಟ್. ಒಬ್ಬಡಿ ಕ್ಯಾನ್ ಅಬ್ಜೆಕ್ಟ್. ಯಾಕೆ? ಅಂಥ ಕ್ವಶನ್ಸ್ ಎಲ್ಲ ಇರುತ್ತೆ, ತುಂಬ ಕ್ವಶನ್ಸ್ ಎಲ್ಲ ಇರುತ್ತೆ, ಬೇಕಾದಷ್ಟು ಇರುತ್ತೆ. ಅಂಥ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಲಿಕ್ಕೆ ನಾನು ಸಿದ್ಧನಿಲ್ಲ. ಯಾಕಂದರೆ ಅಂಥ ದೊಡ್ಡ ದೊಡ್ಡ ಕ್ವಶನ್ಸ್ ಎಲ್ಲ ತುಂಬ ತುಂಬ ಕೂತಿರುತ್ತಲ್ಲಿ. ಯಾಕೆಂದರೆ ಯಾವುದ್ಯಾವುದು ಅದಕ್ಕೆ ಬೇರೆ ಬೇರೆ ರೀತಿಯಾದ ಮದುವೆಗಳೆಲ್ಲ ಮಾಡಿಕೊಂಡವರು, ಮತಾಂತರ ಮದುವೆ ಮಾಡಿಕೊಂಡವರು, ಬೇರೆಯವರನ್ನೆಲ್ಲ ಮದುವೆ ಮಾಡಿಕೊಂಡವರಾಗಲಿ, ಅಥವಾ ಎಲ್ಲೆಲ್ಲಿಗೋ ಹೋಗಿ ಬಂದವರಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಈ ಪ್ರಶ್ನೆಗಳೆಲ್ಲ ದಯವಿಟ್ಟು ನನ್ನ ಕೇಳಬೇಡಿ. ಯಾಕೆಂದರೆ ಅದಕ್ಕೆಲ್ಲ ಶಾಸ್ತ್ರದಲ್ಲಿ ಉತ್ತರಗಳು ಕೊಟ್ಟಿದ್ದಾರೆ. ಅದರ ಕುರಿತು ಚರ್ಚೆ, ಅದರ ಕುರಿತಾಗಿರತಕ್ಕಂಥ ಎಲ್ಲವೂ ಕೂಡ ನೀವು ಒಂದು ಕೆಲಸ ಮಾಡಿ, ಇಂತಿಂಥ ದೊಡ್ಡ ದೊಡ್ಡ ಪ್ರಶ್ನೆಗಳು ನಿಮ್ಮಲ್ಲೆಲ್ಲ ಇದ್ದರೆ, ಏನು ಬೇರೆಯವರನ್ನ ಮಾಡಿಕೊಂಡಿದ್ದಾರೆ ಅಂಥವ್ರು ಶ್ರಾದ್ದ ಮಾಡ್ಬೋದಾ ಇಲ್ವಾ, ಅವರೇ ಮಾಡಬೇಕಾ ಇಲ್ವಾ, ಆದಮೇಲೆ ಏನು ಮಾಡಬೇಕು, ಇಂಥ ಪ್ರಶ್ನೆಗಳು. ಆಮೇಲೆ ಇನ್ನು ಹೇಳಿದ್ನಲ್ಲ, ಏನು ಹಾಗೆ ಮಾಡೋದು, ಡೈರೆಕ್ಟಾಗಿ ಫಾರಿನ್ಗೆ ಹೋಗ್ತೀವಪ್ಪ ಬರ್ತೀವಿ, ನಾವು ಮಾಡ್ಬೋದಾ ಇಲ್ವಾ, ನಾವು ಕೊಟ್ಟ ದುಡ್ಡೆಲ್ಲ ನಿಮಗೆ ಎಲ್ಲದಕ್ಕೂ ಯಾವುದು ದೇವಸ್ಥಾನಕ್ಕೆ ಅದಕ್ಕೆ ಇದಕ್ಕೆಲ್ಲ ನಾವು ಫಾರಿನಿಂದ ಬಂದವರು ಕೊಟ್ಟ ದುಡ್ಡೆಲ್ಲ ಬರುತ್ತೆ, ನಾವು ಶ್ರಾದ್ದ ಕಾರ್ಯಗಳು ನಾವೆಲ್ಲ ಮಾಡಲಿಕ್ಕೆ ನಮಗಾಗಲ್ಲ, ನಮ್ಮ ನಿಷೇಧ ಮಾಡ್ತೀರಾ ಅಂತ ಈ ಚರ್ಚೆಗಳು, ಈ ವಾತಾವರಣ ಇದ್ಯಾವುದು ನನಗಿಷ್ಟ ಇಲ್ಲ. ಯಾಕೆ? ನಾನು ಅದಕ್ಕೆ ಒಂದು ಉತ್ತರ ಕೊಟ್ಟಿದ್ದೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಒಂದು, ದಿ ಪರ್ಪಸ್ ಆಫ್ ಡೂಯಿಂಗ್ ಶ್ರಾದ್ದ. ಪರ್ಪಸ್ ಏನು? ಹೋದವರಿಗೆ ಸಂತೋಷ ಆಗಬೇಕಾ? ಹೋದವರಿಗೆ ಸಂತೋಷ ಆಗಬೇಕು ಅಂದ್ರೆ ನಂದಲ್ಲ, ಶಾಸ್ತ್ರದಲ್ಲೇನೋ ಕೊಟ್ಟಿರ್ತಾರೆ, ತುಂಬ ಕೊಟ್ಟಿರ್ತಾರೆ. ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ನಿಮ್ ನಿಮ್ಗೆ ಸಂಬಂಧ ಇಂಥ ದೊಡ್ಡ ದೊಡ್ಡ ಪ್ರಶ್ನೆಗಳು, ನಮ್ಮಂಥವ್ರು ಚಿಕ್ಕ ಚಿಕ್ಕವರು ನಾವೆಲ್ಲ ಅಂಥ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ನಮಗಾಗಲ್ಲ. ಆ ದೊಡ್ಡ ದೊಡ್ಡ ಚರ್ಚೆಗಳೆಲ್ಲ ನಡೆದು ಹೋಗ್ಬಿಡ್ತಾ ಇರುತ್ತೆ. ಅದರಲ್ಲೂ ಏನು ಈ ಫಾರಿನ್ಗೆ ಹೋಗಿ ಬಂದವರಾಗಲಿ ಅಥವಾ ಇನ್ನೊಬ್ಬ ನಮ್ಮ ಮಾಡಿಕೊಂಡವರಾಗಲಿ, ಯಾರೂ ಕೂಡ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರು, ಒಳ್ಳೆ ಸಾಧುಗಳು ಇರ್ತಾರೆ ಅಲ್ಲೂ, ವಿಶೇಷವಾಗಿ ಸಂಧ್ಯಾನಾದಿಗಳು ಎಲ್ಲ ಮಾಡ್ತಾ ಇರ್ತಾರೆ ಎಲ್ಲ. ಅವ್ರಿಗೂ ವಿಧಿ ವಿಧಾನಗಳಿವೆ, ಇವ್ರಿಗೂ ವಿಧಿ ವಿಧಾನಗಳಿವೆ. ಯಾರು ಕೂಡ ಆಯಾ ಪಿತೃ ಕಾರ್ಯಗಳನ್ನು ಬಿಡಬೇಕು ಅಂತಿಲ್ಲ, ಮಾಡಬೇಕಾದ ಮೆಥಡ್ಸ್ ಬೇರೆ ಇವೆ, ಅವೆಲ್ಲ ಶಾಸ್ತ್ರಗಳಲ್ಲಿ ತುಂಬ ಹೇಳಿದ್ದಾರೆ. ಯಾರ್ಯಾರು ಹೇಗೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಎಲ್ಲವನ್ನ ಹೇಳ್ತಾ ಹೋಗಿದ್ದಾರೆ. ಇನ್ ದಟ್ ವೇ ದೇ ಕ್ಯಾನ್ ಡೂ. ಆದರೆ ಅದನ್ನು ನಾನು ಚರ್ಚೆ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಅದನ್ನು ನಿಮ್ಮ ನಿಮ್ಮ ಸಂಬಂಧಪಟ್ಟಂಥ ಯಾರ್ಯಾರು ದೊಡ್ಡವರು ಪೀಠಸ್ಥರಾದಂಥ ಮಹಾತ್ಮರಿರ್ತಾರೆ ಅವರ ಹತ್ರ ಹೋಗಿ ಶರಣಾಗತರಾಗಲಿ, ಅವರು ವಿಶೇಷವಾದ ಪಂಡಿತ ವರ್ಗವನ್ನು ಕೂಡಿಸ್ತಾರೆ, ಶಾಸ್ತ್ರ ಪುಸ್ತಕಗಳನ್ನು ತೆಗಿತಾರೆ, ಅದರಲ್ಲಿ ಚರ್ಚೆ ಮಾಡ್ತಾರೆ, ಅದಕ್ಕೆ ತಕ್ಕಂಥ ನಿರ್ಣಯಗಳನ್ನು ಕೊಡ್ತಾರೆ. ನಿಮಗೂ ಸಂತೋಷ, ಅವರಿಗೂ ವಿಶೇಷ, ನೀವು ಅವರಿಗೆ ಗೌರವ ಕೊಟ್ಟಂತೆ ಆಗುತ್ತೆ, ನಿಮಗೂ ಸಂತೋಷ ಆಗುತ್ತೆ, ನಮ್ಮಂಥವರು ಸಂತೋಷವಾಗಿರ್ತೀವಿ. ಯಾಕಂದರೆ ಇಂತಹ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ನಾವು ಉತ್ತರಗಳು ಕೊಟ್ಟು ಅನವಸರವಾದ ಚರ್ಚೆ ವಾತಾವರಣ ಹುಟ್ಟುಹಾಕೋದು ನಮಗೆ ಇಷ್ಟ ಇಲ್ಲ. ಅಷ್ಟೇ ಅಲ್ಲ, ಯಾರು ಫಾರಿನ್ಗೆ ಹೋಗಿ ಬಂದವರೇ ಆಗಲಿ, ಇಲ್ಲಿದೆ ಬೇರೆಯವರು ಮಾಡಿಕೊಂಡವರೇ ಆಗಲಿ, ಸಜ್ಜನ ಇರ್ತಾರೆ, ಅವರ ಮನಸ್ಸು ನೋಯಿಸುವುದು ನಮಗೆ ಇಷ್ಟ ಇಲ್ಲ. ಹಾ, ಹಾಗಾದರೆ ಪಿತೃ ಕಾರ್ಯ ಇವರವರು ಬಿಡಬೇಕಾ ಅಂತ ಪ್ರಶ್ನೆ ಬರುತ್ತಾ? ಆ ಉತ್ತರ ಕೊಡ್ತಾ ಇದ್ದೀನಿ, ಯಾರು ಬಿಡಬೇಕಾದ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಹೇಗೆ ಮಾಡಬೇಕು? ಇನ್ನು ಪ್ರಾಪರ್ ವೇ, ಶಾಸ್ತ್ರ ಹೇಳಿದಂತೆ ಮಾಡಬೇಕು. ಶಾಸ್ತ್ರ ಹೇಗೆ ಹೇಳುತ್ತೋ ಹಾಗೆ ಮಾಡ್ತಾ ಹೋದ್ರೆ ಸರಿ ಹೋಗುತ್ತೆ. ಹೇಗೆ ಹೇಳಿದೆ ಅದಕ್ಕೆ ನೀವು ಅಲ್ಲಿ ದೊಡ್ಡವರ ತಿಳ್ಕೊಂಡ್ರೆ ಸರಿ ಹೋಗುತ್ತೆ. ಯಾಕಂದ್ರೆ ನಾನಾ ರೀತಿಯಾದ ಅಭಿಪ್ರಾಯಗಳು, ನಾನಾ ರೀತಿ ವರ್ಣನೆಗಳು, ನಾನಾ ರೀತಿ ಇವೆಲ್ಲ ನಮ್ಮ ಸಮಾಜದಲ್ಲಿ ಕೂತಿದೆ. ಒಂದು ಆಚಮನ ಮಾಡುವುದೇ ಎರಡು ರೀತಿ ಮೂರು ರೀತಿ ಮಾಡುತ್ತಾರೆ, ಎಲ್ಲದಕ್ಕೂ ಒಡಕು 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 ರೀತಿಯಾದ ಅಭಿಪ್ರಾಯಗಳಿರುತ್ತೆ. ಆದ್ದರಿಂದ ನಾನು ಈ ಸೀರಿಯಸ್ ಮ್ಯಾಟರ್ಸ್ ಅಲ್ಲಿ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ. ಅದನ್ನು ಅದಕ್ಕೆ ಹೇಳ್ಕೊಳ್ಳಿ. ಇನ್ನು ಇನ್ನು ಯಾವ ಕ್ವಶನ್ಸ್ಗೆ ಆನ್ಸರ್ ಮಾಡಲಿಕ್ಕೆ ನಾನು ಈಗ ಕೇಳಿಬಿಟ್ಕೊಂಡಿದ್ದೇನೆಂದರೆ ಅದು ಕೆಲವು ಈ ಶಾಸ್ತ್ರದಲ್ಲಿ ಇಂಥ ಪದಾರ್ಥ ಬಳಸ್ಬೋದಾ, ಇದು ಬಳಸಬಾರ್ದ, ಹಾಗ ಹೀಗ ಇಂಥ ಒಂದು ಲಕ್ಷಣ ಹೇಳ್ಬೋದು. ಯಾಕಂದರೆ ಸಂತೋಷವಾಗಿ ನಮ್ಮ ಮಿತಿ ಮಿತಿಯಲ್ಲಿರತಕ್ಕಂಥ ಪ್ರಶ್ನೆಗಳಿವು. ಯಾಕಂದರೆ ಯಾರನ್ನು ನೋಯಿಸದೇ ಇರತಕ್ಕಂಥ ಈ ಪ್ರಶ್ನೆಗಳು ನಾವು ಮಾಡಬಹುದು. ಹಾ, ಯಾಕಂದರೆ ನೋಡಿ, ಈ ಪಿತೃಕಾರ್ಯ ಅದಂಥ ಒಂದು ಅದ್ರ ಟೇಸ್ಟ್ ಇದೆ ಅಂತ ಒಂದು ಚಿಕ್ಕದು ಹೇಳ್ತೇನೆ. ನೀವು ಪಿಂಡ ಪ್ರದಾನ ಮಾಡ್ತೀರಲ್ಲಪ್ಪ, ಪಿಂಡ ಪ್ರದಾನ ಮಾಡಿದ ಮೇಲೆ ಸಾಮಾನ್ಯವಾಗಿ ಆ ಗಡಿಬಿಡಿಯಲ್ಲಿ ಓಡೋಗ್ತಾ ಇರುತ್ತದೆಲ್ಲ, ಅದರಲ್ಲಿ ಅಷ್ಟು ಕಾನ್ಸಂಟ್ರೇಷನ್ ಕೊಡಲ್ಲ. ಇವಾಗ ಈ ಚಿಕ್ಕ ಮಕ್ಕಳಿರ್ತಾರೆ, ಅವರಿಗೆ ಊಟಕ್ಕೆ ಹಾಕ್ತೀವಿ, ಹಾಕಿದ ಮೇಲೆ ಕೈ ತುತ್ತೆಲ್ಲ ಹಾಕ್ತಾರೆ ತಾಯಿಂದರು. ಆ ಕೈಗೆ ಈ ಕಲಸಿದ ಅನ್ನ ಎಲ್ಲ ಮೆತ್ತಿಕೊಂಡಿರುತ್ತೆ ಮೆತ್ತಗೆ, ಅದಕ್ಕೆ ಆ ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ. ಆ ತಟ್ಟೆಗೆ ಗಟ್ಟಿಯಾಗಿ ತಿಕ್ಕಿದ್ರೆ ಅದು ಮೆತ್ತಗೆ ಅನ್ನ ಇಷ್ಟು ಮುದ್ದೆ ಬರುತ್ತೆ, ಅದಕ್ಕೋಸ್ಕರ ಕೈ ಹಿಡಿದು ಕಾಯ್ತಾ ಇರ್ತಾರೆ. ಹೌದು, ನಾವು ಚಿಕ್ಕ ಹುಡುಗರಿದ್ದಾಗ ಅದಕ್ಕೋಸ್ಕರ ಕಾಯ್ತಾ ಇದ್ವಿ ನಾವು. ಶ್ರಾದದಲ್ಲೂ ದೇವತೆಗಳು ನಮ್ಮ ಯಾರ್ಯಾರು ಹೋಗಿರ್ತಾರಲ್ಲ ಅದ್ರಲ್ಲಿ ತುಂಬಾ ವರ್ಗವಿರುತ್ತೆ. ಅದರಲ್ಲಿ ಪಿಂಡ ಪ್ರದಾನಾದಿಗಳೆಲ್ಲ ಮಾಡಿದಾಗ ಕೆಲವರಿಗೆ ಕೆಲವು ಕೆಲವು ಸೇರುತ್ತೆ ಅಂತಿರುತ್ತೆ, ಅವರವರು ತಲುಪುತ್ತದು, ಮಿಕ್ಕವರು ತಲುಪಲ್ಲ. ಅದು ಮಾಡಿದ್ರು ಕೂಡ ಅವರು ತಲುಪಲ್ಲ, ಪಾಪ ಕೂತಿರ್ತಾರೆ ಅವರು. ಯಾರು ಮಿಕ್ಕವರು ನಮ್ಮವ್ರ ಜೊತೆಗೆ ಆ ವಂಶದಲ್ಲಿ ಹುಟ್ಟಿದವರು ಇವರು ಕಾದಿರ್ತಾರೆ. ಯಾಕೆ ಎಮೋಷನಲ್ ಆಗ್ತೀರಾ ಅಂದರೆ, ಒಂದು ಸಲ ಆಲೋಚನೆ ಮಾಡ್ಕೊಳ್ಳಿ, ನಿಮಗೆ ಇಫ್ ಎಟ್ ಆಲ್ ಅನ್ನಕ್ಕಿಲ್ಲ, ಬೇಡ ನೀವು ಚೆನ್ನಾಗಿರ್ಬೇಕಲ್ಲ ಅನ್ನಕ್ಕಿಲ್ಲದೆ ಹಸಿವೆ ಏನಿತ್ತು, ಯಾರು ಹಾಕದೆ ಒದ್ದಾಡ್ತಾ ಇರುವಾಗ ನಿಮಗೆ ಸಂಬಂಧಪಟ್ಟಂಥ ಯಾರೋ ಮನೆಯಲ್ಲಿ ದೊಡ್ಡ ಫಂಕ್ಷನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಎಲ್ಲರಿಗೂ ಊಟಕ್ಕೆ ಹಾಕ್ತಾ ಇದ್ದಾರೆ, ಆಗ ನಿಮ್ಮಲ್ಲಿ ಆಸೆ ಬರುತ್ತಲ್ಲ. ಈಗ ಬರಲ್ಲ, ಮನೆಯಲ್ಲೆಲ್ಲ ಸರ್ಪ್ಲಸ್ ಆಗಿರುವಾಗ ಒಬ್ಬರ ಮನೆಗೆ ಹೋಗಿ ಅನ್ನ ಯಾಚನೆ ಮಾಡುವ ಬುದ್ಧಿಯೇ ಬರಲ್ಲ, ಛೇ ಅಂತೀವಿ. ಅನ್ನ ಹೊಟ್ಟೆಗಿಲ್ಲದಿದ್ದಾಗ ಆ ಕಡು ಬಡತನ ಇರುತ್ತಲ್ಲ, ಅದು ಏನು ಬೇಕಾದರೂ ಮಾಡಿಸುತ್ತೆ. ಎಷ್ಟೋ ಜನ ಬಡವರು ಅದು ನೋಡಿದ್ ನಾವು, ಬರ್ತಾರೆ ಚೂರು ಅನ್ನ ಕೊಡ್ತಾರ, ಹೀಯಾಳಿಸಬಾರದವರ. ಹಾಗೆ ನಮ್ಮ ವಂಶದಲ್ಲಿ ಹುಟ್ಟಿದವರು ಕಾದುಕೊಂಡಿರ್ತಾರೆ ಈ ಪಿತೃಪಕ್ಷಕ್ಕಾಗಿ. ಪ್ರತಿ ಸಲ ಶ್ರಾದ್ದ ಮಾಡಿದಾಗ ನಮಗೊಂಚೂರು ಕೊಡ್ತಾರೇನೋ, ಅವರ ಹಸಿವೆ ಇರುತ್ತೆ, ಒದ್ದಾಡ್ತಿರ್ತಾರೆ, ಎಲ್ಲೋ ನರಕದಲ್ಲಿ ಬಿದ್ದಿರ್ತಾರೆ, ಏನಿಲ್ಲ ಎಲ್ಲಿರ್ತಾರೋ ಗೊತ್ತಿಲ್ಲ. ಒಳ್ಳೆ ಪುಣ್ಯ ಮಾಡಿಕೊಂಡು ಅವರವರ ಒಳ್ಳೆ ಶರೀರ ಪಡ್ಕೊಂಡು ಸಾಧನೆ ಮಾಡಿಕೊಂಡು ಅಡ್ಡಿ ಇಲ್ಲ, ಎಲ್ಲೋ ಒದ್ದಾಡ್ತಿರ್ತಾರೆ, ಅವ್ರಿಗೆ ಸಂತೋಷ ಆಗುತ್ತೆ. ಮತ್ತೆ ಅವರಿಗೆ ಈ ಪಿಂಡ ಪ್ರದಾನ ಮಾಡಿರ್ತಿರಲ್ಲ ಡೈರೆಕ್ಟ್ ಅವ್ರು ಸೇರಲ್ಲ, ಅವ್ರಿಗೆ ಸೇರಲ್ಲ, ಅದರಲ್ಲಿ ಡಿವಿಜನ್ಸ್ ಇದೆ. ಹೇಳ್ತಾರೆ ಯಾರು ವಿಶೇಷವಾಗಿರ್ತಕ್ಕಂಥ ಈ ಶ್ರಾದ್ದ ಮಾಡ್ತಿದ್ದೀರಲ್ಲ ನೆನಪಾಗುತ್ತಾ ನಿಮಗೆ, ಅನ್ನ ಭೋಜನ ಪಾತ್ರ ಸುತ್ತು ಚೂರು ಅನ್ನ ನೀರು ಹಾಕಿ ಹೀಗೆ ಸುತ್ತು ಕಟ್ಟಿ ಮುಂದೆ ಹಾಕ್ತಿರಲ್ಲ, ವಿಕಿರಂ ತಾಭ್ಯಸ್ಥ ಪೈತೃಕಂ ಅಂತ ಅನ್ನ ಚೆಲ್ತಿರಲ್ಲ, ಅದರಿಂದ ಕೆಲವರಿಗೆ ತೃಪ್ತಿ ಆಗುತ್ತೆ. ಇವೆಲ್ಲ ಆದ ಮೇಲೆ ಈ ಪಿಂಡ ಪ್ರದಾನ ಮಾಡ್ತೀರಲ್ವ, ಪಿಂಡ ಪ್ರದಾನ ಮಾಡಿದ ಮೇಲೆ ಆ ಪಿಂಡದ ಹಾಕಿದ ಕಡೆ ದರ್ಭೆ ಇರುತ್ತಲ್ಲ, ಆ ದರ್ಭೆಗೆ ಈ ಪಿಂಡ ಕಟ್ಟಿದಂತಹ ವ್ಯಕ್ತಿ, ಅದಕ್ಕೆ ಕಟ್ಟೋದು ನಾವೇ ಕಟ್ಟಬೇಕು, ನಾವೇ ಕಟ್ಟಿದ ಪಿಂಡ ಏನಾಗುತ್ತೆ, ಕೈಗೆಲ್ಲ ಅನ್ನ ಹತ್ತುಕೊಳ್ಳುತ್ತೆ, ಚೆನ್ನಾಗಿ ಅನ್ನ ಹತ್ತುಕೊಳ್ಳುತ್ತೆ. ಆ ಅನ್ನ ಹತ್ತುಕೊಂಡಿದ್ದು ಏನು ಗೊತ್ತಾ, ಆ ಶ್ರಾದ್ದದ ಪಿಂಡದ ಕಡೆಗೆ ದರ್ಭೆಗೆ ಚೂರು ತಿಕ್ಕಬೇಕು, ಅವಘೃಷ್ಯ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಹೇಳ್ತಾರಲ್ಲಿ ಅಂದ್ರೆ ಅಲ್ಲೊಂದು ಶಬ್ದ ಹಾಕ್ತಾರೆ, ಲೇಪ ಭುಜ ಪ್ರಿಯಂತಾಮ್ ಅಂತ. ಅಂತ ಈ ರೀತಿ ಕರವು ಅವಘೃಷ್ಯ ಕಾರಿಕ ಹೇಳ್ತಾ ಹೋಗ್ತಾರೆ. ಅಯ್ಯ ದರ್ಭ ಮೂಲೆ, ಆ ದರ್ಭ ಮೂಲಗಳಲ್ಲಿ ಕೈಯನ್ನ ತಿಕ್ಕರಿ, ಅದರಿಂದ ಏನಾಗುತ್ತೆ ಅಂದರೆ ಆ ಲೇಪ ಕೈಗೆ ಹತ್ತಿದ್ದನ್ನ ತಿನ್ನುವವರು ಇರ್ತಾರೆ. ಅವರು ಶೇರದು, ಅವರು ಶೇರದು ಗೊತ್ತೇ ಇಲ್ಲ ನಮಗೆ. ಶ್ರಾದ್ದದ ಕುರಿತು ಇಂಟ್ರೆಸ್ಟೇ ಇಲ್ಲ, ಗೊತ್ತಿಲ್ಲ. ಇದೆ ಮಾಡ್ತೀವಿ ಗ್ರ್ಯಾಂಡಾಗಿ, ಆ ಸಬ್ಜೆಕ್ಟ್ ತಿಳ್ಕೋಬೇಕೆಂಬ ಇಂಟ್ರೆಸ್ಟ್ ಇಲ್ಲ. ವಿ ಶುಡ್ ನೋ ಎಂಬುದು ಗೊತ್ತಿಲ್ಲ. ಬಡಿದು ಹೇಳೋರು ಯಾರೂ ಇಲ್ಲ ನಮಗೆ. ಅದೇ ನಾವು ಶ್ರಾದ್ದ ಮಾಡಿದ ಕಾಲಕ್ಕೆ ಅಪ್ಪ ಯಾರ್ಯಾರು ಇದ್ದೀರೋ ತೃಪ್ತರಾಗ್ರಿ ಅಂತ ಕೈ ತಿಕ್ಕಿದರೆ ಎಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಮಾಡಬೇಕು ಶ್ರಾದ್ದ, ಅರ್ಥಪೂರ್ಣ ಮಾಡಬೇಕು, ತಿಳ್ಕೊಂಡು ಮಾಡಬೇಕು. ಅರ್ಥವೇ ಗೊತ್ತಿಲ್ಲದೆ ಬರೀ ಶ್ರಾದ್ದ ಏನೋ ಮಾಡಿಕೊಂಡು ಹೋದರೆ ಏನು ಉಪಯೋಗ? ಸರಿ, ನಾನು ಹೆಚ್ಚಿಗೆ ಹೇಳಲ್ಲ, ಯಾಕಂದರೆ ನೀವೆಲ್ಲ ಚೆನ್ನಾಗಿ ಗೊತ್ತಿದ್ದವರು, ನನಗಿಂತ ಚೆನ್ನಾಗಿ ಗೊತ್ತಿದ್ದವರು, ಯಾವಾಗಿಂದ ಶ್ರಾದ್ದಗಳು ಮಾಡ್ತಾ ಇದ್ದವರು ಇವೆಲ್ಲ. ಹೊಸದಾಗಿ ನಿಮಗೆ ಹೇಳಿಕೊಡ್ಬೇಕಾಗಿದೆ ಏನಾಗಿದೆ. ಶ್ರೀನಿವಾಸ ಹೇಳುತ್ತಾರೆ, ದೇವ ಋಷಿಮುನಿಗಳಿಗೆಲ್ಲ ಮುಂದೆ ಬಂದು ಹೇಳುತ್ತಾನೆ ಊಟ ಕಾಲಕ್ಕೆ, ನೀವೆಲ್ಲ ಜ್ಞಾನಪೂರ್ಣರು, ನಿಮಗೇನು ಹೇಳಬೇಕಾಗಿದೆ ಅಂತ. ಆ ಥರ ನಿಮಗೆಲ್ಲ ಗೊತ್ತಿದೆ ವಿಷಯ, ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೆ. ಇನ್ನ ಈ ಶ್ರಾದ್ದ ದಿನ ಕೆಲವೆಲ್ಲ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗ್ರಿ. ಶ್ರಾದ್ದ ಕರ್ತೃಗಳು ಅವರ ನಿಯಮಗಳೇನು? ಶ್ರಾದ್ದ ಕರ್ತೃ ಆದವ ಶ್ರಾದ್ದ ದಿನ, ಆ ಹಿಂದಿನ ದಿನ, ಮಾರನೇ ದಿನ, ಎರಡು ಮೂರು ದಿನ ದೀಕ್ಷಿತನಾಗಿರಬೇಕು. ನಂತರ ಶ್ರಾದ್ದದ ಹಿಂದಿನ ದಿನ, ಆ ದಿನ ಶ್ರಾದ್ದ ದಿನ ಒಪ್ಪತ್ತೆ ಊಟ ಮಾಡಬೇಕು. ನಂತರ ವಿಶೇಷವಾಗಿರತಕ್ಕಂಥ ಶಕ್ತಿ ಇದ್ರೆ ಶ್ರಾದ್ದ ದಿನ ರಾತ್ರಿ ನೀರು ಮಾತ್ರ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲದಿದ್ರೆ ಫಲಾಹಾರ ಮಾಡೋದು ವಾಡಿಕೆಯಲ್ಲಿದೆ, ಮಾಡಬಹುದು. ನಂತರ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಪ್ರಯಾಣ ಮಾಡಬಾರದು, ಪ್ರಯಾಣ ಶ್ರಾದ್ದ ಕಾಲದಲ್ಲಿ ಮಾಡಬಾರದು. ನಂತರ ಇನ್ನೇನು ಮಾಡಬೇಕು, ಏನು ಮಾಡಬಾರದು ಹೇಳ್ತಾರೆ, ಮ್ಲೇಚ್ಛಾದಿಗಳ ಸ್ಪರ್ಶ ಸಂಭಾಷಣೆ ಮಾಡಬಾರದು. ಅದಕ್ಕೆ ಶ್ರಾದ್ದ ಮಾಡಿದ ದಿವಸ ಎಲ್ಲ ಹೊರಗು ಹೋಗದೆ ಮನೆಯಲ್ಲಿರೋದು ಬಹಳ ಉತ್ತಮ, ಘಾತ ಆಗುತ್ತೆ. ಇನ್ನ ಮೇನ್ ಯಾವುದು ಈ ಶ್ರಾದ್ದ ಘಾತ ಯಾವುದರಿಂದ ಆಗುತ್ತೆ ಅಂದ್ರೆ ಹೇಳ್ತಾ ಇದ್ದಾರೆ, ಶ್ರಾದ್ದ ಕಾಲದಲ್ಲಿ ಕೋಪ ಮಾಡಿಕೋಬಾರದು ಹೇಳ್ತಾ ಇದ್ದಾರೆ. ತಾವು ಕಣ್ಣೀರು ಹಾಕಬಾರದು, ಇನ್ನೊಬ್ಬರಿಗೆ ಕಣ್ಣೀರು ಹಾಕಿಸಬಾರದು, ಹೆಚ್ಚು ಮಾತಾಡಬಾರದು, ಬಹಳ ಸ್ವಲ್ಪ ಮಾತಾಡಬೇಕು. ಕೋಪ ಅಂತೂ ಸೂತಕದ ಮೈಲಿಗೆ, ಆ ಶ್ರಾದ್ದ ಕಾಲಕ್ಕೆ ಥಟ್ಟನೆ ಸಿಟ್ಟು ಬಂತ, ಬ್ರಾಹ್ಮಣ ಭೋಜನ ಆಗಿ ಅವ್ರು ಕೈ ತೊಳೆಯುವ ಪರ್ಯಂತ ಸಿಟ್ಟು ಬಂತ, ಸ್ನಾನ ಮಾಡಿಕೊಂಡು ಬರಬೇಕು, ಸೂತಕದ ಮೈಲಿಗೆ ಸಿಟ್ಟು ಬರಬಾರದು. ನಂತರ ಇನ್ನು ಹೇಳ್ತಾ ಇದ್ದಾರೆ, ಶ್ರಾದ್ದ ಕಾಲದಲ್ಲಿ ಸದಾ ಹರಿಸ್ಮರಣೆ ಮಾಡಬೇಕು, ತಟ್ಟೆಯಲ್ಲಿ ಅವತ್ತು ಊಟ ಮಾಡಬಾರದು, ಆ ಮೂರು ದಿನ ಪರಾನ್ನ ಭೋಜನ ಮಾಡಬಾರದು. ಯಾಕೆ ನಿಮಗೆ ಏನು ಕ್ವಶನ್ಸ್ ಇವೆ ಅದು ಮ್ಯಾಕ್ಸಿಮಮ್ ಕ್ವಶನ್ಸ್ ನಾನೇ ಆನ್ಸರ್ ಮಾಡಿಬಿಟ್ಟು ಸರಿ ಹೋಗುತ್ತಲ್ಲ ಅಂತ ಕೊಡ್ತಾ ಇದ್ದೀನಿ. ನಂತರ. ಈ ದಿನ ವಿಶೇಷವಾಗಿ ಅಭ್ಯಂಜನ ಮಾಡಿಕೋಬಾರದು. ಅದಕ್ಕೆ ಪುನರ್ಭೋಜನಂ ಅಭ್ಯಂಜನಂ ಅಂತ. ಶ್ರಾದ್ಧದ ನಂತರ ಸ್ನಾನ ಮಾಡಬಾರದು. ನಂತರ ಇನ್ನು ಹೇಳ್ತಾರೆ ವಿಶೇಷವಾಗಿರತಕ್ಕಂಥ ಶ್ರಾದ್ಧ ಭೋಕ್ತೃಗಳ ನಿಯಮಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಅಂದರೆ ನಮ್ಮ ಮನೆಯಲ್ಲಿ, ಅಂದರೆ ಶ್ರಾದ್ಧ ಕರ್ತೃಗಳಾದವರು ಮನೆಯಲ್ಲಿ ಶ್ರಾದ್ಧ ಮಾಡಿ, ಚಟಕ ಶ್ರಾದ್ಧ ಇರುತ್ತೆ, ಅದನ್ನು ಮಾಡಿ ಮುಗಿಸ್ಬಿಡೋದು. ಆದ ಮೇಲೆ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗುವುದು ಮಾಡಬಾರ್ದು. ಇನ್ನೊಬ್ಬರ ಮನೆಯಲ್ಲಿ ಯಾವುದು ಫಂಕ್ಷನ್ಗೆ ಊಟಕ್ಕೆ ಹೋಗೋದು ಹಾಗೆಲ್ಲ ಮಾಡಬಾರ್ದು. ಇನ್ನು ಶ್ರಾದ್ಧ ಭೋಕ್ತೃಗಳ ನಿಯಮ ಏನು ಅದಕ್ಕೆ ಹೇಳ್ತಾ ಇದ್ದಾರೆ. ಅವರು ವಿಶೇಷವಾಗಿರತಕ್ಕಂಥ ಶ್ರಾದ್ಧದ ಹಿಂದಿನ ದಿನ, ಶ್ರಾದ್ಧದ ದಿನ ಬ್ರಹ್ಮಚರ್ಯದಿಂದಿರಬೇಕು. ನಂತರ ಯದ್ಯಪಿ ಏನು ಶ್ರಾದ್ಧಕ್ಕೆ ಯಾವತ್ತಿನಿಂದ ನಮಗೆ ಆಮಂತ್ರಣ ಹೇಳಿರ್ತಾರೆ ಶ್ರಾದ್ಧಕ್ಕೆ, ಅವತ್ತಿನಿಂದ ಬ್ರಹ್ಮಚರ್ಯದಲ್ಲಿರಬೇಕಂತೆ. ಇವಾಗ ಯಾವುದು ಈ ಪೂರ್ವಭುಕ್ತ ಅಂತ ನೀವು ಕೊಡಿಸ್ತೀರ. ಇವಾಗ ನೀವು ಶ್ರಾದ್ಧಕ್ಕೆ ಅಲ್ಲಿ ದರ್ಭೆ ಬ್ರಾಹ್ಮಣ ಕೊಡಿಸಿದ್ರೆ ಶ್ರಾದ್ಧ ಭಕ್ತಗಳ ನಿಯಮ ದರ್ಭೆ ಬ್ರಾಹ್ಮಣರಿಗೆ ಅನ್ವಯ ಆಗಲ್ಲ. ಶ್ರಾದ್ದಕ್ಕೆ ಊಟಕ್ಕೆ ಹಾಕೋ ಕಾಲಕ್ಕೆ ಬ್ರಾಹ್ಮಣರು ಕೊಡಿಸ್ತೀರಾ ಅಥವಾ ದರ್ಭೆಗಳಿಡ್ತೀರಾ ಅಂತ ಪ್ರಶ್ನೆ. ಹೌದು ತಾನೆ, ದರ್ಭೆಗಳನ್ನಿಟ್ಟು ಮಾಡಿದ್ರ ಅದಕ್ಕೆ ನಿಯಮಗಳೇನು ಬೇಕಾಗಿಲ್ಲ. ಅಲ್ಲಿ ದರ್ಭೆ ಕೊಡುತ್ತಾದ್ದರಿಂದ ದರ್ಭೆ ಎಲ್ಲ ನಿಯಮಗಳು ಸರಿ ಅನ್ವಯ ಆಗುತ್ತೆ. ಮನುಷ್ಯರು ಕೂತ್ರೇ ನಿಯಮಗಳು ಪ್ರಾಬ್ಲಮ್. ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಯಾವತ್ತು ಶ್ರಾದ್ದ ಅಂತಾದರೆ ಆ ಬ್ರಾಹ್ಮಣರು ಒಪ್ಕೋಬೇಕಾದ್ರೆ ಮೊದಲೇ ಹೇಳಬೇಕಾ, 1 ತಿಂಗಳು 2 ತಿಂಗಳು ಮೊದಲು ಅಥವಾ 15 ದಿವಸವೋ ಎಷ್ಟು ದಿವಸವೋ ಮುಂಚೆನೆ ಹೇಳಬೇಕಾ ಬ್ರಾಹ್ಮಣರಿಗೆ? ಇದಕ್ಕೆ ಹೇಳ್ತಾರೆ, ಇದು ನಂದಲ್ಲ, ನೀವು ಬೇಕಾದ್ರೆ ಆ ಪುಸ್ತಕನೂ ಸಿಗುತ್ತೆ, ನಾ ಪುಸ್ತಕದಲ್ಲಿ ಹೇಳ್ತಾ ಇದ್ದೀನಿ, ನನ್ನ ತಲೆ ಇದಲ್ಲ. ನಮ್ಮ ಒಳ್ಳೆ ಮಾನ್ಯರಾಗಿರತಕ್ಕಂಥ ವಿಶ್ವನಂದನ ತೀರ್ಥರು ಅವರು ಪಿತೃಯಜ್ಞ ಅಂತ ಪುಸ್ತಕ ಕೊಟ್ಟಿದ್ದಾರೆ, ಅದರಲ್ಲಿದೆ ನೋಡ್ಕೊಳ್ಳಿ, ಚೆನ್ನಾಗಿ ಹೇಳಿದ್ದಾರೆ. ಶ್ರಾದ್ದ ಭೋಕ್ತವ್ಯ ನಿಯಮ ಅಂತವರೇ ಕೊಟ್ಟಿದ್ದಾರೆ, ಒಟ್ಟು ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲೇನು ಹೇಳ್ತಾರೆ ನಾನು ಅದನ್ನೇ ಓದ್ತೇನೆ. ಮತ್ತು ನನ್ನ ತಲೆ ಮೇಲೆ ಯಾಕ್ರಿ ಆಚಾರ್ಯ ಹೀಗೆ ಹೇಳ್ತಾರೆ, ನನಗೆ ಯಾಕೆ? ಮೊದಲೇ ನಂಗೆ ಒಗ್ಗರಣೆ ಜಾಸ್ತಿ. ಶ್ರಾದ್ದ ಭೋಕ್ತರು ಶ್ರಾದ್ದದ ಹಿಂದಿನ ದಿನ ಹಾಗೂ ಶ್ರಾದ್ದದ ದಿನ ಬ್ರಹ್ಮಚರ್ಯದಿಂದ ಇರಬೇಕು. ಇಲ್ಲದಿದ್ದರೆ ಏನಾಗುತ್ತೆ? ಶ್ರಾದ್ದ ಘಾತ ಆಗುತ್ತೆ. ನಂತರ ಹೇಳ್ತಾರೆ ವಸ್ತುತಸ್ತು ಅಂದರೆ ರಿಯಲ್ ಆಗಿ ಇನ್ನೇನು ಅಂದರೆ ಆಸ್ ಪರ್ ಫ್ಯಾಕ್ಟ್ ಏನು ಅಂದರೆ ಶ್ರಾದ್ದದ ಆಮಂತ್ರಣವನ್ನು ಒಪ್ಪಿಕೊಂಡ ದಿನದಿಂದ, ಯಾವತ್ತಿಂದ ಶ್ರಾದ್ದದ ಆಮಂತ್ರಣ ಒಪ್ಪಿಕೊಂಡಿರ್ತಾರಲ್ಲ ಅವತ್ತಿನಿಂದ ಶ್ರಾದ್ದ ದಿನದ ಪರ್ಯಂತರವು ಬ್ರಹ್ಮಚರ್ಯದಿಂದ ಇರಬೇಕು. ಇದು ಸಾಧ್ಯವಾಗದೇ ಇರುವುದರಿಂದ ಆಮಂತ್ರಣ ಕೊಡುವವರು ಶ್ರಾದ್ದದ ಹಿಂದಿನ ದಿನ ಆಮಂತ್ರಣ ಕೊಡಬೇಕು. ಹೌದು, ಈ ಬೆಂಗಳೂರಂತ ಮೇಲಲ್ಲಿ ಶ್ರಾದ್ದದ ಹಿಂದಿನ ದಿನ ಆಮಂತ್ರಣ ಕೊಟ್ಟರೆ ಸಿಗ್ತಾರ ಬ್ರಾಹ್ಮಣರು? ಸಿಗೋದಿಲ್ಲ, ಮೊದಲೇ ಕೊಡಬೇಕು. ಮತ್ತೆ ಅದಕ್ಕೆ ಎಲ್ಲ ತೊಂದರೆಗಳನ್ನ ನೋಡಿ ನಮ್ಮಲ್ಲಿ ಹಿರಿಯರು ಸ್ವಲ್ಪ ಆಲೋಚನೆ ಮಾಡಿ ಮಾಡಿದ್ರು. ಏನು ಈ ಹೋದಾಗ ಏನು ವಿಶೇಷವಾಗಿರತಕ್ಕಂಥ ಈ ಮಾಸಿಕ, ಮೊದಲನೇ ಮಾಸಿಕ ವರ್ಷದ ವೈದಿಕ ಆಗಲಿ, ಪ್ರತಿ ತಿಂಗಳು ತಿಂಗಳು ಮಾಡತಕ್ಕ ಶ್ರಾದ್ದದಲ್ಲೇ ಆಗಲಿ, ನಿಜವಾಗಿ ಆದರೆ ಬ್ರಾಹ್ಮಣ ಕುಡಿಸಿಟ್ಟೇ ಮಾಡಬೇಕು. ಆದರೆ ಅಲ್ಲಿ ನಾನಾ ಲೋಪಗಳು ಬರಲಿಕ್ಕೆ ಅವಕಾಶ ತುಂಬ ಇರುತ್ತೆ, ಗೊತ್ತಿದ್ದೋ ಗೊತ್ತಿಲ್ಲದ್ದೇನು. ಅಂತಹ ಕಾಲಕ್ಕೆ ಶ್ರಾದ್ದಘಾತ ಆಗಿಬಿಟ್ರೆ, ಅದಕ್ಕಿಂತ ದರ್ಭೆಗಿಟ್ಟು ಶ್ರಾದ್ದ ಮಾಡಿ ಅಲ್ಲಿ ಏನು ಕೊಡಬೇಕೋ ಎಲ್ಲ ಕೊಟ್ಟು ಹಾಗೂ ನಮ್ಮ ಪಿತೃಗಳಿಗೆ ಸೇರುತ್ತೆ. ಆದಮೇಲೆ ಬ್ರಾಹ್ಮಣ ಕರೆಸಿಕೊಟ್ರೆ ಅವ್ರಿಗೂ ಈ ರಿಸ್ಟ್ರಿಕ್ಷನ್ಸ್ ಇರಲ್ಲ, ಅವರು ಲಕ್ಷಣ ಊಟ ಮಾಡ್ಕೊಂಡು ಹೋಗ್ತಾರೆ, ಪದಾರ್ಥಗಳು ಬ್ರಾಹ್ಮಣರಿಗೆ ಸೇರುತ್ತೆ, ಸಂತೋಷವಾಗಿರ್ಬೋದಲ್ಲ. ಅದಕ್ಕೆ ಇಷ್ಟೆಲ್ಲ ಹೇಳಿದ್ದಲ್ಲಿ ನಿಮ್ಮಿಷ್ಟ, ಯಾಕಂದರೆ ನೀವೆಲ್ಲ ಜ್ಞಾನಿಗಳು, ನಿಮ್ಮ ನಿಮ್ಮ ತಕ್ಕಂತೆ ನೀವು ಮಾಡಿಕೊಳ್ಳುವವರಾದ್ದರಿಂದ ಹೆಚ್ಚಿಗೆ ನಾನು ಹೇಳಲಿಕ್ಕೆ ಐ ಶುಡ್ ನಾಟ್ ಇಂಟರ್ಫಿಯರ್ ಮಚ್, ಹೌದಲ್ವ? ಯಾಕಂದರೆ ಇಷ್ಟು ಹೇಳಿರ್ತೀವಿ, ಯಾಕಂದ್ರೆ ನಮ್ಮ ತಂದೆ ನಮ್ಮ ತಾಯಿ ಯಾರ್ಯಾರು ಹೋದ್ರು ಅದು ಹೋದ ಕಾಲಕ್ಕೂ ನಂತರ ಕಾಲಕ್ಕೂ ಶ್ರಾದ್ದಕ್ಕೂ ನಾವು ದರ್ಭೆ ಇಟ್ಟೇ ಮಾಡ್ತೀವಿ. ಯಾಕೆ? ನಮ್ಮ ಸೇಫ್ಟಿ ಮುಖ್ಯ, ನಮ್ಮ ಹೋದವರಿಗೆ ಮುಖ್ಯ. ಯಾಕೆ? ನಮ್ಮ ತಾತನ ಕಾಲದಲ್ಲಿ ಹಾಗಾಯಿತು. ನಮ್ಮ ತಾತಂದು ಹದಿಮೂರು ದಿನ ಕಾರ್ಯ ಎಲ್ಲ ಮುಗೀತು, ಆಯ್ತಪ್ಪ ಅಂತ ಉಸಪ್ಪ ಅಂತ ಕೂತ್ರೆ ಅವತ್ತು ರಾತ್ರಿ ನಮ್ಮ ಅಜ್ಜಿಗೆ ಸ್ವಪ್ನ, ನಂಗೇನು ತಲುಪಿಲ್ಲ ಇಲ್ಲೇ ಕೂತಿದ್ದೇನೆ ನಾನು ಅಂತ. ಏನು ಮಾಡಬೇಕು? ಅವಾಗ ಅವರು ಗುರುಗಳು ಕಾಶಿಯಿಂದ ಬಂದಿದ್ರು, ಅವರು ಗೌತಮಾಚಾರ್ಯರು, ಮತ್ತು 13 ದಿನ ಕಾರ್ಯ ಎಲ್ಲ ಮಾಡಿಸಿ ಅವತ್ತೇ ಮಾಡಿಸಿದ್ರು. ಯಾವುದು ವಿಶೇಷವಾಗಿ ಆ 13 ದಿನ ಮೊದಲು ಸಲ ಮಾಡಿದಾಗ ಈ ಎಲ್ಲ ಬ್ರಾಹ್ಮಣರು ಕೂಡಿಸಿಟ್ಟೇ ಮಾಡಿದ್ರು. ಅದಕ್ಕೆ ಮತ್ತು ಹೇಳಿ ಬೇಡ, ನಾನು ಬ್ರಾಹ್ಮಣ ಕೂಡಿಸೋದು ಬೇಡ ಅಂತ ಹೇಳಲ್ಲ, ಎಲ್ಲೊಂದು ಲೋಪ ಆಗತ್ತೆ ಆ ರೀತಿ ಬೇಡ, ಬ್ರಾಹ್ಮಣರಿಗೆ ಕೊಡೋದು ಕೊಡೋಣ, ಅವ್ರ ಹೊಟ್ಟೆಯಲ್ಲಿ ಊಟ ಹೋಗ್ಲಿ, ಅವ್ರು ಕೊಡೋ ದಾನ ಅವ್ರ ಕೈಗೆ ಹೋಗ್ಲಿ, ಈ ಒಂದು ನಿಯಮ ಏನೋ ಅವ್ರಿಗೆ ಕೊಡೋದು ಬೇಡ, ಅವರು ಪಾಪ ಮನುಷ್ಯರೇ ಏನು ತೊಂದರೆಗಳಿರುತ್ತೆ ಅಂತ ಹೇಳಿ ಅವರು ದರ್ಭೆ ಕೂಡಿಸಿಟ್ಟು, ದರ್ಭೆಯಲ್ಲಿ ವಿಶೇಷವಾಗಿ ಎಲ್ಲ ಏನು ಚಟಕ ಶ್ರಾದ್ದ ಮಾಡ್ತೀವಲ್ಲ ಮಾಡಿಸಿ ಪುನಃ ಆ ದಾನಗಳೆಲ್ಲ ಬ್ರಾಹ್ಮಣರಿಗೆ ಕೊಡಿಸಿದರು. ಬ್ರಾಹ್ಮಣರು ಊಟ ಆಯಿತು, ಯಾರಿಗೂ ಊಟ ಏನು ಬಿಟ್ಟಿಲ್ಲ. ಆಮೇಲೆ ಏನು ದಾನ ಕೊಡಬೇಕು ಬ್ರಾಹ್ಮಣರಿಗೆ ಪ್ರತ್ಯೇಕ ಕೊಟ್ಟಾಯಿತು. ಕೊಟ್ಟ ದಿನ 13ನೇ ದಿನ ವಿಶೇಷವಾಗಿ ನಮ್ಮ ಅಜ್ಜಿಗೆ ಸ್ವಪ್ನ, ನಾನು ಹೊರಡುತ್ತೇನೆ ನನಗೆಲ್ಲ ತಲುಪಿದೆ ಅಂತ ಹೋಗ್ತಾನೆ. ಅದರಿಂದ ನಾನು ಹೇಳೋದು ಎಲ್ಲ ಕಡೆ ಶ್ರಾದ್ದಘಾತ ಆಗುವಂತ ತೊಂದರೆಗಳು ಆಗೇ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆಗೋ ಅವಕಾಶಗಳಿವೆ, ಅದಕ್ಕೆ ಅವಕಾಶ ಕೊಟ್ಟು ರಿಸ್ಕ್ ತಗೊಂಡು ಯಾಕೆ ಮಾಡ್ಕೊಳ್ತೀವಿ ಅಂತ ನಮ್ಮ ಹಿರಿಯರು ನಮ್ಗೆ ಹೇಳಿದ್ದರಿಂದ ನಾವು ಹಾಗೆ ಮಾಡ್ಕೊಳ್ತೀವಪ್ಪ. ಯಾಕಂದ್ರೆ ನಿಮಗೆಲ್ಲ ಎಲ್ಲ ಗೊತ್ತಿದ್ದವರೇ ಪ್ರವಚನ ಕೇಳ್ತಿರ್ತೀರ, ನಾವು ಒಂದು ಕಡೆ ಒಬ್ರು ಹೇಳ್ತಿರ್ತೀವಿ, ನೀವು 20 ಕಡೆ ಪ್ರವಚನ ಕೇಳತಕ್ಕಂಥವ್ರು ಎಲ್ಲ ನಮಗೆ, ನಾವು ಒಂದು ಪಲ್ಯ ಒಂದು ಸಾರು ಒಂದು ಅನ್ನ ತಿಮ್ಮವ್ರು, ನಿಮ್ಗೆ 20 ಪಲ್ಯ 20 ಹುಳಿ 20 ಸಾರು 20 ಪ್ರವಚನ ಇರುತ್ತೆ, 20 ಜ್ಞಾನ ನಿಮಗಿರುತ್ತೆ, ಅದರಿಂದ ಹೆಚ್ಚಿಗೆ ಹೇಳಲಿಕ್ಕೆ ನಂಗೆ ಆಗಲ್ಲ. ಆದ್ರೆ ಇಲ್ಲಿದ್ದಂತೆ ಸ್ವಲ್ಪ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೆ. ಇನ್ನ ಮತ್ತು ಕರ್ತೃ ಹೇಗೆ ಸಿಟ್ಟು ಮಾಡ್ಕೋಬಾರ್ದು, ಭೋಕ್ತೃ ಆದವರು ಸಿಟ್ಟು ಮಾಡ್ಕೋಬಾರ್ದು. ಆ ಬಡಿಸೋ ಕಾಲಕ್ಕೆ ಪಾಪ ಇವ್ರು ಸಾರು ಕೇಳಿರ್ತಾರೆ, ಆ ಬಡಿಸೋರು ಆಚೆ ಹೋಗಿರ್ತಾರೆ, ಸಾರು ಬಂದಿರಲ್ಲ, ಸಿಟ್ಟು ಮಾಡ್ಕೊಂಡು ಹೋದ್ರು ಅದು ಮಾಡಬಾರ್ದು. ಎಲ್ಲ ಶ್ರಾದ್ದ ಕಾಲದಲ್ಲಿ ಆದಷ್ಟು ಸ್ವರಿಸ್ಮರಣೆ ಮಾಡ್ತಾ ಇರಬೇಕು ಅಂತ ವಿಶೇಷವಾಗಿ ಶ್ರಾದ್ದ ಭೋಕ್ತೃವಿನ ನಿಯಮಗಳು ಹೇಳ್ತಾ ಬರ್ತಾ ಇದ್ದಾರೆ. ಇನ್ನ ಅಡುಗೆಯ ನಿಯಮಗಳು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ನೀವು ಕೇಳಿ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ, ಹೇಳೋ ಅಂತ ಧರ್ಮನ ಹೇಳ್ತಾ ಇದ್ದೀನಿ. ಇಲ್ಲಿ ಹೇಳ್ತಾ ಇದ್ದಾರೆ, ಅಕ್ಕಿ ಗೋಧಿ ಉದ್ದಿನ ಬೇಳೆ ಹೆಸರು ಬೇಳೆ ಇವು ವಿಹಿತ. ಗೋಧಿಯಿಂದ ಪಿತೃಗಳಿಗೆ 1 ವರ್ಷ ತೃಪ್ತಿ ಆಗುತ್ತೆ, ಉದ್ದಿನ ಬೇಳೆಯಿಂದ 6 ತಿಂಗಳು ತೃಪ್ತಿ ಆಗುತ್ತೆ, ಹೆಸರು ಬೇಳೆಯಿಂದ 3 ತಿಂಗಳು ತೃಪ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಗಿ ಜೋಳ ತೊಗರಿ ಬೇಳೆ ಇವು ನಿಷಿದ್ಧ. ಇನ್ನ ಕಡಲೆ ಬೇಳೆ ಕೃತಕೃತ ಅಂದ್ರೆ ಹಾಗು ಹೀಗು ಅಂತಿದೆ, ಆದ್ರೆ ಅವರ ನಿರ್ಣಯ ಕೊಡ್ತಾರೆ, ಬಿಡುವುದು ಒಳ್ಳೇದು ಅಂತ. ಕಡಲೆ ಬೇಳೆ ತಂಟೆಗೆ ಹೋಗಬೇಡಿ ಅಂತ ಹೇಳ್ತಾರೆ, ಸರಿ. ಆದ್ರೆ ಈ ತೊಗರೆ ಬೇಳೆ ತಂಟೆಗೆ ಬಂದಾಗ ಅದು ಪ್ರಶ್ನೆಯಲ್ಲಿ ಹುಟ್ಟುತ್ತೆ. ಸರಿ, ಶ್ರಾದ್ದ ಕಾಲಕ್ಕೆ ಅಲ್ಲಿ ದರ್ಭೆ ಇಡ್ತೀವಿ, ಆದ್ದರಿಂದ ತಿಂಬೋರಿಗೇನು ಪ್ರಾಬ್ಲಮ್ ಇರಲ್ಲ. ಕೃಷ್ಣಾರ್ಪಣ ಅಂದಾಗ ಅವ್ರು ಹೇಗಾಗಿ ಹೇಗಿದ್ರು ದರ್ಭೆ ಸ್ವೀಕಾರ ಮಾಡ್ತಾರೆ ದೇವತೆಗಳಾದ್ರಿಂದ, ಅವ್ನು ಮಾತಾಡಲ್ಲ. ಈ ಪ್ರತ್ಯಕ್ಷ ಮಾಮೂಲು ಭೂರಿ ಭೋಜನಕ್ಕೆ ಅಂತ ಬಂದಿರ್ತಾರಲ್ವಾ, ಆ ಭೂರಿ ಭೋಜನಕ್ಕೆ ಅಂತ ಬಂದಾಗ ಅವರಿಗೆ ತೊಗರಿ ಬೇಳೆ ಇತ್ಯಾದಿಗಳೆಲ್ಲ ಬಳಸ್ಬೇಕೋ ಇಲ್ವೋ ಅಂತ ಹೇಳಿದ್ರೆ ಅವರ ನಿರ್ಣಯಗಳೇ ಕೊಡ್ತಾ ಬರ್ತಾ ಇದ್ದಾರೆ. ಅದಕ್ಕೂ ಹೀಗೆ ಮಾಡುವುದು ಉತ್ತಮ ಅಂತ ಅವರು ಕೊಡ್ತಾ ಇದ್ದಾರೆ. ನಂತರ ಶ್ರಾದ್ದದ ಅಡುಗೆಗೆ ಯಾವ ಕಾಯಿ ಪಲ್ಯ ಬರುತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ. ಮೆಣಸಿನಕಾಯಿ, ಹುಣಸೆ ಹಣ್ಣು, ಮೆಂತ್ಯ, ಕೊತ್ತಂಬರಿ ಬೀಜ, ಯಾಲಕ್ಕಿ, ಲವಂಗ ಮೊದಲಾದ ಸುವಾಸನೆ ದ್ರವ್ಯಗಳು, ಅರಿಶಿಣ ಇವುಗಳು ಬರಲ. ನಂತರ ಯಾಕಂದ್ರೆ ಇವತ್ತು ಸ್ವಲ್ಪ ಪೇಷನ್ಸ್ ಇಂದ ನೀವು ಕೇಳಬೇಕು, ನಾನು ಇವತ್ತು ಕ್ಲೋಸ್ ಮಾಡ್ತೇನೆ, ಆದರೆ ಇವತ್ತು ಗರುಡ ಪುರಾಣ ನಿಲ್ಲಿಸ್ತೇನೆ, ಆದ್ದರಿಂದ ಇವತ್ತೆಲ್ಲ ಹೇಳಿಬಿಟ್ಟು ನಿಮಗೆಲ್ಲ ತಲೆಯಲ್ಲಿ ಜ್ಞಾನ ತುಂಬಿಬಿಟ್ರೆ ನಾನು ನಾಳೆದು ಪ್ರಶಾಂತವಾಗಿರ್ಬೋದು ಅಂತ ಮಾಡ್ತಾ ಇದ್ದೇನೆ. ಸ್ವಲ್ಪ ಒಂದು 10 ನಿಮಿಷದಲ್ಲಿ ಪೂರ್ಣಗೊಳಿಸ್ತೇನೆ. ಅರಿಶಿಣ ಇವೆಲ್ಲ ಬರಲ್ಲ. ಇನ್ನ ಒಟ್ಟಿನಲ್ಲಿ ಹೇಳ್ತಾ ಇದ್ದಾರೆ, ಕೆಲವೊಂದು ಕಾಯಿ ಪಲ್ಯ ಬಿಟ್ಟು ಶಾಖವ್ರತದಂತೆ ಮಾಡಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಏನೇನು ಬರುತ್ತೆ ಹೇಳ್ತಾ ಇದ್ದಾರೆ. ಗೆಡ್ಡೆ, ಗೆಣಸುಗಳು, ಬಾಳೆದಿಂಡು, ಬಾಳೆಕಾಯಿ, ಸೌತೆಕಾಯಿ, ಹಾಗಲಕಾಯಿ, ಮಾವಿನಕಾಯಿ, ನೆಲ್ಲಿಕಾಯಿ, ಹಲಸಿನಕಾಯಿ, ತೆಂಗಿನಕಾಯಿ ಇವುಗಳೆಲ್ಲ ಶ್ರೇಷ್ಠ. ಹಾ, ನಂತರ ಕೊತ್ತಂಬರಿ ಸೊಪ್ಪು ಬರುತ್ತೆ. ಇನ್ನ ಕೆಲವರು ಪ್ರಶ್ನೆ ಇರುತ್ತೆ, ಆಲೂಗಡ್ಡೆ ಬರುತ್ತಾ ಇಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಆಲೂಗಡ್ಡೆ ಬರೋದಿಲ್ಲ, ಪಡವಲಕಾಯಿ ಬರಲ್ಲ, ಅದು ಬಿಡೋದು ಒಳ್ಳೇದು ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕರಿವೇವು ಬರಲ್ಲ, ಹುರುಳಿಕಾಯಿ, ಬೂದು ಗುಂಬಳಕಾಯಿ ಇತ್ಯಾದಿಗಳೆಲ್ಲ ಬರಲ್ಲ ಅಂತ ಸ್ಪಷ್ಟ ಹೇಳ್ತಾ ಇದ್ದಾರೆ. ಒಂದು ನಿಮಿಷ ಬನ್ನಿ. ಹಾಗೆ ಈ ವಿಶೇಷವಾಗಿರತಕ್ಕಂಥ ಕೆಲವು ಯಾವುದಾದ್ರೆ ನಿಷಿದ್ಧ ಅಂತಿರ್ತಾರೆ, ಅದು ಯಾವುದು ಸ್ಪರ್ಶ ಆಗಬಾರದು ಅಂತ ಎಲ್ಲ ವಿಸ್ತಾರಗಳನ್ನು ಇಲ್ಲಿ ಕೊಡ್ತಾ ಬರ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ನಂತರ ಕೆಲವೆಲ್ಲ ಸ್ವಲ್ಪ ಹೇಳ್ತಾ ಬರ್ತೀನಿ, ಕೇಳಿ ಬಿಟ್ಟು ಬಿಡಿ ಬೇಕಾದ್ರೆ. ಏನಾದ್ರಲ್ಲಿ ಸಿಹಿ ಕುಂಬಳ, ಹಲಸಂದೆ, ದಪ್ಪ ಮೆಣಸಿನಕಾಯಿ, ಯಾಕಂದ್ರೆ ಇಷ್ಟೆಲ್ಲ ಹೇಳೋರು ನಮ್ಗೆ ಸಿಗಲ್ಲ. ನಮ್ಮ ವಿಶ್ವನಂದನ್ ತೀರ್ಥರು ಚೆನ್ನಾಗಿ ಪಿತೃಯಜ್ಞ ಎಂಬ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಅದನ್ನ ಇದ್ದದ್ದನ್ನು ನೋಡಿ ಹೇಳಿದ್ರೆ ಅವರು ಪುಸ್ತಕ ಬರೆದದ್ದಕ್ಕೂ ಸಾರ್ಥಕ, ನೀವು ಕೇಳಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಎಲ್ಲ ಪಟ್ಟಿ ಹೇಳ್ತಾ ಇದ್ದೀನಿ ಇಲ್ಲಿ. ಇನ್ನ ದಪ್ಪ ಮೆಣಸಿನಕಾಯಿ ಬರಲ್ಲ, ಬೆಂಡೆಕಾಯಿ ಬರಲ್ಲ, ಗೋವರ್ಧನಕಾಯಿ ಬರಲ್ಲ, ಬಟಾಣಿ ಬರಲ್ಲ, ಹೀರೆಕಾಯಿ ಬರಲ್ಲ, ಸೊಪ್ಪುಗಳು ಬರಲ್ಲ. ನಂತರ ಶ್ರಾದ್ದದ ಅಡುಗೆಗೆ ಹಣ್ಣು ಯಾವುದ್ಯಾವುದು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಹೇಳ್ತಾ ಇದ್ದಾರೆ, ಬಾಳೆಹಣ್ಣು, ಮಾವಿನ ಹಣ್ಣು, ಹಲಸಿನ ಹಣ್ಣು, ಕರಬೂಜ, ಅಕ್ರೋಟ ಅಂದ್ರೆ ಅಕ್ರೋಟ ಅಂತ ಕರಿತೀರಲ್ಲ, ದ್ರಾಕ್ಷಿ ಹಣ್ಣು, ನೇರಳೆ ಹಣ್ಣು ಇವುಗಳು ಶ್ರೇಷ್ಠ. ಇನ್ನ ಕಿತ್ತಳೆ ಹಣ್ಣು ಬರುತ್ತೆ, ಮೂಸಂಬಿ, ಚಕೋತ ಅಂದ್ರೆ ಬೀಜವೇ ಪ್ರಧಾನವಾಗಿರತಕ್ಕಂತಹ ದಾಳಿಂಬೆ, ಸೀತಾಫಲ, ಸೀಬೆ ಇವುಗಳು ನಿಷಿದ್ಧ. ಒಣ ದ್ರಾಕ್ಷಿ, ಖರ್ಜೂರ ಬರುತ್ತೆ. ಇನ್ನ ಶ್ರಾದ್ದಕ್ಕೆ ಗೋಡಂಬಿ, ಬಾದಾಮಿ, ಅಂಜೂರ, ಗಸಗಸೆ, ಇಂಗು ಬರಲ್ಲ. ನಂತರ ಶ್ರಾದ್ದದ ದಿನದಲ್ಲಿ ವಿಶೇಷವಾಗಿ ಎಣ್ಣೆ ಅಥವಾ ತುಪ್ಪದಲ್ಲಿ ಕರಿದ ಭಕ್ಷ್ಯಗಳನ್ನು ಪಾಯಸವನ್ನ ಮಾಡಲೇಬೇಕು ಅಂತ, ಕರೆದು ಮಾಡಬೇಕಂತೆ. ಅಲ್ಲಿ ಕರೀತಾ ಇದ್ರೇ ಅವರಿಗೆ ವಿಶೇಷವಾಗಿ ಪ್ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಅದು ನೋಡಿ, ಕಡಲೆ ಎಣ್ಣೆ ಪ್ರಶಸ್ತ ಅಲ್ಲ, ಕೊಬ್ಬರಿ ಎಣ್ಣೆ ಶ್ರೇಷ್ಠ ಅಂತ ಹಾಕ್ತಾ ಇದ್ದಾರೆ. ಇನ್ನ ಕೆಲವರು ಪಾಪ ಸ್ವಲ್ಪ ಅವತ್ತು ಅವಸರ ಅವಸರ ಆಗುತ್ತೆ, ಅದ ಕಾರಣ ಸ್ವಲ್ಪ ಮುಂಚೆ ಮಾಡೋಣ ಅಂತ ಸ್ವಲ್ಪ ಟೈಮ್ ಸೇವಿಂಗ್ ಫ್ಯಾಕ್ಟರ್ ಹೋಗ್ತಿರ್ತಾರೆ. ಅದ್ ಹೇಳ್ತಾರೆ, ಶ್ರಾದ್ದಕ್ಕೆ ಮಾಡುವ ಭಕ್ಷ್ಯ ಆಗಲಿ, ಅದಕ್ಕೆ ಬೇಕಾದ ಹೂರಣ ಆಗಲಿ ಹಿಂದಿನ ದಿನ ಮಾಡಿ ಇರಬಾರದು. ಹಿಂದಿನ ದಿನ ವಡೆ ಬೇಳೆ ಮೊದಲಾದ್ದನ್ನು ತಿರುವಿಡಬಾರದು. ಮತ್ತೆ ಹೇಗೆ, ಅವತ್ತೇ ತಿರುಕೋಬೇಕು, ಅದರಬಹುದು. ನಂತರ ಹೇಳ್ತಾರೆ, ಕಾಯಿ ಪಲ್ಯವನ್ನು ಸಹ ಹಿಂದಿನ ದಿನ ಹೆಚ್ಚಿಡಬಾರದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದೇ ಹೇಳಿದ್ದಾರೆ ಕೇಳಿ, ಬೇಕಾದರೆ ಹಿಡ್ಕೊಳ್ಳಿ, ಇಲ್ಲ ನಿಮ್ಮ ಇಷ್ಟ. ಹೇಳೋದು ನನ್ನ ಧರ್ಮ. ಯಾಕೆ ಪ್ರವಚನಕ್ಕೆ ನಾನು ಕರೆದದ್ದಕ್ಕೆ, ನಾನು ದೊಡ್ಡವರು ಹೇಳಿದ್ದನ್ನು ನಿಮ್ಮ ಮುಂದೆ ಓದಿಬಿಟ್ರೆ, ಊದೋ ಶಂಖ ಓದಿಬಿಟ್ರೆ ದೇವರ ಪೂಜೆ ಯಾವಾಗ ಆಗಲಿ ಅಂತ ಆಗುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ ನಾನು, ಕಾಯಿ ಪಲ್ಯವನ್ನು ಸಹ ಹಿಂದಿನ ದಿನ ಹೆಚ್ಚಿಡಬಾರದು. ಅದಕ್ಕೆ ಹೇಳ್ತಾ ಇದ್ದಾರೆ, ಶ್ರಾದ್ದದ ದಿನವೂ ಸಹ ಸ್ನಾನಕ್ಕೆ ಮುಂಚೆ ಕಾಯಿ ಪಲ್ಯ ಹೆಚ್ಚಿಡಬಾರದು. ಇದಕ್ಕೆ ಹೇಳ್ತಾ ಇದ್ದಾರೆ, ಬ್ರಾಹ್ಮಣ ಭೋಜನಕ್ಕೆ ಮುಂಚೆ ಕಾಯಿ ಪಲ್ಯದ ಸಿಪ್ಪೆಗಳನ್ನ ಆಚೆ ಬಿಸಾಡಬಾರದು. ಸರಿ, ಈಗ ಚರ್ಚೆಗಳು ಬರ್ತಾ ಇದೆಯಲ್ಲ, ಶ್ರಾದ್ದ ಯಾರು ಮಾಡಬೇಕು, ಶ್ರಾದ್ದ ಕರ್ತೃಗಳ ಒಂದು ಹೇಗೆ ಯಾರು ಮಾಡಬೇಕು ಏನು ಇಂಥದ್ದು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಚೆನ್ನಾಗಿ ಪಾಪ ಅವರು ತುಂಬ ಹೇಳ್ತಾ ಬರ್ತಾ ಇದ್ದಾರೆ ಇಲ್ಲಿ. ಶ್ರಾದ್ದದ ಅಡುಗೆ ಕರ್ತೃ ತಾನಾಗಲಿ ಮಾಡಬಹುದು, ತನ್ನ ಹೆಂಡತಿಯಾಗಲಿ ಮಕ್ಕಳಾಗಲಿ ಮಾಡಬಹುದು, ತನ್ನ ಗೋತ್ರದವರು ಮಾಡಬಹುದು, ಅಡುಗೆಯವರು ಯೋಗ್ಯರಾದವರು ಸಿಕ್ಕರೆ ಅವರು ಮಾಡಬಹುದು ಅಂತ ನಾನು ಸ್ವಲ್ಪ ಸಂಕೋಚ ಮಾಡಿ ಕೊಡ್ತಾ ಇದ್ದೇನೆ. ಅವರು ಹೇಳಿದ್ದನ್ನು ನಾನು ಪೂರ್ಣ ಓದ್ತಾ ಇಲ್ಲ, ಅಂದರೆ ಅವ್ರು ಕೊಡ್ತಾರೆ ಅಡಿಗೆ ಮಾಡುವವರ ಲಕ್ಷಣ ಏನು, ಮಿನಿಮಮ್ ಈ ಮೂರು ಜನಕ್ಕೂ ಲಕ್ಷಣ, ಶ್ರಾದ್ದ ಭೋಕ್ತೃಗಳಿಗೂ ಕರ್ತೃಗಳಿಗೂ ಅಡಿಗೆಯವರು. ಭೋಕ್ತೃಗಳಂತೂ ಮಿನಿಮಮ್ ಏನೋ ಮಾಡ್ಕೊಂಡು ಬರ್ತಾರೆ, ಅಂದರೆ ಸ್ನಾನ ಸಂಧ್ಯಾದಿಗಳನ್ನು ಎಡಬಿಡದೆ ಮಾಡತಕ್ಕಂಥ ಕರ್ತೃಗಳೇ ಶ್ರಾದ್ದ ಮಾಡಲಿಕ್ಕೆ ಯೋಗ್ಯರು. ಸ್ನಾನ ಸಂಧ್ಯಾ ದೇವರ ಪೂಜಾದಿಗಳನ್ನ ಯಾರು ಮಾಡ್ತಾ ಇರ್ತಾರೆ ಸದಾ, ಅವರು ಶ್ರಾದ್ದ ಮಾಡಲಿಕ್ಕೆ ಯೋಗ್ಯರು. ಸಂಧ್ಯಾದಿಗಳನ್ನ ಬಿಟ್ಟಿರ್ತಾರಲ್ವ, ಅಂದ್ರೆ ಪೂರ್ಣವಾಗಿ, ಅಂದ್ರೆ ಅದನ್ನ ಹಾಗೆ ಗೂಟಕ್ಕೆ ಒಂದು ಜನಿವಾರ ಹಾಕಿರೋದಾಗಲಿ ಅಥವಾ ಮೈಮಾಲಿ ಇದ್ರೂ ಕೂಡ ಒಂದು ಪದಾರ್ಥ ಇರಲಿ ಅಂತ ಬಿಟ್ಟಿರೋದಾಗಲಿ, ಇನ್ನ ಯಾವಾಗೋ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮಕ್ಕೆ ಮಾತ್ರ ಸಂಧ್ಯಾ ವಂದನೆ ಮಾಡ್ತೀವಿ ಅಂತವರಾಗಲಿ, ಸಂಧ್ಯಾ ವಂದನೆ ಯಾರಿಗೆ ಮಧ್ಯ ಕಟ್ಟ ಆಗಿರುತ್ತೆ ಅವರಿಗೆ ಶ್ರಾದ್ದ ಮಾಡುವ ಅಧಿಕಾರ ಇಲ್ಲ, ಶ್ರಾದ್ದಕ್ಕೆ ಕೂಡುವ ಅಧಿಕಾರ ಇಲ್ಲ. ಇನ್ನ ಸಂಧ್ಯಾ ವಂದನೆ ಮಾಡದವ ಅಡಿಗೆ ಮಾಡಲಿಕ್ಕೂ ಅಧಿಕಾರ ಇಲ್ಲ ಅಂತ ನಂದಲ್ಲ ಪುಸ್ತಕದಲ್ಲೇ ಇದೆ, ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಿಮಗೆ ಹೆಚ್ಚಿಗೆ ಚರ್ಚೆ ಅಥವಾ ಏನಾದರೂ ಗೋಷ್ಠಿ ಇತ್ಯಾದಿಗಳಿಟ್ಟುಕೊಂಡು ಇದಕ್ಕೇನಾದರೂ ಒಂದು ನಿರ್ಣಯ ಮಾಡಲೇಬೇಕು, ಏನಾದರೂ ಸರಿ ಇಂಥವರೇ ನಮಗೆಲ್ಲ ವಿಶೇಷವಾಗಿರತಕ್ಕಂಥದ್ದು ಏನು ನಿಮಗೆಲ್ಲ ಅಭಿಪ್ರಾಯ ಇರುತ್ತಲ್ಲ, ಅಂಥದ್ದಿದ್ದರೆ ಸ್ವಾಮಿಗಳ ಹತ್ರ ಬಂದು ನೀವೆಲ್ಲ ವಿಷಯ ಚರ್ಚೆಯನ್ನಿಟ್ಟರೆ ಅವರು ತಕ್ಕಂಥ ಸೂಕ್ತ ಉತ್ತರಗಳನ್ನೆಲ್ಲ ಅವರು ಕೊಡಲಿಕ್ಕೆ ಸಿದ್ಧರಾಗಿರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಪುಸ್ತಕವೂ ಇದೆ, ಆ ಪುಸ್ತಕ ನೀವು ನೋಡಿದರೆ ಅಲ್ಲಿ ಹೋಗಿ ಸ್ವಾಮಿಗಳ ಹತ್ರ ದೊಡ್ಡವರಲ್ಲ, ಯಾಕಂದರೆ ದೊಡ್ಡವರು ಚರ್ಚಾ ಅವರು ನಿರ್ಣಯ ಕೊಟ್ಟಿದ್ದಾರೆ ಅಂದರೆ ಎಲ್ಲ ನೋಡಿಕೊಂಡೇ ನಿರ್ಣಯ ಕೊಟ್ಟಿದ್ದಾರೆ. ತಗೊಳ್ಳೋದು ಬಿಡೋದು ನನ್ನ, ಒಟ್ಟಾರೆ ನನ್ನ ಅಭಿಪ್ರಾಯ ಇಷ್ಟು. ನಿಮ್ಮ ಅಭಿಪ್ರಾಯ ಏನು ಆಚಾರ್ಯರೇ ಅಂತ ಹೇಳಿದರೆ, ಶ್ರಾದ್ದ ನಾ ಮಾಡಿದೆ ಎಂಬ ನನಗೆ ಬರುವ ತೃಪ್ತಿ ಮುಖ್ಯವಾ, ಹೋದಂಥ ವ್ಯಕ್ತಿಗಳಿಗೆ ಸಂತೋಷ ಆಗುವುದು ಮುಖ್ಯವಾ ಅಂತ ಎರಡೂ ನೋಡಿಕೊಂಡಾಗ, ಹೋದಂಥ ವ್ಯಕ್ತಿಗಳಿಗೆ ಸಂತೋಷ ಆಗುವ ರೀತಿಯಲ್ಲಿ ನಾವು ಶ್ರಾದ್ದವನ್ನು ಮಾಡಿ ಹೌದು ಅಂತ ನಾವು ಸಂತೋಷ ಪಡುವುದು ವಿಹಿತ ಅಂತ ನನಗನಿಸುತ್ತೆ. ಆದ್ದರಿಂದ ಇನ್ನು ವಿಶೇಷವಾಗಿರತಕ್ಕಂಥ ಇಷ್ಟೆಲ್ಲ ವಿಚಾರಗಳನ್ನು ಚೆನ್ನಾಗಿ ತಿಳಿಸಿಕೊಟ್ಟು ಇನ್ನು ಶ್ರಾದ್ದಾಂಗ ತರ್ಪಣಗಳು ಎಲ್ಲವನ್ನ ಹೇಳ್ತಾ ಬರ್ತಾ ಇದ್ದಾರೆ ಇಲ್ಲಿ. ಸರಿ, ಇನ್ನು ವಿಶೇಷವಾಗಿರತಕ್ಕಂಥ ಈ ಪಕ್ಷಮಾಸದಲ್ಲಿ ನನಗೆ ನಮ್ಮ ಸರಸ್ವತಿ ಶ್ರೀಪತಿಯವರು ನಮ್ಮರೆಲ್ಲ ವಿಶೇಷವಾಗಿ ಆಸಕ್ತರಾಗಿದ್ದಾರೆ ಅಂತ ಹೇಳಿದಾಗ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ವಿಶೇಷವಾಗಿ ಈ ಒಂದು ಗರುಡ ಪುರಾಣ ಹೇಳಿದ್ದಾಯಿತು. ಅದರಲ್ಲಿ ಗರುಡ ಪುರಾಣದಲ್ಲಿ ಪ್ರಧಾನವಾಗಿ 13 ಅಧ್ಯಾಯಗಳವರೆಗೆ ಸಾಮಾನ್ಯವಾಗಿ ಬರೋಟೊತ್ತಿಗೆ ಸಮಯ ಆಗ್ತಾ ಇರುತ್ತೆ, ಇನ್ನು 14, 15, 16 ಅದು ದೊಡ್ಡ ಜ್ಞಾನದ ನಿಧಿಯೇ ಇದೆ. ನಂತರ ವಿಶೇಷವಾಗಿರತಕ್ಕಂಥದ್ದು ಬ್ರಹ್ಮಕಾಂಡ. ಈ ಬ್ರಹ್ಮಕಾಂಡವಂತೂ ನಾವು ಜನ್ಮದಲ್ಲಿ ಮುಟ್ಟೋದೇ ಇಲ್ಲ. ಈ 3 ಅಧ್ಯಾಯಗಳ ನಿಧಿ ಅದನ್ನು ನೋಡಬೇಕು ಅಂತ ಮೊದಲು ಆ 3 ಅಧ್ಯಾಯಗಳನ್ನು ಇಟ್ಟುಕೊಂಡು ನಂತರ ಮಿಕ್ಕದ್ದನ್ನ ನೀವು ಕೇಳ್ತಾ ಇರೋದನ್ನೇ ಯಾವುದನ್ನ ವಿಷಯ ಭಾಗ ಸಂಕೋಚ ಮಾಡಿ ವಿಷಯವನ್ನು ಚೋದಿಸಿ ತಿಳಿಸಿಕೊಟ್ಟಿದ್ದೇನೆ ನಾನು. ಭಗವಂತ ಇದರಿಂದ ಪಿತೃಗಣಂತರ್ಯಾಮಿ ಭಗವಂತ ಸ್ವಾಮಿ ಅನುಗ್ರಹ ಮಾಡಲಿ. ನಿಮ್ಮಿಂದೆಲ್ಲ ನಾನು ಇಷ್ಟು ಹೇಳಿದ್ದು ಯಾರೋ ಮಾಡಲ್ಲಲ್ವಾ, ಅವರ ಕುರಿತು ಹೇಳಿದ್ದಷ್ಟೇ. ನೀವೆಲ್ಲರೂ ಚೆನ್ನಾಗಿ ಸಾಧಾದಿಗಳು ಮಾಡ್ತಾ ಇದ್ದೀರಿ, ನಿಯಮದಿಂದ ಮಾಡ್ತಾ ಇದ್ದೀರಿ, ಸಂತೋಷವಾಗಿ ಮಾಡ್ತಾ ಇದ್ದೀರಿ. ನಿಮಗೆ ಯಾರಿಗೂ ಅದು ಹೇಳಿದ್ದಲ್ಲ, ಯಾರೋ ದೂರದಲ್ಲಿ ಇರ್ತಾರಲ್ಲ, ಮಾಡದೇ ಇರ್ತಾರಲ್ಲ, ಅಂಥವ್ರಿಗೆ ಹೇಳಿದ್ದಷ್ಟೇ. ನೀವು ಕೇಳಿದ್ದೀರಿ, ಅವರು ಯಾರಾದರೂ ಅಂಥವ್ರು ನಿಮ್ಗೆ ಸಿಕ್ಕರೆ ಅವ್ರಿಗೆ ಹೇಳ್ರಷ್ಟೇ, ನಿಮಗೇನು ಹೇಳಿದ್ದಲ್ಲ. ಆದರೆ ನೀವು ಪಾಪ ನೀವು ವಿಶೇಷವಾಗಿ ಕೇಳಬೇಕು ಅಂತ ಕೇಳಿದ್ದೀರಿ. ನಿಮಗೆಲ್ಲ ಭಗವಂತ ಪೂರ್ಣಾನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇನ್ನು ಈಗ ಯಾರು ನಮ್ಮ ಸರಸ್ವತಿ ಶ್ರೀಪತಿಯವರ ಕಡೆ ಒಂದೇನು ಎಲ್ಲ ಪ್ರಶ್ನೆಗಳಿಗೆ ಪ್ರಾಯಶಃ ನಾನು ಉತ್ತರ ಕೊಟ್ಟಿದ್ದೇನೆ ಅಂತ ಕಾಣುತ್ತೆ. ಈಗ ಸದ್ಯಕ್ಕೆ ಅವರು ಏನೋ ಪ್ರಶ್ನೆಗಳಿವೆ ಅಂತ ಹೇಳಿದರು. ಇನ್ನು ಪ್ರಶ್ನೆಗಳು ಕೇಳುವಷ್ಟು ಇಷ್ಟು ಸಮಯ ಆದ ಮೇಲೂ ಇನ್ನೂ ಕೇಳಬೇಕು ಅಂತಿದ್ರೆ ಒಂದೆರಡು ಪ್ರಶ್ನೆಗಳು ಕೇಳಬಹುದು. ಅವರಿಗೆ ಆನ್ ಮಾಡ್ತಾ ಇದ್ದೀನಿ. ಏನಮ್ಮ ಸರಸ್ವತಿ ಶ್ರೀಪತಿಯವರೇ, ಅಲ್ಲ ನೀವು ಎಲ್ಲರೂ ಮಾತಾಡಿದ್ರೆ ನಂಗೆ ಯಾರ್ದು ಕೇಳಿಸಲ್ಲ, ಒಬ್ಬರೇ ಮಾತಾಡಿದರೆ. ಅಲ್ಲ ಒಂದು ನಿಮಿಷ, ನಿಮ್ಮಲ್ಲಿ ಯಾರು ವಿಶೇಷವಾಗಿ ಪ್ರಶ್ನೆ ಮಾಡಬೇಕು ಅಂತಿದ್ದೀರೋ ಅವರು ನನಗೆ ಪ್ರಶ್ನೆ ಕಳಿಸಬಹುದು, ಟೈಪ್ ಮಾಡಬಹುದು, ಅಥವಾ ನೀವು ಕೇಳಿದ್ರೆ ನಾನು ಇಲ್ಲಿ ಉತ್ತರ ಕೊಡ್ತೇನೆ, ಅಥವಾ ನೀವಲ್ಲಿ ಕೈ ಎತ್ತಿದ್ರೆ ನನಗಿಲ್ಲಿ ಗೊತ್ತಾಗುತ್ತೆ. ಹಾ ಹೇಳಿ ಮಾ. ಅಮ್ಮ ನಾ ಹೇಳ ಸರಿ, ನೀವು ಕೇಳಿದ್ರಲ್ಲ ಉತ್ತರ ಹೇಳ್ತೇನೆ ಕೇಳಿ. ಜೀವ ಹೋಗ್ಲಿಕ್ಕೆ 1 ವರ್ಷ ಹಿಡಿಯತ್ತೆ, ನಮ್ಮ ಪ್ರಕಾರ 1 ವರ್ಷ, ಅವ್ರ ಪ್ರಕಾರ ಬಹಳ ಕಡಿಮೆ, 1 ದಿನ. ಅದು ನಮ್ಮ ಪ್ರಕಾರ 1 ವರ್ಷ. ಅಲ್ಲಿ ಹೋದ ಮೇಲೆ ಇನ್ನ ಅವರು ಎಲ್ಲ ಚಿಟ್ಟ ತೆಗಿಬೇಕಲ್ಲ, ಪಟ್ಟಿ ಎಲ್ಲ ತೆಗೆದು ಅವ್ರಿಗೆ ಎಲ್ಲಿ ಸ್ವರ್ಗದಲ್ಲೋ ನರಕದಲ್ಲೋ ಎಲ್ಲ ಅವ್ರಿಗೆ ಕೊಡೋ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ನಂತರ ಅವ್ರು ಎಷ್ಟು ಕಾಲ ಇರಬೇಕು ಡಿಸೈಡ್ ಮಾಡಿ ನಂತರ ಅವ್ರನ್ನ ಎಲ್ಲಿ ಹುಟ್ಟಬೇಕು ಅಂತ ಡಿಸೈಡ್ ಮಾಡೋದಮ್ಮ. ಅಷ್ಟು ಫಾಸ್ಟ್ ಆಗಿ ಬರಲ್ಲ ಪ್ರಾಯಶಃ. ಇದು ಯಾಕೆ ಗೊತ್ತಾ, ಯಾರೋ ಮನೆಯಾಗ ಹೋಗಿರ್ತಾರೆ, ಹೋದ ಕೂಡಲೇ 2ನೇ ವರ್ಷ ಅವ್ರ ಮನೆಯಲ್ಲಿ ಯಾರೋ ಮಗು ಹುಟ್ಟಿರುತ್ತೆ, ನಮ್ಮ ಅಜ್ಜಿನೇ ಹುಟ್ಟಿದ್ದಾಳೆ ಅಂತ ಸಂತೋಷ ಆಗಿರುತ್ತೆ. ಪ್ರಾಯಶಃ ಅಂಥದ್ದಿರುತ್ತೆ, ಇದು ಇಲ್ಲ ಅಂಥದ್ದು ಯಾವುದಲ್ಲಮ್ಮ. ಗರುಡ ಪುರಾಣದಲ್ಲಿ ಅಂಥ ಮಾತುಗಳಲ್ಲಿ ಹೇಳಿಲ್ಲಮ್ಮ. ಅಮ್ಮ ಒಂದು ನಿಮಿಷ, ಇದನ್ನು ರಿಪೀಟ್ ಆಗ್ತಾ ಇದೆ, ನಾನು ಹೇಳಿದೇನೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಯಾಕೆ ಇದು ಹೀಗೆ ಬರ್ತಾ ಇದೆ? ಅಮ್ಮ ನೀವು ಮ್ಯೂಟ್ ಮಾಡ್ತೀರ ಒಂದ್ಸಲ. ಅಮ್ಮ ಒಂದು ನಿಮಿಷ, ನಿಮ್ ಮಾತುಗಳಿಗೆ ನಾನು ಕೊಟ್ಟ ಉತ್ತರವೇ ಅದು ರಿಪೀಟ್ ಆಗಿ ಬರ್ತಾ ಇದೆ, ನೋಡ್ತೇನೆ ಒಂದು ನಿಮಿಷ. ಅಲ್ಲಮ್ಮ ನನ್ನ ಮಾತು ನೀವು ಅರ್ಥ ಮಾಡಿಕೊಂಡ್ರೆ ನೀವು ಕ್ವಶನ್ಗೆ ಆನ್ಸರ್ ಕೊಡ್ಬೋದು. ಅದು ಫಸ್ಟ್ ನೀವು ಕೇಳ್ತಾ ಇದ್ದೀರಲ್ಲ ಅಲ್ಲಿ ಮ್ಯೂಟ್ ಏನೋ ಮಾಡಬೇಕದು, ಎಲ್ಲಿ ಅದೇ ಆಗ್ತಾ ಇದೆ. ಹಾ ಹೇಳಿಮ್ಮ. ಹಾ ಒಂದು ನಿಮಿಷ, ಒಂದು ನಿಮಿಷ, ಇಷ್ಟಕ್ಕೆ ಮುಂಚೆ ಕೇಳಿದ ಪ್ರಶ್ನೆಗೆ ಉತ್ತರ ಒಂದೊಂದ್ಸಲ ಸ್ಪಷ್ಟ ಮಾಡ್ತೇನೆ. ಗರುಡ ಪುರಾಣದಲ್ಲಿ ಹೇಳಿದ್ದಾರೆ, ಒಂದು ವರ್ಷದ ಒಳಗೆ ಹೋಗೋದ್ರೊಳಗೇನೆ ಅಂದ್ರೆ ಎಲ್ಲ ಅನುಭವಿಸೋದಾಗ್ಬಿಡುತ್ತೆ, ಹುಟ್ಟು ಬಿಡ್ತಾರೆ ಅಂತ ಗರುಡ ಪುರಾಣದಲ್ಲಿ ಹೇಳಿದ್ದು ಕೇಳಿದ್ದೇನೆ ಅಂತ ಹೇಳಿದ್ದಾರೆ. ಗರುಡ ಪುರಾಣದಲ್ಲಿ ಎಲ್ಲೂ ಹಾಗೆ ಹೇಳಿಲ್ಲ. ಒಂದು ವೇಳೆ ಅವರು ಕೇಳಿದ್ರೆ ಎಲ್ಲಿ ಕೇಳಿದ್ದು ಏನು ಎಂಬುದು ಸರಿಯಾಗಿ ತಿಳ್ಕೊಂಡು ಬರಲಿ, ಯಾಕಂದ್ರೆ ಗರುಡ ಪುರಾಣದಲ್ಲಿ ಅಂಥ ಮಾತುಗಳಲ್ಲಿ ಇಲ್ಲ. ಆ ಮುಂದೆ ಹೇಳಿಮ್ಮ, ಧರ್ಮೋದಕ ಏನು? ಧರ್ಮೋದಕ ಅಮ್ಮ ನೀವು ಯಾವತ್ತು ಕೊಡ್ತೀರಿ? 10ನೇ ದಿನ ಕೊಡಲ್ಲ, ಅಂದ್ರೆ 10ನೇ ದಿನ ಬೆಳಿಗ್ಗೆ ಕೊಡ್ತಾರ. ಒಂದ್ ನಿಮಿಷ ನಾ ಹೇಳ್ತೀನಿ, ಧರ್ಮೋದಕ ಕೊಡೋದು 10ನೇ ದಿನ. 10ನೇ ದಿನ ಬೆಳಿಗ್ಗೆನೆ ಧರ್ಮೋದಕ ಕೊಡಿಸ್ತಾರೆ. 9ನೇ ದಿನಕ್ಕೇನೆ ಗರುಡ ಪುರಾಣ ಮಾಮೂಲಾಗಿ ಮುಗಿಯತ್ತಲ್ಲಿ 10ನೇ ದಿನ ಬೆಳಿಗ್ಗೆ ಧರ್ಮೋದಕ ಕೊಡಿಸ್ತಾರೆ. ಹಾ, ಏನು ಕೊಡಬೇಕು ಅಲ್ಲಿ? ಪ್ರತ್ಯಕ್ಷವಾಗಿ ಕೊಡೋದು ನೀರು ಎಳ್ಳು, ಇನ್ನ ಮನಸ್ಸಿಂದ ಕೊಡೋದು ನೀವು ಮಾಡಿದ ಕಿಂಚಿತ್ ಪುಣ್ಯ ಧಾರೆ ಕೊಡಬೇಕು ಅವರಿಗೆ. ಅಮ್ಮ ದೊಡ್ಡವರಾದ್ರೂ ಯಾರಾದ್ರೂ ಸರಿ, ನಿಮ್ಮ ಮನೆಗೆ ಊಟ ಮನೆಗೆ ಬಂದಾಗ ದೊಡ್ಡವರಿಗೂ ಊಟಕ್ಕೆ ಹಾಕ್ತಿರಲ್ಲ, ಚಿಕ್ಕವ್ರಿಗೆ ಮಾತ್ರ ಊಟಕ್ಕೆ ಹಾಕ್ತೀರಾ? ಯಾಕಂದ್ರೆ ದೊಡ್ಡವರು ಹೋಗಿದ್ರು ಕೂಡ ಅವರಿಗೂ ಪುಣ್ಯದ ಅವಶ್ಯಕತೆ ಇರುತ್ತೆ, ಅದು ಕೊಡೋದ್ರಿಂದ ಅವ್ರು ಉದ್ಧಾರ ಆಗ್ಬಿಟ್ರು ಅಂತ ನೀವು ಫೀಲ್ ಆಗ್ಬಾರ್ದು. ಕೊಡೋದರಿಂದ ನೀವು ನಿಮ್ಮ ಧರ್ಮ ಮಾಡಿದ್ದೀರಿ ಅಂತ ತಿಳ್ಕೋಬೇಕಷ್ಟೆ. ಅಮ್ಮ ಈ ವಿಷಯಗಳೆಲ್ಲ ಇದು ಆಯಾ ಪ್ರಾಂತದ ಆಯಾ ಅವರವರ ಚರ್ಚೆಗಳ ಪ್ರಕಾರ ಹೋಗುತ್ತೆ. ಪುರಾಣದಲ್ಲಿ ಹೆಂಗಸರು ಕೊಟ್ಟಿದ್ದಾರೆ, ಪುರಾಣದಲ್ಲಿ ಭಾರತಾದಿಗಳಲ್ಲಿ ಹೆಂಗಸರು ಕೊಟ್ಟಿದ್ದಾರೆ. ನಮ್ಮ ಕಡೆ ನಾವು ಹೆಂಗಸರು ಚಿಕ್ಕ ಹುಡುಗರು ಸಹಿತ ಎಲ್ಲರೂ ಕೊಡ್ತೇವೆ. ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಅಲ್ಲಲ್ಲಿರತಕ್ಕಂಥ ಪುರೋಹಿತರು ಅಲ್ಲಿರತಕ್ಕಂಥ ಒಂದು ಏನಿದೆ ಅಲ್ಲಿ ಹೆಂಗಸರು ಕೊಡಬಾರದು ಹುಡುಗರು ಕೊಡಬಾರದು ಅಂತ ಏನೇನಿದ್ರೆ ಅದಕ್ಕೆ ತಕ್ಕಂತೆ ನೀವು ಹೋಗುವುದು ಸರಿ. ಹತ್ತು ದಿವಸ ಒಳಗಲ್ಲಮ್ಮ, ಒಂದು ನಿಮಿಷ, 10 ದಿವಸ ಒಳಗಲ್ಲ, 10ನೇ ದಿವಸ. ಅಮ್ಮ ಸೂತಕ ಇರೋಗಾಲಕ ಕೊಟ್ರೇನೆ ಧರ್ಮೋದಕ ಅದು. ಸರಿಯಾ? ಅಮ್ಮ ಒಳ್ಳೇದಮ್ಮ. ಇನ್ನೇನಾದ್ರು ಇವ